സഞ്ജീവയത്യഖിലശക്തിധരസ്വധാമ്നാ അന്യാംസ്യഹ പ്രചരണശ്രവണപ്രദാദീന് പ്രാണാം നമോ ഭഗവതേ പുരുഷായ തുഭ്യം. യസ്മാത് ബ്രഹ്മേന്ദ്ര രുദ്രാദി ദേവതാനാം ശ്രിയോപി ച ജ്ഞാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ. വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ. ലസതു ശ്രീമദ് ആനന്ദ തീർത്ഥേന്ദുർനോ ഹൃദംബരേ യദ്വചശ്ചന്ദ്രികാ സ്വാന്ത സന്താപം വിനിഹൃന്തതി. സർവോത്തമോ വിഷ്ണുരഥോരമാ ച ബ്രഹ്മാ ച വായുശ്ച തദീയ പത്ന്യം അന്യേ ച ദേവാഃ സതതം പ്രസന്നാ ഹരൗ സുഭക്തിം മയി സന്തിശന്തു. ശ്രീ ഗുരുഭ്യോ നമഃ. ഹരി ഓം. നാരായണായ പരിപൂർണഗുണാർണവായ വിശ്വോദയസ്ഥിതിലയോന്നയതിപ്രദായ ജ്ഞാനപ്രദായ വിപുധാസുരസൗഖ്യദുഃഖസത്കാരണായ വിതതായ നമോ നമസ്തേ. നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച ത്രൈഗുണ്യവർജിതമജം വിഭുമാത്യമീശം വന്ദേ ഭവഘ്നമമരാസുരസിദ്ധവന്ദ്യം. നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ. ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಹಸ್ತಿನಾಪುರವನ್ನು ಪ್ರವೇಶ ಮಾಡಿದ್ದಾರೆ, ಅಲ್ಲಿ ಪಾಂಡವರ ವೈಭವವನ್ನು ಸಹಿಸಲಿಕ್ಕಾಗದೇನೆ ದುರ್ಯೋಧನ ಎಂದಿನಂತೆ ತನ್ನ ದ್ವೇಷವನ್ನು ಮುಂದುವರಿಸಿದ್ದಾನೆ ಮತ್ತು ದ್ರೌಪದಿಯನ್ನು ಲೋಕವಿಲಕ್ಷಣವಾದಂತಹ ಸುಂದರಿ ಅಂತ ಅರ್ಥ ಮಾಡಿಕೊಂಡ ಗಾಂಧಾರಿ ದ್ರೌಪದಿಯ ನಿಮಿತ್ತದಿಂದ ತನ್ನ ಮಕ್ಕಳು ನಾಶವಾಗೋದು ಖಚಿತ ಅನ್ನೋ ಭಾವನೆಯಿಂದ ಸ್ವಲ್ಪ ದಿವಸವಾದರೂ ಅವರು ಬದುಕಲಿ ಎನ್ನುವ ಉದ್ದೇಶದಿಂದ ನೀವು ಪ್ರತ್ಯೇಕವಾಗಿರಿ ಅಂತ ವ್ಯವಸ್ಥೆ ಮಾಡಿದ್ದಾಳೆ. ಮುಂದೆ ದುರ್ಯೋಧನ ವಿವಾಹವನ್ನು ಮಾಡಿಕೊಂಡ ಕಥೆ ಹೇಳುತ್ತಾರೆ. ಪಾಂಡವರಲ್ಲಿ ಪಾವಿತ್ರ ಹೇಗೆ ಎದ್ದು ಕಾಣ್ತಾ ಇತ್ತು, ದುರ್ಯೋಧನನಲ್ಲಿ ಅಪಾವಿತ್ರ ಎದ್ದು ಕಾಣ್ತಾ ಇತ್ತು. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕಪಟ, ಮೋಸ, ವಂಚನೆಗಳು ತುಂಬಿರ್ತಾ ಇದ್ದವು. ಮದುವೆನೂ ಹಾಗೆ ನಡೆಯಿತು. ಕೊನೆಗೆ ಮತ್ತೊಂದು ಮದುವೆಗೆ ಅಂತ ಪ್ರಯತ್ನಪಟ್ಟ ಅವನು. ಕಳಿಂಗ ದೇಶದ ರಾಜಕುಮಾರಿಯನ್ನ ಮತ್ತೆ ಬಲಾತ್ಕಾರದಿಂದ ಅಪಹರಣ ಮಾಡಲಿಕ್ಕೆ ಅಂತ ಹೊರಟಾಗ ಜರಾಸಂಧನ ನೇತೃತ್ವದ ರಾಜರ ಕೂಟ ಅವನನ್ನು ಬಂಧಿಸಿಬಿಟ್ಟು ಸೆರೆಮನೆಯಲ್ಲಿ ಹಾಕಿ ಅವನ ಜೀವಮಾನದಲ್ಲೇನೆ ಅತ್ಯಂತ ದೊಡ್ಡ ಪರಾಭವವನ್ನು ಕಾಣ ಹಾಗೆ ಮಾಡಿದ್ದಾರೆ. ಆಗ ಮುಂದಿನ ದೊಡ್ಡ ಸಮಸ್ಯೆ ಎಂದರೆ ಅವನನ್ನು ಹೇಗೆ ಬಿಡಿಸಿಕೊಂಡು ಬರಬೇಕು ಅನ್ನೋ ಪ್ರಶ್ನೆ ಬಂತು. ಭೀಷ್ಮಾದಿಗಳೆಲ್ಲ ತಮ್ಮ ಮನೆತನದ ಗೌರವದ ಪ್ರಶ್ನೆ ಅಂತ ಹೇಳಿ ಭೀಮನನ್ನು ಕೇಳಿಕೊಂಡಾಗ ಶ್ರೀ ಭೀಮಸೇನ ಅತ್ಯಂತ ಅವರ ಮಾತಿಗೆ ಬೆಲೆ ಕೊಟ್ಟುಬಿಟ್ಟು ತಾನು ಹೋಗಿ ಒಂಟಿಯಾಗಿ ಹೋಗಿ ಅಷ್ಟ ಜನಗಳನ್ನು ಕೂಡ ಲೀಲಾಜಾಲವಾಗಿ ಸೋಲಿಸಿ ದುರ್ಯೋಧನಾದಿಗಳನ್ನು ಬಿಡಿಸಿಕೊಂಡು ಬರ್ತಾ ಇದ್ದ. ದುರ್ಯೋಧನಾದಿಗಳ ಸ್ಥಿತಿಯಾಗ ಮೃತಕ ಪ್ರತೀಕ, ಪ್ರೇತ ಕಡೆಯಿಂದ, ಮೃತಕ ಅಂದ್ರೆ ಹೆಣಗಳು ಅಂತ ಅರ್ಥ, ಪ್ರೇತ ಕಡೆಯಿಂದ ಕೂಡ್ಕೊಂಡು ಬಂದರಂತೆ. ಎಲ್ಲ ಜೀಡಿನ ಊರಿನ ಜನಗಳೆಲ್ಲ ನೋಡ್ತಾ ಇದ್ದಾರೆ. ಅವರಿಗಾದ ಅವಮಾನಕ್ಕೆ ಇತಿಮಿತಿಗಳೇ ಇರಲಿಲ್ಲ. ಆದರೆ ಅದು ಭೀಮಸೇನಿಂದ ಆದ ಅವಮಾನವಲ್ಲ, ತಾನು ಮಾಡಿಕೊಂಡ ಅವಮಾನ ಅದು. ಮಾಡಬಾರದನ್ನ ಮಾಡಿ ಅವಮಾನಿತನಾಗಿ ಬಂದ, ಭೀಮಸೇನೆ ಬಿಡುಗಡೆ ಮಾಡಿಸಿಕೊಂಡು ಬಂದಾಯ್. ಬಹುಶಃ ಇಷ್ಟು ಉಪಕಾರ ಮಾಡಿದವರನ್ನ ಜನ್ಮಪೂರ್ತಿ ಜ್ಞಾಪಿಸ್ಕೋಬೇಕು ನ್ಯಾಯವಾಗಿ. ತನ್ನ ಜೀವ ಎಲ್ಲವನ್ನು ಉಳಿಸಿದ ವ್ಯಕ್ತಿಯನ್ನ ಜನ್ಮಪೂರ್ತಿ ಸ್ಮರಣೆ ಮಾಡಬೇಕು. ದುರ್ಯೋಧನ ಹಾಗೆ ಮಾಡಲಿಲ್ಲ, ಇನ್ನೂ ದ್ವೇಷವನ್ನ ಜಾಸ್ತಿ ಮಾಡಿಕೊಂಡಂತೆ. ಇದಕ್ಕೆ ಕೃತಜ್ಞತೆ ಅಂತ ಕರೀತಾರೆ. ಕೃತಜ್ಞತೆ ಬೇರೆ, ಕೃತಜ್ಞತೆ ಬೇರೆ, ಎರಡು ವಿರುದ್ಧ ಪದಗಳು ಎರಡು ಕೂಡ. ಅನೇಕರಿಗೆ ಗೊತ್ತಿರೋದಿಲ್ಲ, ವಂದನಾರ್ಪಣೆ ಮಾಡಬೇಕಾದ್ರೆ ಪಾಪ ಇಷ್ಟೊತ್ತು ಆಚಾರ ಹೇಳಿದ್ದಾರೆ, ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳಿಬಿಡ್ತಾರೆ ಪಾಪ. ಎಷ್ಟೋ ಕಡೆಗೆ ಅಂತ ದೊಡ್ಡ ತಪ್ಪುಗಳನ್ನು ಮಾಡಬೇಕು. ಆದರೆ ಕೃತಜ್ಞತೆ ಎಂಬುದು ಶ್ರೇಷ್ಠವಾದ ಗುಣ. ಅದು ಕೃತಂ ಜಾನಾತಿ ಗೀತ ಕೃತಜ್ಞ, ಮಾಡಿದ ಉಪಕಾರವನ್ನು ಜ್ಞಾಪಕ ಇಟ್ಟುಕೊಂಡು ಒಳ್ಳೆ ರೀತಿ ನಡ್ಕೊಂಡ್ರೆ ಅದು ಕೃತಜ್ಞತೆ. ಅದನ್ನು ಬಿಟ್ಟು ಕೃತಂ ಹಂತೀತಿ ಕೃತಜ್ಞ, ಮಾಡಿದ ಉಪಕಾರಕ್ಕೆ ಪ್ರತಿ ಅಪಕಾರವನ್ನು ಮಾಡ್ತಾನಲ್ಲ ಅವನು ಕೃತಜ್ಞ. ಶಾಸ್ತ್ರದಲ್ಲಿ ಹೇಳ್ತಾರೆ ಜಗತ್ತಿನಲ್ಲಿ ಬ್ರಹ್ಮಹತ್ಯಾದಿ ಪಾಪಗಳಿಗೂ ಕೂಡ ಭಾರಿ ಭಾರಿ ಕಷ್ಟಪಟ್ಟರೆ ಒಂದಲ್ಲ ಒಂದು ದಿವಸ ಆ ಪಾಪ ಪರಿಹಾರವಾದರೂ ಆದೀತು. ಈ ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಈ ಕೃತಜ್ಞತೆ ಅಂತಿದೆಯಲ್ಲ, ಈ ಪಾಪಕ್ಕೆ ಪರಿಹಾರವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಒಂದು ಪಾಪ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ನಮಗೆ ಸಂಧ್ಯಾವನ್ನೇ ಮಾಡಬೇಕು ಅಂತ ಯಾತಕ್ಕೆ ಹೇಳುತ್ತಾರೆ ಅಂದ್ರೆ, ದೇವರಿಗೆ ತೋರಿಸಕದ ಕೃತಜ್ಞತೆ ಇದು. ಪರಮಾತ್ಮ ನಮಗೆ ದೇಹ ಕೊಟ್ಟು, ಜ್ಞಾನ ಕೊಟ್ಟು, ಇಂದ್ರಿಯಗಳನ್ನು ಕೊಟ್ಟು, ಅನುಕೂಲ ಕೊಟ್ಟು, ಎಷ್ಟು ಸಾಧನೆ ಮಾಡಿಸ್ತಾ ಇದ್ದಾನೆ ಅಂತ. ದೇವರಿಗೆ ನಾವು ಮಾಡ್ತಕ್ಕಂಥ ತೀರ ಸಾಮಾನ್ಯವಾದ, ನಮ್ಮ ದೊಡ್ಡದಲ್ಲವೇ ಇಲ್ಲ ಅದು, ಅದನ್ನ ಮಾಡಲಿಕ್ಕೆ ನಾವು ತಯಾರಿ ಇಲ್ಲ. ಪರಮಾತ್ಮನನ್ನ ಆರಾಧನೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಪಾಲಿಗಿದೆ. ದೇವರು ಮುಂದೆ ಏನು ಕೊಡ್ತಾ ನಮಗೆ ಬೇಕಿಲ್ಲ, ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ ಈಗಾಗ್ಲೇನೆ, ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ದೇವರು ವಾಯುದೇವರ ಮೂಲಕ ಗೊಳಿಸಿರ್ತಕ್ಕಂಥ ದೇಹ ಅಸಾಮಾನ್ಯವಾದದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸಂಧ್ಯಾವಂದನೆ ಇತ್ಯಾದಿಗಳನ್ನು ಬಿಟ್ಟರೆ, ಸತ್ಯ ಹೇಳೋದನ್ನು ಬಿಟ್ಟರೆ, ಧರ್ಮ ಹೇಳೋದನ್ನು ಬಿಟ್ಟರೆ ಅದು ಕೃತಜ್ಞತೆ ಆಗುತ್ತೆ ಹೊರತು ಬೇರೆ ಅಲ್ಲ. ದೇವರಿಗೆ ನಾವು ಮಾಡ್ತಕ್ಕಂಥ ಆಚಾರ ಹೇಳ್ತಾರೆ, ನಾವೇನು ಸತ್ಯವನ್ನು ಹೇಳಬೇಕು, ಧರ್ಮವನ್ನು ಹೇಳಬೇಕು ಅಂತಿದೆ, ಇದು ರೂಲ್ಸ್ ಫಾಲೋ ಮಾಡೋದು ಸರ್ಕಾರ ಕೂಡ ಗೌರವ. ಇದನ್ನು ನಡೆಸಿದರೆ ದೇವರು ಕೊಡ್ತಕ್ಕಂಥ ಟ್ಯಾಕ್ಸ್ ಅಂತ ಹೇಳ್ತಾರೆ. ದೇವರು ಪ್ರತ್ಯೇಕ ಟ್ಯಾಕ್ಸ್ ಕೇಳಲಿಲ್ಲ, ಸರಿಯಾಗಿ ಬದುಕಿ ಅದೇ ನೀವು ಕೊಡ್ತಕ್ಕಂಥ ಟ್ಯಾಕ್ಸ್ ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಏನೂ ಕೇಳಲಿಲ್ಲ ಪರಮಾತ್ಮ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭತ್ಯಾ ಪ್ರಯಚ್ಚಿತ್. ಪತ್ರ ಪುಷ್ಪ ಅವೆಲ್ಲ ಸಾಕು, ಆಚರಣೆ ಸರಿಯಾಗಿರಲಿ ಅಂತ ಪರಮಾತ್ಮ ಹೇಳುತ್ತಾರೆ. ಸತ್ಯವನ್ನು ಬಿಡದೆ, ಧರ್ಮವನ್ನು ಬಿಡದೆ ಬದುಕಿದರೆ ಅದಕ್ಕಿಂತ ದೊಡ್ಡ ಭಗವಂತನ ಸೇವೆ ಇಲ್ಲ. ಅದನ್ನು ಬಿಟ್ಟವರು ಮಾತ್ರ ಕೃತಜ್ಞನಾಗ್ತಾನೆ. ಅದು ದುರ್ಯೋಧನ ಭೀಮಸೇನೆ ಮಾಡಿದಂತಹ ದೊಡ್ಡ ದ್ರೋಹ. ಆಶ್ಚರ್ಯ ಅಂದ್ರೆ, ಬಿಡಿಸ್ಕೊಂಡು ಬಂದಿದ್ದು ಭೀಮಸೇನ ಜೀವೋತ್ತಮ, ಬಿಡಿಸ್ಕೊಂಡು ಬಂದಿದ್ದು ದುರ್ಯೋಧನನ ಅವನ ಜೀವಾಧಮ. ಜೀವೋತ್ತಮನಿಂದ ಜೀವಾಧಮನ ಸಂರಕ್ಷಣೆ. ನಿನ್ನೆ ಅದೇ ಪ್ರಶ್ನೆ ಬಂದಿತ್ತು, ಯಾಕೆ ಭೀಮಸೇನೆ ಬಿಡಿಸಬೇಕಾಗಿತ್ತು? ಪಾಪಿಷ್ಟ ಹಾಳಾಗಿ ಹೋಗ್ತಾ ಇದ್ದ, ಯಾಕೆ ಬಿಡಿಸಬೇಕಾಗಿತ್ತು? ದುರ್ಯೋಧನ ಈಗಾಗಲೇ ಎಷ್ಟೋ ಸರ್ ಸಾಯ್ಬೇಕಾಗಿತ್ತು. ಎರಡು ದೊಡ್ಡ ಪ್ರಸಂಗಗಳು. ಒಂದು ಪ್ರಸಂಗ, ಹುಟ್ಟಿದಾಗಲೇ ಸತ್ತೋಗ್ತಿದ್ದ ಅವನಾಗಲೇ. ಯಾವಾಗ ಗಾಂಧಾರಿ ಹೊಟ್ಟೆ ಹೊಡ್ಕೊಂಡ್ಲು, ಮಾಂಸದ ಮುದ್ದೆ ಕೆಳಗೆ ಬಿತ್ತು, ಅದರ ಬರೀ ಭೂಣಗಳು, ಹಾಗೆ ಬಿಟ್ಟರೆ ಎಲ್ಲ ಸತ್ತೋಗ್ತಾ ಇದ್ರು. ಆಗ ವೇದವ್ಯಾಸದೇವರು ಬಂದು ಅವರ ಪ್ರತ್ಯೇಕ ಪ್ರತ್ಯೇಕ ಗಡಿಗಳಲ್ಲಿ ಇಡಿಸಿ ರರಕ್ಷ ಗರ್ಭವೀಶ್ವರ ಆಚಾರ ಬರೀತಾರೆ. ಅದನ್ನ ಕಾಪಾಡಿದರಂತೆ. ಎಂತ ಎಷ್ಟು ಅನುಗ್ರಹ ಮಾಡ್ತಾರೆ ವೇದವ್ಯಾಸ ದೇವರು, ಅವರನ್ನ ಎಷ್ಟು ಜನರನ್ನು ಕಾಪಾಡಿದ್ದಾರೆ. ಆ ವಿಷಯ ಗೊತ್ತಾದ್ಮೇಲೆ ಅವನು ಜನ್ಮಪೂರ್ತಿ ಕೃತಜ್ಞನಾಗಿರ್ಬೇಕಾಗಿತ್ತು. ಆದರೆ ಎಂದೂ ಅವರ ಮಾತನ್ನು ಕೇಳಲೇ ಇಲ್ಲ ಅವನು, ದುರ್ಯೋಧನ ಅಷ್ಟು ಪಾಪಿಯಾದ. ಅವತ್ತೇನಾದರೂ ವೇದವ್ಯಾಸರು ಬದುಕಿಸ್ತೇ ಹೋದ್ರೆ ಅವನ ಗತಿ ಏನಾಗ್ತಿತ್ತು? ಆ ಕೃತಜ್ಞತೆ ಇಲ್ಲ. ಇವತ್ತು ಭೀಮಸೇನೆ ಬಿಡಿಸಿಕೊಂಡು ಬರದೆ ಹೋದ್ರೆ ಏನಾಗ್ತಿತ್ತು? ಈ ಕೃತಜ್ಞತೆನೂ ಇಲ್ಲ. ಅಲ್ಲಿ ಸರ್ವೋತ್ತಮನಿಂದ ಬದುಕಿದ್ದ, ಈಗ ಜೀವೋತ್ತಮನಿಂದ ಬದುಕಿದ, ಅವರಿಬ್ಬರು ದ್ರೋಹ ಮಾಡುತ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಇವತ್ತು ಅತ್ಯಂತ ಪಾಪಿ ಎನಿಸಬೇಕಾದ್ರೆ ದೊಡ್ಡವರು ದ್ರೋಹ ಮಾಡಿದರೆ, ಅದರಲ್ಲೂ ಭಾರಿ ದೊಡ್ಡವರು ಇವರಿಬ್ಬರು, ಇವರು ದ್ರೋಹ ಮಾಡಿಬಿಟ್ರೆ, ಕ್ಷುತ್ಕ್ಷಾಮಾನ್ ರೂಕ್ಷಾರಕ್ಷೋರ ರಖರ ರಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮಗ್ನಾನ್ ಅಂಧಕೂಪೇ ಕ್ಷುರ ಮುಖ ಮುಖರೈಹಿ ಪಕ್ಷಿಭಿರ್ವಿಕ್ಷತ ಅಂಗಾನ್ ಪೂಯಾ ಶೃಂಗೂತ್ರ ವಿಷ್ಠಾ ಕೃಮಿ ಕುಲ ಕಲೀಲೆ ತತ್ಕ್ಷಣ ಕ್ಷಿಪ್ತ ಶಕ್ತ್ಯಾ ಜಸ್ತ್ರೌರಾತಾರ್ದಿತಾನ್ ತ್ವದ್ವಿಷ ಉಪಜಿಹತೆ ವಜ್ರಕಲ್ಪಾ ಜಲೂಕಾಹ ತ್ವದ್ವಿಷ. ನಿನ್ನ ದ್ವೇಷಿಗಳನ್ನ ಅಂಧನ್ ತಮಸ್ಸಿನಲ್ಲಿ ಇಷ್ಟು ಚಿತ್ರಹಿಂಸೆ ಮಾಡ್ತಾರೆ ವಾಯುದೇವರೇ ಅಂತ ವಾಯುಸ್ತುತಿಯಲ್ಲಿ ವಾಯುದೇವರ ಸ್ತೋತ್ರ. ದುರ್ಯೋಧನ ಇಂಥ ಪರಮ ದ್ರೋಹಿಯಾಗಿ ವರ್ತಿಸ್ತಾ ಇದ್ದ. ಹಾಗಿದ್ರೆ ತಾನು ಯಾಕೆ ಬಿಡಿಸ್ಕೊಂಡು ಬರಬೇಕಾಗಿತ್ತು? ವೇದವ್ಯಾಸರು ಯಾಕೆ ಬಿಡಿಸಿದ್ರು? ಕಾರಣ ಹೇಳುತ್ತಾರೆ, ರಕ್ಷ ಗರ್ಭವೀಶ್ವರ ಸ ದೇವ ಕಾರ್ಯ ಸಿದ್ಧಯೇ. ದೇವ ಕಾರ್ಯ ಸಿದ್ಧಿಯಾಗಬೇಕು. ಅವ್ರ ಮಹಾಪಾಪಿಗಳು ಅಂತ ಜಗತ್ತಿಗೆ ಗೊತ್ತಾಗಿ, ಅವರನ್ನು ಸಂಹಾರ ಮಾಡಿದ ಭೀಮಸೇನಾದಿಗಳು ಎಷ್ಟು ಪೂಜ್ಯರು ಅಂತ ಗೊತ್ತಾಗಿ, ಜಗತ್ತಿಗೆ ಧರ್ಮ ಸೂಕ್ಷ್ಮ ಗೊತ್ತಾಗಲೇಕೆ ಅಂತ ಅವನು ಬದುಕಿಸಿದ್ರು. ಮತ್ತೆ ಭೀಮಸೇನ ಯಾತಕ್ಕೆ ಬದುಕಿಸಿದ್ದು ಅಂದ್ರೆ ಅದೇ ಕಾರಣನೇ, ಇನ್ನೊಂದು ಪಾಪದ ಕೊಡ ತುಂಬಬೇಕಾಗಿದೆ, ಅವನು ಈಗಲೇ ಕೊಲ್ಲಬಾರದು ಅಂತ ಹೇಳಿಬಿಟ್ಟು ಉಳಿಸಿದ್ದೆ ಹೊರತು ಅವನು ಒಳ್ಳೆ ಬುದ್ಧಾಗರಾಗಲಿ ಅಂತಲ್ಲ, ಅವನ ಇತಿಹಾಸ ಪೂರ್ತಿ ಹೊರಗೆ ಬೀಳಲಿ ಅಂತೇಳಿ. ಇನ್ನು ಇಷ್ಟು ಅವನು ಲೋಕದ ಕಣ್ಣಿಗೆ ಮುಂದೆ ಅವನು ವಸ್ತ್ರಾಪರಣದಂತ ಪಾಪ ಕಾರ್ಯ ಮಾಡಬೇಕು, ಕೃಷ್ಣನ ಕಟ್ಟತಕ್ಕಂಥ ಮಹಾಪಾಪ ಕಾರ್ಯ ಮಾಡಬೇಕು, ಆ ಪ್ರಯತ್ನ ಅವನಿಗೆ ಅನ್ನದವಸ್ಥೆ ಕಾರಣ ಆಗಬೇಕು. ಅದೆಲ್ಲ ದೃಷ್ಟಿಯಿಂದ ಅವನ ಪಾಪದ ಕೊಡ ತುಂಬಲಿಕ್ಕೆ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಅದಕ್ಕೆ ಇನ್ನೊಂದು ಕಾರಣ ಅಂದ್ರೆ, ದುರ್ಯೋಧನ ಭೀಮಸೇನ ದೇವರ ಬೇಟೆ, ಸಿಂಹ ಏನ್ ಮಾಡುತ್ತಂತ ಗೊತ್ತೇನು? ತಾನು ಕಂಡಿಟ್ಟ ಬೇಟೆ ಮೇಲೆ ಉಳಿದ ಪ್ರಾಣಿಗಳು ಬಂದು ಅವನು ಓಡಿಸಿ ತಾನು ಹೊಡೆಯುತ್ತಂತ. ನಾನು ಕೊಲ್ಲಬೇಕು ಇವನ್ನ, ಅಲ್ಲಿ ಅವರ್ಯಾರು ಕೊಲ್ಲಬೇಕು ಅಂತ ಹೋಗಿ ಬಿಡಿಸಿಕೊಂಡು ಬಂದು ತಾನು ಇಟ್ಕೊಂಡಿತ್ತು, ತನ್ನ ಪಾಗ ರಿಸರ್ವ್ ಮಾಡಿಕೊಂಡಿತ್ತು. ಉಳಿದವರು ಯಾರು ಹೊಡಿಬೇಕಾಗಿಲ್ಲ, ನನ್ನ ಪಾಲು ಇದು ಬಂದು ಸಿಂಹ ಪಾಲು ಅಂತಾರಲ್ಲ ಹಾಗೆ, ಸಿಂಹ ಪಾಲು ನಾನು ಹೊಡಿಬೇಕಾದ್ದು ಇವನನ್ನ, ಬೇರೆ ಯಾರು ಹೊಡಿಬಾರದು. ಅದು ಭೀಮಸೇನ ಮಾಡಿದ ಕೆಲಸ, ತನ್ನ ಬೇಟೆಯನ್ನ ತಾನೇ ಕಾಪಾಡಿಕೊಂಡಂತ ವ್ಯವಸ್ಥೆ. ಇದನ್ನ ಯಾತಕ್ಕೆ ಹೇಳಬೇಕು ಅಂದ್ರೆ, ಅವನು ಕೃತಜ್ಞ ಕೃತಜ್ಞ ಅಂತ ಹೇಳ್ತೀರಿ, ಕೃತಜ್ಞ ಅಂತ ಇವರಿಗೆ ಗೊತ್ತಿಲ್ವೇನು? ಸರ್ವಜ್ಞರಲ್ವೇನು? ಪೂರ್ಣ ಪ್ರಜ್ಞರು ಗೊತ್ತಿದೆ ಅಂತ ಯಾಕೆ ಬಿಡಿಸ್ಬೇಕಾಗಿದ್ರೆ? ಅದಕ್ಕೆ ಅದು ಕಾರಣ. ಎಷ್ಟೋ ತರ ಕೇಸ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡ್ತಾರೆ, ನಮ್ಮ ಕೈ ಟ್ರಾನ್ಸ್ಫರ್ ಮಾಡಿ ಅಂತೇಳಿ, ನಾವು ಅಟ್ಯಾಕ್ ಮಾಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ತರ್ಸ್ಕೊಂಡ್ಬಿಡ್ತಾನೆ. ಅವನ ಕಡೆ ಎಲ್ಲ ಕಾಯ್ತಿರ್ತಾರೆ. ಆ ಕೇಸಲ್ಲಿ ಯಾವ್ದೋ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡ್ತಾನೆ ಆ ಕೋರ್ಟ್ಗೆ. ಅಲ್ಲಿ ತಮ್ಮ ಕಡೆಯವರು ಇರ್ತಾರೆ, ಅಲ್ಲಿ ಬಚಾವಬೇಕು ಅಂತ ಅವ್ರ ಪ್ಲಾನ್ ಅದು ಒಂದು. ಆದರೆ ಅದ್ರ ತಪ್ಪಿಸಿಬಿಟ್ಟು ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲಿ ತರಬೇಕಾದ ಧರ್ಮ ಅದು. ವೇದವ್ಯಾಸರು ಅಜ್ಞಾನದಿಂದ ದುರ್ಯೋಧನ ಬದುಕಿಸಲಿಲ್ಲ, ಅವರು ಉದ್ದೇಶಪೂರ್ವಕವಾಗಿ ಬದುಕಿಸಿದ್ರು. ಭೀಮಸೇನ ಅಜ್ಞಾನದಿಂದ ಬದುಕಿಸಲಿಲ್ಲ, ಉದ್ದೇಶಪೂರ್ವಕನೇ ಬದುಕಿಸಿತ್ತು. ಬೇರೆ ಯಾರಾದರೂ ಮಾಡಿದರೆ ಅಯ್ಯೋ ಎತ್ತ ಮೋಸ ಹೋಗಿಬಿಟ್ಟೆ, ತುಂಬಾ ಜನ ಇರ್ತಾರೆ ಯಾರಿಗೂ ಭಾರಿ ನಂಬಿಕೊಂಡು ಸಾಲನೆಲ್ಲ ಕೊಟ್ಟು ಬಿಡ್ತಾರೆ, ಅವನೆಲ್ಲ ಮುಳುಗಿಸ್ಬಿಡ್ತಾನೆ ಅಂತಾರೆ, ಅಯ್ಯೋ ನಂಬಿಕೊಂಡು ಮೋಸ ಹೋಗಿಬಿಟ್ಟೆ, ಹಾಳಾಗಿ ಹೋಗಿಬಿಟ್ಟೆ ಅಂತ ಹೇಳ್ತಾರೆ. ಭೀಮಸೇನ ಮಾತಾಡಾಗಿಲ್ಲ, ನಂಬಿಕೊಂಡು ಮೋಸ ಹೋಗ್ಲಿಕ್ಕೆ ಇವರು ತಪ್ಪು ತಿಳ್ಕೊಂಡಿರ್ತಾನೆ, ಮೋಸ ಹೋಗೋ ಸಂಭವ ಉಂಟು. ಸರ್ವಜ್ಞರು ಪೂರ್ಣ ಪ್ರಜ್ಞರಾದ್ದರಿಂದ ಅವರು ತಪ್ಪು ತಿಳ್ಕೊಂಡಿರೋ ಮಾಡಿದ್ದ ಕೆಲಸ ಅಲ್ಲ, ಅವನ ಸ್ವರೂಪ ತಿಳ್ಕೊಂಡೇ ಮಾಡಿದ್ದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಷ್ಟು ಮಾಡಿದಾಗ ಜನಕ್ಕೆ ಅರ್ಥ ಆಯ್ತಂತೆ. ಮುಖ್ಯವಾಗಿ ಧೃತರಾಷ್ಟ್ರ ಗಾಂಧಾರಿಯರಿಗೆ ಅರ್ಥವಾಯಿತು, ವಿದುರನಿಗೆ ಅರ್ಥವಾಯಿತು, ಭೀಷ್ಮ ದ್ರೋಣರಿಗೆ ಅರ್ಥವಾಯಿತು. ದುರ್ಯೋಧನ ಅರ್ಥ ಮಾಡಿಕೊಂಡಿಲ್ಲ, ಭೀಮಸೇನ ಉಪಕಾರವನ್ನು ಅರ್ಥ ಮಾಡಿಕೊಂಡಿಲ್ಲ. ಮಹಾಪಾಪಿ ಇದ್ದಾನೆ ಇವನು, ಇವನು ಹೀಗೆ ಇದ್ರೆ ಬಲುಬೇಗ ಮೃತ್ಯುವಿಗೆ ಒಳಗಾಗ್ತಾನೆ, ದ್ವೇಷ ಸಾಧನೆ ಹೆಚ್ಚು ಮಾಡ್ತಾನೆ, ಇನ್ನೂ ಕೂಡ ಸ್ವಲ್ಪ ಆದರೂ ಅವಕಾಶ ಸಿಕ್ಕಲಿ ಅಂತ ಹೇಳಿ ಅವರೆಲ್ಲ ಒಂದು ವ್ಯವಸ್ಥೆ ಮಾಡಿದರಂತೆ. ಕೃಷ್ಣ ಅವರಿಗೆ ಸಲಹೆ ಕೊಡ್ತಾನೆ. ಆಗ ಧೃತರಾಷ್ಟ್ರ ಒಂದು ತೀರ್ಮಾನಕ್ಕೆ ಬರ್ತಾನೆ, ಇನ್ನ ಇವರು ಒಟ್ಟಿಗೆ ಇರೋದು ಬೇಡ, ಮನೆಯಂತೂ ಬೇರೆ ಮಾಡಿದ್ರಲ್ಲ, ಈಗ ರಾಜ್ಯದ ವಿಭಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಫಸ್ಟ್ ಟೈಮ್ ಇವರಿಗೆ ರಾಜ್ಯ ವಿಭಾಗ ಮಾಡಿರಲಿಲ್ಲ, ರಾಜ್ಯವನ್ನು ಎರಡು ಭಾಗ ಮಾಡಿಬಿಟ್ಟು ಒಂದು ಭಾಗ ಧರ್ಮರಾಜಾದಿ ಪಾಂಡವರಿಗೆ, ಇನ್ನೊಂದು ಭಾಗ ತನ್ನ ಮಕ್ಕಳಿಗೆ ಅಂತ ವ್ಯವಸ್ಥೆ ಮಾಡಿ ಹಂಚಿಬಿಟ್ಟಂತೆ. ಆ ಧರ್ಮರಾಜನಿಗೆ ಕೊಟ್ಟ ಭಾಗ, ಪಾಂಡವರಿಗೆ ಕೊಟ್ಟ ಭಾಗ ಯಾವುದು ಅಂದ್ರೆ ಇಂದ್ರಪ್ರಸ್ಥ ಅಂತ ಒಂದು ಊರು, ಪಟ್ಟಾಭಿಷೇಕ ಇಲ್ಲಿ ಮಾಡಿಬಿಡ್ತಾನೆ, ಅಲ್ಲಿಗೆ ಹೋಗಿ ಅಂತ ಕಳಿಸಿಕೊಡ್ತಾರೆ. ತನ್ನ ಮಕ್ಕಳಿಗೆ ಹಸ್ತಿನಾಪುರವನ್ನು ಕೊಡ್ತಾರೆ, ರಥದಡಿಗೆ ಇದ್ದ ಹಾಗೆ ಹೇಳಲಿಲ್ಲ. ದೇವರಿಗೆಲ್ಲ ಯಾವುದೇ ಅಡುಗೆ ಮಾಡಿಬಿಟ್ಟು ತಮಗೆ ಒಳ್ಳೆ ಹುಳಿ ಸಾರು ಮಾಡಿಕೊಂಡ ಮಾಡ್ಕೊಂಡ್ಬಿಡ್ತಾರಪ್ಪ. ಆದರೆ ದಕ್ಕೋದಿಲ್ಲ ಅದು, ದುರ್ಯೋಧನಕ್ಕೆ ಅಷ್ಟು ಕಷ್ಟಪಟ್ಟನಲ್ಲಿ ಏನು ಉಳಿತದೆ, ಎಲ್ಲ ಹಾಳಾಗಿ ಹೋಯ್ತು. ಅದಕ್ಕೆ ಪಾಂಡವರಿಗೆ ಕೊಟ್ಟು ದುಡಿತೆ ಹೊರತು ಈ ರೀತಿ ಮಾಡಿದ್ದು ಉಳಿಲೇ ಇಲ್ಲ. ಅಷ್ಟು ವ್ಯವಸ್ಥೆ ಮಾಡಿದರಂತೆ. ಘೋಷಣೆ ಮಾಡ್ತಾನೆ ಪಾಂಡವರಿಗೆ ಪಟ್ಟಾಭಿಷೇಕ ಅಂತ ಹೇಳಿ, ಪಟ್ಟಾಭಿಷೇಕ ಇಲ್ಲಿ ಮಾಡಿ ಆಮೇಲೆ ಕಳಿಸಿಕೊಡ್ತಾನೆ ಇಂದ್ರಪ್ರಸ್ಥಕ್ಕೆ. ಆ ಪಟ್ಟಾಭಿಷೇಕಕ್ಕೆ ಯಾರ್ಯಾರು ಬಂದರು ಅಂದರೆ, ಸ್ವತಃ ವೇದವ್ಯಾಸ ದೇವರು ಬರ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ, ಮತ್ತು ಸಮಸ್ತ ಋಷಿಗಳು ಮುನಿಗಳೆಲ್ಲ ಆಗಮಿಸ್ತಾರೆ, ವಂಶದ ಹಿರಿಯರು ಬಾಲ್ಯಕರಾಜನಂತಹ ರಾಜ ಬರ್ತಾನೆ, ಸೋಮದತ್ತಾದಿಗಳು ಬರ್ತಾರೆ. ಆ ತುಂಬಿದ ಸಭೆಯಲ್ಲಿ ಪಟ್ಟಾಭಿಷೇಕ ನಡೀಬೇಕು ಪಾಂಡವರಿಗೆ. ಧರ್ಮರಾಜನನ್ನ ಮಹಾರಾಜನನ್ನಾಗಿ, ಪಕ್ಕದಲ್ಲಿ ದ್ರೌಪದಿಯನ್ನ ಮಹಾರಾಣಿಯನ್ನಾಗಿ ಕುಡಿಸಿ ಪಟ್ಟಾಭಿಷೇಕ ಮಾಡುತ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅವರಲ್ಲಿ ಪಟ್ಟಾಭಿಷೇಕದ ವೈಭವವನ್ನು ಸಾರಿದ್ದ ಯಾರು ಅಂದ್ರೆ ವೇದವ್ಯಾಸ ದೇವರು ಬಂದರು. ನೋಡಿ, ಬ್ರಾಹ್ಮಣ ರೂಪ ಎರಡು ಭಗವಂತನ ರೂಪಗಳೇ, ಅದು ಬ್ರಾಹ್ಮಣ ರೂಪ ಕ್ಷತ್ರಿಯ ರೂಪ, ಪ್ರಿಫರೆನ್ಸ್ ಬ್ರಾಹ್ಮಣರಿಗೆ. ಆದರೆ ಬ್ರಾಹ್ಮಣ ರೂಪ ಪರಮಾತ್ಮನ ರೂಪ ಭೇದ ಇಲ್ಲ, ಲೋಕಕ್ಕೆ ತೋರಿಸಕ್ಕೋಸ್ಕರವಾಗಿ ವೇದವ್ಯಾಸ ರೂಪದಿಂದ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಪಟ್ಟಾಭಿಷೇಕ ಮಾಡಬೇಕಾದ್ರೆ ಪದ್ಧತಿ ಇದು, ನದಿ ಎಲ್ಲಾ ಪುಣ್ಯ ನದಿಗಳ ನೀರನ್ನು ತರಬೇಕು, ಜೊತೆಗೆ ಪುಣ್ಯತೀರ್ಥಗಳ ಜಲಗಳನ್ನ ತರಬೇಕು, ಆಮೇಲೆ ವೇದ ಮಂತ್ರಗಳನ್ನ ಪಠಣೆ ಮಾಡಬೇಕು. ವೇದ ವೇದಾಂತ ಕೋವಿತರಾದ ವಿದ್ವಾಂಸರ ಒಂದು ಪ್ರೆಸೆನ್ಸ್ ಇರಬೇಕಂತೆ, ಜೊತೆಗೆ ಅವರ ತಲೆಯ ಮೇಲೆ ಸಾಲಿಗ್ರಾಮಾದಿಗಳನ್ನು ಇಟ್ಟು ದೇವರನ್ನು ಇಟ್ಟು ಅಭಿಷೇಕ ಮಾಡಬೇಕು. ಯತಿಗಳಿಗೆ ಪೀಠ ಕೊಟ್ಟಾಗಲೂ ಹಾಗೇನೆ, ರಾಜರಿಗೆ ಅಭಿಷೇಕ ಮಾಡಿದಾಗಲೂ ಹಾಗೆ. ಅದಕ್ಕೆ ಮೂರ್ಧಾಭಿಷಿಕ್ತ ರಾಜ ಅಂದ್ರೆ ಭಾರಿ ಗೌರವ ಅವನಿಗೆ, ಯಾಕೆ ಅವನ ತಲೆಯ ಮೇಲೆ ದೇವರನ್ನು ಇಟ್ಟಿರ್ತಾರಾದ್ರಿಂದ ಅದಕ್ಕೆ ಮರ್ಯಾದೆ ಕೊಡೋ ಒಂದು ಪದ್ಧತಿ. ಮತ್ತೆ ಅಧಿಕಾರ ವಹಿಸಿಕೊಂಡು ಬಿಟ್ಟಾಗ ರಾಜನಿಗೆ ಆ ಲಾಂಛನ ಕಿರೀಟಾದಿಗಳೆಲ್ಲ ಬರೀ ಮೆಟೀರಿಯಲ್ ವ್ಯಾಲ್ಯೂ ಅಲ್ಲ, ಅದಕ್ಕೆ ಅದಕ್ಕಿರ್ತಕ್ಕಂಥ ಒಂದು ಅಧಿಕಾರದ ಸಂಕೇತ ಇದೆ. ಆ ಥರ ಒಂದು ಗೌರವ ಕೊಡೋದು ಕಷ್ಟ ಎಲ್ಲ ಮಾಡಿದ್ರಂತೆ. ವೇದವ್ಯಾಸರು ಸುಮ್ಮನೆ ಆಶೀರ್ವಾದ ಮಾಡಲಿಲ್ಲ, ಆಶೀರ್ವಾದ ಮಾಡಬೇಕಾದ್ರೆ ದೀರ್ಘಾಯುಷ್ಮಾನುಭವ ಹೀಗೆಲ್ಲ ಹೇಳೋದು ಪದ್ಧತಿ. ಸಾಮಾನ್ಯವಾಗಿ ದೊಡ್ಡವರ ಆಶೀರ್ವಾದ ಮಾಡಿ ನಡೆದು ಬಿಡುತ್ತಂತೆ. ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತಿ, ತಿಳಿದವರು ಬಾಯಲ್ಲಿ ಸತ್ಯ ಬಂದ್ರೆ ನಡೆದೋಗುತ್ತೆ ಅಂತ ಹೇಳಿದ್ದಾರೆ. ಇದು ಭಾರಿ ದೊಡ್ಡ ಮಾತದು, ಒಂದು ದೇವರು ನೇರ ಮಾತಾಡೋದಿಲ್ಲವಂತೆ, ನೇರ ಮಾತಾಡೋದಿಲ್ಲ. ಸರ್ಕಾರ ಬಂದು ಡೈರೆಕ್ಟ್ ಮಾತಾಡುತ್ತಾ, ಪ್ರತಿನಿಧಿಗಳ ಮೂಲಕ ಮಾತಾಡುತ್ತಾ. ದೇವರಿಗೆ ಪ್ರತಿನಿಧಿಗಳು ಯಾರು ಅಂದ್ರೆ, ಪುರುಷ ಸೂಕ್ತ ಹೇಳುತ್ತೆ, ಬ್ರಾಹ್ಮಣೋಶ್ಚ ಮುಖಮಾಸಿ, ಭಗವಂತನ ವಕ್ತಾರರು ಯಾರು, ಸ್ಪೋಕ್ಸ್ಮನ್ ಯಾರು ಪರಮಾತ್ಮನಿಗೆ ಅಂದರೆ ವಿಪ್ರರು. ಯಾರು ವೇದವೇದಾಂತಗಳನ್ನು ತಿಳಿದಿರ್ತಾರೆ, ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಾರೆ, ಅವರ ಬಾಯಲ್ಲಿ ಮಾತು ಬಂದ್ರೆ ಅವರು ಮಾತು ಅಲ್ಲ ಅದು, ಒಳಗೆ ದೇವರು ನಿಂತು ಮಾತಾಡಿಸ್ತಾನೆ ಅಂತ ಅರ್ಥ. ಅದಕ್ಕೇನೆ ಬನ್ನೂರಿನಲ್ಲಿ ರಾಮಾಚಾರ್ಯ ದಂಪತಿಗಳು ಈ ಪ್ರಸಂಗ ಬಂದಾಗ, ರಾಮಾಚಾರ್ಯರು ಮೃತರಾಗಿಬಿಟ್ಟು ಹೆಂಡತಿ ಸಾಗಮನಕ್ಕೆ ಅಂತ ಕೇಳಕ್ಕೆ ಹೋದಾಗ ಆಶೀರ್ವಾದ ಮಾಡಿ ಬ್ರಹ್ಮಣ್ಯ ತೀರ್ಥರು ಹೇಳಿದ್ದೇನು, ದೀರ್ಘ ಸುಮಂಗಲಿ ಭಾವ ಅಂತ ಹೇಳಿ ಆಗಿದ್ದೆ ಒಂದು ಅಂದಿದ್ದೆ ಒಂದು ಸತ್ಯ ಆಗೇ ಇರುತ್ತದೆ. ಒಂದು ದೊಡ್ಡವರ ಬಾಯಲ್ಲಿ ಮಾತು ಬಂದರೆ ನಡೀಲೇಬೇಕು ಅಂತ ಪದ್ಧತಿ. ಭಗವದ್ಭಕ್ತರ ಬಾಯಲ್ಲಿ ಮಾತು ಬಂದರೆ ನಡೆಯುತ್ತಂತೆ, ಭಗವಂತನ ಬಾಯಲ್ಲೇ ಮಾತು ಬರ್ತಾ ಇದೆ. ವೇದವ್ಯಾಸವರು ನೇರ ಮಾತಾಡ್ತಾರೆ ಅವರಿಗೆ, ಧರ್ಮರಾಜ ನೀನು ಎಷ್ಟ ಅಶ್ವಮೇಧ ರಾಜಸೂಯ ಮುಖೈಹಿ ಮಖೈಹಿ ಅಂತ ಹೇಳಿಬಿಡ್ತಾರೆ. ರಾಜಸೂಯಾಗವನ್ನು ಮಾಡು, ಅಶ್ವಯಾಗವನ್ನು ಮಾಡು, ಅದ್ವಿತೀಯವಾದಂತಹ ಕೀರ್ತಿಯನ್ನು ಪಡೆ ಅಂತ ಹೇಳ್ತಾರೆ. ಇನ್ನು ರಾಜಸೂಯಾಗದ ಐಡಿಯ ಕೂಡ ತಲೆಯೊಳಗಿಲ್ಲ ಆತನಿಗೆ, ಒಂದು ಆಶೀರ್ವಾದ ಮಾಡಿ ಆಗಿದೆ ಇವರಾಗಲೇ, ಮುಂದೆ ಆಗೇ ಬಿಡುತ್ತಾರೆ. ರಾಜಸೂಯಾಗ ಮಾಡೇ ಮಾಡ್ತಾನೆ, ಅಶ್ವಯಾಗವನ್ನು ಮಾಡ್ತಾನೆ, ಇವರು ಹೇಳಿದ್ದೆಲ್ಲ ನಡೆಸೋಗಿಬಿಡುತ್ತೆ. ಉಪನಯನದ ಕಾಲಕ್ಕೆ ಬ್ರಾಹ್ಮಣಕ್ಕೆ ಆಶೀರ್ವಾದ ಮಾಡಿಸ್ಬೇಕು ಅಂತ ನಿಯಮ ಉಂಟು. ಒಟ್ಟು ನಮಸ್ಕಾರ ಮಾಡ್ತಾನಲ್ಲ, ಹೋಗ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದಾಗ ಅವ್ರ ಆಶೀರ್ವಾದ ಮಾಡ್ತಾರೆ. ನಾಲ್ಕು ವೇದಗಳನ್ನ ಓದು, 18 ಪುರಾಣಗಳನ್ನ ಓದು, ಧರ್ಮಶಾಸ್ತ್ರಗಳನ್ನ ಓದು, ಅದೆಲ್ಲ ಆಶೀರ್ವಾದ ಮಾಡ್ತಾರೆ. ಇವತ್ತು ಆಶೀರ್ವಾದ ಮಾಡೋದಿಲ್ಲ, ಬಂದವರಿಗೆ ಅವರಿಗೆ ಗೊತ್ತಿರೋದಿಲ್ಲ ಮೊದಲು ಪಾಪ ಇಷ್ಟು ಗ್ರಂಥ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಅವರ ಆಶೀರ್ವಾದ ಮಾಡೋ ಪ್ರಸಂಗ ಇಲ್ಲ. ಆ ಕಾಲ ಪರ್ವಕಾಲ, ಉಪನಯನ ದಿವಸ ಪರ್ವಕಾಲ ಅದು ಒಂದು. ಆಶೀರ್ವಾದ ಮಾಡಿ ನಡೆದೇ ಬಿಡಬೇಕು, ಅದು ಮುಂದೆ ಸಿದ್ಧಿ ಬರಲೇಬೇಕು ಅದು ಒಂದು. ಆದ್ರಿಂದ ನಾವು ಉಪನಯನಾದಿ ಸಂಸ್ಕಾರಗಳು ಅಲ್ಲಿ, ವಿವಾಹಾದಿಗಳು ಇನ್ನೊಂದು. ಅಂತ ಕಾಲದಲ್ಲಿ ಏನೇನಂತಾರೋ ಅದೆಲ್ಲ ಸತ್ಯವಾಗೋದ್ರಿಂದ ಯಾರಂತ ಸತ್ಯವಾದ ಮಾತನ್ನು ಆಡ್ತಾರೆ ಅಂಥವರಿಗೆ ಆಹ್ವಾನ ಕೊಡಬೇಕು. ಅವರ ಬಾಯಿಂದ ಬಂದ ಮಾತು ಸತ್ಯ ನಡಿಬೇಕು. ಜೀವನ ಪೂರ್ತಿ ಒಟ್ಟು ಒಳ್ಳೆ ವಿದ್ವಾಂಸನಾಗಿ ಬದುಕಬೇಕು. ಇವಳು ಮಗಳು ಒಳ್ಳೆ ಸುಮಂಗಲಿಯಾಗಿ ಶ್ರೇಷ್ಠವಾದ ಸಾಧನೆ ಮಾಡಿಕೊಂಡಿರಬೇಕು. ಆದ್ದರಿಂದ ಮಂಗಳ ಕಾರ್ಯ ಅಂತ ಅದಕ್ಕೆ ಕರೆಯೋದು. ಪಟ್ಟಾಭಿಷೇಕದ ಕಾರ್ಯದಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರು ಅಂತ ಅಪೂರ್ವ ಆಶೀರ್ವಾದವನ್ನು ಮಾಡಿದರಂತೆ. ಆಮೇಲೆ ಕೃಷ್ಣ ತಾನು ಮಾಡ್ತಾನೆ ಬಂದುಬಿಟ್ಟು. ಅದಕ್ಕೆ ಹೇಳ್ತಾರೆ, ದೇವರಿಗೆ ಎಷ್ಟು ಭಕ್ತರ ಮೇಲೆ ಕೊಟ್ಟರು ತೃಪ್ತಿ ಇಲ್ಲವಂತೆ. ತಂದೆ ತಾಯಿಗೆ ತಮಗೇನೂ ಇರೋದಿಲ್ಲ, ಮಕ್ಕಳಿಗೆ ಬಟ್ಟೆ ಹೊಸಬಟ್ಟೆ ತಂದಿದ್ದು ತಂದಿದ್ದೆ. ಜನಕ ತನ್ನ ಆತ್ಮತೆಗೆ ವರಭೂಷಣ ಕುಲವ ತೊಡಿಸಿ ಜಗನ್ನಾಥ ಹೇಳ್ತಾರಲ್ಲ, ಇದು ಬದಲೇ ಮಕ್ಕಳಿಗೆ ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ದೇವರಂತೂ ಕೇಳಬೇಕಾ, ಎರಡು ರೂಪಗಳಿಂದ ಅನುಗ್ರಹ, ಎರಡು ರೂಪಗಳಿಂದ ಪಟ್ಟಾಭಿಷೇಕ. ಅವ್ರು ದೇವರಿಗೆ ಒಂದು ಇರೋ ಒಂದು 4 ಸಾಲಿಗ್ರಾಮ ಪೂಜೆ ಮಾಡಕ್ಕೆ ಹಿಂದೆರಿತಾನೆ. ಮನೆ 4 ಜನ ಗಲಾಟೆ ಮಾಡ್ತಾರೆ, ನೀನ್ ಪೂಜೆ ಮಾಡು, ನೀನ್ ಪೂಜೆ ಮಾಡು, ನೀನ್ ಪೂಜೆ ಮಾಡು ಅಂತ. ಆ ದೇವರಿಗೆ ಸಂತೋಷ ಪಡಬೇಕೇನು ಗೊತ್ತೇ? ನೋಡಿಬಿಟ್ಟು ಬಂದವರಿಗೆ ನೀವು ಬಡಿಸಿ ನೀವು ಬಡಿಸಿದ್ರು ಕೂತು ಊಟ ಬಂದು ಬಿಡ್ತಾರೆ. ಇವ್ರು ಜಗಳ ನೋಡಿದ ತಕ್ಷಣ ಇವರಲ್ಲಿ ಊಟನೇ ಬೇಕಿಲ್ಲ ಅಂತ ಹೇಳುತ್ತಾರೆ. ಆ ರೀತಿ ಬಂದು ದೇವರು ಇಲ್ಲಿ ಸನ್ನಿಧಾನ ಇಡಬೇಕು. ದೇವ್ ನಾನು ಮುಂದು ತಾನು ಮುಂದು ಅಂತ ಹೋಗಬೇಕೇ ಹೊರತು ನೀನೋಗು ನೀನೋಗು ಅಲ್ಲ. ದೇವರು ತಾನು ಸ್ವಂತ ಬರ್ತಾನಂತೆ, ತಾನು ಬಂದು ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ನಮಗೆ ಯಾತಕ್ಕಾಗಿ ಮಾಡಿದ ಪರಮಾತ್ಮ ಅಂದ್ರೆ ಅವರಷ್ಟು ದೇವ್ರ ಪೂಜೆ ಮಾಡಿದವರೇ ಇಲ್ಲ. ಭೀಮಸೇನಂತೆ ಯಾರು ದೇವ್ರ ಪೂಜೆ ಮಾಡ್ತಾರೆ? ತಸ್ಮಿನ್ನಪೋ ಮಾತರಿಶ್ವಾದಧಾತಿ, ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಇಡೀ ವಿಶ್ವದಲ್ಲಿ ಯಾರಾದರೂ ದೇವ್ರ ಪೂಜೆ ಮಾಡ್ತಾ ಇದ್ದಾರಲ್ಲ, ಅವರೊಳಗೆ ನಿಂತು ಮಾಡೋದು ವಾಯುದೇವರೇನೆ. ಜಗತ್ತಿನೊಳಗೆ ದೇವರನ್ನ ವಾಯುದೇವರಂತೆ ಪೂಜೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಪೂಜೆ ಅವರು ಮಾಡಿದ್ದಕ್ಕೆ ಪರಮಾತ್ಮರಿಗೆ ಅಭಿಷೇಕ ಮೇಲೆ ಮಾಡ್ತಾ ಇದ್ದಾರೆ. ಧರ್ಮರಾಜರೊಳಗೆ ವಾಯುದೇವರ ಸನ್ನಿಧಾನ ಇದೆ, ಬರೀಬಾರದು. ಪಕ್ಕದಲ್ಲಿ ಸಾಕ್ಷಾತ್ ಭಾರತೀ ದೇವಿ ದ್ರೌಪದಿ. ಅನಂತರ ಭೀಮನನ್ನ ಯುವರಾಜನನ್ನಾಗಿ ಕೂಡಿಸಿ, ದ್ರೌಪದಿಯನ್ನು ಯುವರಾಣಿಯನ್ನಾಗಿ ಕೂಡಿಸಿ ಮತ್ತೆ ಪಟ್ಟಾಭಿಷೇಕ ಮಾಡ್ತಾರೆ. ಪುನಃ ಮತ್ತೆ ವೇದವ್ಯಾಸದೇವರು ಮೊದಲು ಮಾಡಬೇಕು, ಕೃಷ್ಣ ಆಮೇಲೆ ಮಾಡೋದು. ಋಷಿಗಳು ಮುನಿಗಳೆಲ್ಲ ಆಮೇಲೆ. ವಂಶದ ಹಿರಿಯರಿದ್ರಲ್ಲ, ವಾಲ್ಮೀಕ ರಾಜ ಭಾರಿ ಹಿರಿಯ, ಆತನಿಗಂತ ಚಾನ್ಸ್ ಸಿಕ್ಕಿದೆ ಮಾಡೋದಕ್ಕೋಸ್ಕರ. ಎಂಥ ಭಾಗ್ಯವಾತನಿಗೆ ಭೀಮಸೇನರ ತಲೆಯ ಮೇಲೆ ಪಟ್ಟಾಭಿಷೇಕದ ನೆಲನ ಹಾಕಬೇಕು, ಎಷ್ಟು ಯೋಗ. ಆಚಾರ್ಯ ಪ್ರಹ್ಲಾದನ ಅವತಾರ ಆತ. ಪ್ರಹ್ಲಾದನಾಗಿದ್ದಾಗ ನರಸಿಂಹದೇವರು ಸಾಕ್ಷಾತ್ಕಾರ ಮಾಡಿಕೊಂಡ ಪುಣ್ಯಾತ್ಮ. ಆ ಫಲ ಯಾತಕ್ಕಂತ ಯೋಗ ಬಂತು ಅಂದ್ರೆ, ಆಗ ಒಳಗೆ ಯಾರಿದ್ರು ಪ್ರಹ್ಲಾದನೊಳಗೆ? ವಾಯುದೇವರಾಗಿ ಇದ್ದಿತ್ತು. ಹಿರಣ್ಯಕಶಿಪು ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ, ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ಹೇಳ್ತಾರೆ. ವಾಯುರಾಚ ಸಮಾವಿಷ್ಟ ಭಗವತ್ ಪ್ರಿಯ ಅಂತ ವರ್ಣನೆ ಮಾಡ್ತಾರೆ ಆಚಾರ್ಯರು. ಆ ಆವೇಶ ಇದ್ದ ಯಾರ ಆವೇಶದಿಂದ ತಾನಷ್ಟು ಮೆರೆದನೋ ಅಂತ ವಾಯುದೇವರೇ ಭೀಮಸೇನ. ಆತನಿಗೆ ತನ್ನ ಕಾಣಿಕೆ ಕೊಡಬೇಕು ಅನ್ನೋ ಸಂಭ್ರಮದಿಂದ ಪಟ್ಟಾಭಿಷೇಕವನ್ನು ತಾನು ಮಾಡ್ತಾ ಇದ್ದಾನೆ ವಂಶದ ಹಿರಿಯನಾಗಿ. ಎಲ್ಲ ಪಟ್ಟಾಭಿಷೇಕ ಮುಗಿತು, ಅಲ್ಲಿಂದ ಎಲ್ಲ ಹೊರಡ್ಬೇಕು. ಆ ಕಡೆಯಿಂದ ಹೊರಡ್ತಾರೆ. ಅದಕ್ಕೆ ಇವತ್ತು ದೇವರಿಗೆ ಪೂಜೆ ಮಾಡ್ತಾ ಇದ್ರೆ ಎಲ್ಲೂ ವೇಸ್ಟ್ ಆಗೋದಿಲ್ಲ. ದೇವರು ಎಷ್ಟು ಕೊಡ್ತಾನೆ ಗೊತ್ತಾ? ಅದರಿಂದ ನಾ ಹಾಕೋದೊಂದು ನೀರಷ್ಟೇನೆ, ಎಲ್ಲೋ ಒಂದೆರಡು ತುಳಸಿ ದಳ. ದೇವರು ಅದಕ್ಕೆ ಪ್ರತಿಯಾಗಿ ಕೊಡತಕ್ಕಂಥದ್ದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅನುಗ್ರಹವನ್ನು ಮಾಡ್ತಾನೆ. ನಿಜವಾಗಲೂ ಕೂಡ ಯಾವ ಷೇರು ಗೀರು ಅಷ್ಟು ಇರೋದಿಲ್ಲ. ಸ್ವಲ್ಪ ಇರು ಸ್ವಲ್ಪ ಕೊಟ್ಟೋಡಿದ್ರೆ ಉಚ್ಚಾವಟೆ ಬೆಲೆ ಬಂದ್ಬಿಟ್ಟಿದೆ. ಇದು ಬಂದ್ರೆ ಬರೋದು ಹೋದ್ರೆ ಹೋಗ್ಬೋದು, ದೇವ್ರದ್ದು ಆಗಲ್ಲ. ಮತ್ತೆ ಗ್ಯಾರಂಟಿ ಬರುತ್ತೆ, ಅನಂತ ಮಡಿ ಮಾಡಿ ಕೊಡ್ತಾನೆ ಪರಮಾತ್ಮ. ಸ್ವಲ್ಪ ಹೆಚ್ಚು ಮಾಡೋದಿಲ್ಲ, ಮತ್ತೆ ಅಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಹೆಚ್ಚು ಮಾಡೋದಿಲ್ಲ. 100% ಅಲ್ಲ, ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ, ಮರಳಿ ತನಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಅದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ಸಂಧ್ಯಾ ವಂದನೆ ಮಾಡಲಿಕ್ಕೆ ಉತ್ಸಾಹ ಬರುತ್ತೆ, ಪೂಜೆ ಮಾಡಲಿಕ್ಕೆ ಒಳ್ಳೆ ಉತ್ಸಾಹ ಬರುತ್ತೆ. ಪಾಂಡವರು ಅಷ್ಟು ವೈಭವದಿಂದ ಆ ರೀತಿ ಪಟ್ಟಾಭಿಷೇಕವನ್ನು ಹೊಂದಿ ಸಿದ್ಧರಾಗ್ತಾ ಇದ್ದಾರೆ. ಆಗ ದುರ್ಯೋಧನ ಧೃತರಾಷ್ಟ್ರ ಕರೀತಾನೆ, ಪಾಂಡವರೇ ನೀವು ಇಲ್ಲಿರೋದು ಬೇಡ, ನೀವು ಇಂದ್ರಪ್ರಸ್ಥ ಅಂತ ಇದೆ ಅಲ್ಲಿಗೆ ಹೋಗ್ಬಿಡಿ, ನಿಮ್ಮ ರಾಜ್ಯ ಅದು ಅಂತ ಹೇಳಿ ಹೇಳಿದ್ರಂತೆ. ಆ ಕಡೆ ಕಳಿಸ್ಬೇಕಾದ್ರೆ ಸ್ವಲ್ಪ ಮನಸ್ಸಿ ತನಗೆ ಬೇಜಾರನ್ಸಿದೆ. ಈಗ ತನ್ನ ಮಕ್ಕಳಿಗೆ ಫುಲ್ಲಿ ಡೆವಲಪ್ಡ್ ಇದ್ಬಿಟ್ಟಿದ್ದಾರೆ, ಅವರಿಗೆ ಇಂದ್ರಪ್ರಸ್ಥ ಕೊಡ್ತಾ ಇದ್ದಾನೆ. ಆಕ್ಚುಲಿ ಏನು ಗೊತ್ತೇ ಇರೋದು, ಬಂಜರು ಭೂಮಿ ಆಗಿನ ಕಾಲಕ್ಕೆ ಪೂರ್ತಿ ಕಂಡೆಮ್ಡ್ ಲ್ಯಾಂಡ್ ಅದು, ಅಲ್ಲಿ ಯಾರ್ಯಾರು ವಾಸನೆ ಮಾಡ್ತಿದ್ದಿಲ್ವಂತ ಅಂಥದನ್ನ ಆರಿಸಿಕೊಂಡಿದ್ದಾನೆ. ಹೇಗಿರ್ಬೇಕಲ್ಲ, ವ್ರತದ ಅಡಿಗೆ ಅಂದ್ರೆ ವ್ರತದ ಅಡಿಗೆನೆ, ಊಟ ಮಾಡಕ್ಕೆ ಬರಬಾರ್ದು ಅಂತದ್ದು. ಕೆಲ ಮಠದಲ್ಲಿ ವ್ರತ ಅಡಿಗೆ ಅಂತ ಹಾಕಿಬಿಟ್ರೆ ಗೋವಿಂದ, ಯಾವುದೇ ಊರಿಗೆ ಹೋಗಿದ ಕಾಲಕ್ಕೆ ಇದು ಬರೋದಿಲ್ಲ ಮಠ ರಥದ ಅಡಿಗೆ ಬರೋದಿಲ್ಲ ಅಂತ ಕೇಳಿ, ಹೌದಾ ರಥನ ಮಾಡ್ತೀರಾ, ಅರ್ಚಕರು ಮಾಡ್ತಾ ಇಲ್ಲ ತಮಾಷೆ ನೋಡಿ, ಅವ್ರು ಯಾರು ಮಾಡ್ತಾ ಇಲ್ಲ, ಅವ್ರು ರಥ ಮಾಡ್ತೀರಾ, ಹಾಗೆ ರಾಯರಿ ಮಾಡಿದ್ದೀರಿ ಅದೇ ನಿಮ್ಗೆ ಸ್ವಲ್ಪ ಹಾಕ್ತೀವಿ ಅಂತ ಹೇಳಿದ್ರು. ಪಾಪ ಹಾಕ್ತಾರೆ ಬಾಯಿ ತಲೆ ತಲೆ ಹೊಡ್ಕೋಬೇಕು, ಆ ಪಟ್ಟಿ ಮನಸ್ಸು ಹಾಕಿಬಿಟ್ಟಿದ್ದಾರೆ, ರಾಯರು ತಿದ್ಕೊಂಡು ಹೋಗ್ಲಿ ಅಂತ. ಪಾಪ ತಾವು ತಿನ್ನೋದಾಗಿದ್ರು ಸರಿಯಾಗಿ ಮಾಡ್ತಿದ್ರು. ಪಾಪ ನಿಜವಾಗಲೂ ಕೂಡ ಪಕ್ಷಪಾತ ಅಂದ್ರೆ ಪಕ್ಷಪಾತನೆ, ಪಾಂಡವರಿಗೆ ಅಂಥ ಪಕ್ಷಪಾತ ಮಾಡೋದ ಸಾಮಾನ್ಯ ಅಲ್ಲ. ಬಂಜರು ಭೂಮಿ ತೀರ ವೇಸ್ಟ್ ಲ್ಯಾಂಡ್ ಅದು, ಒಂದು ಅದನ್ನ ಕೊಟ್ಟು ಕಳಿಸ್ತಿದ್ದಾನೆ. ಕಳಿಸ್ಬೇಕಾದ್ರೆ ಆಡ ಮಾತೇನು ಗೊತ್ತೇನು ಧರ್ಮರಾಜ, ಅದು ಚಕ್ರಪ್ರಸ್ಥ ಅಂತ ಹೆಸರು, ಇಂದ್ರಪ್ರಸ್ಥ. ಇಂದ್ರಪ್ರಸ್ಥದಲ್ಲಿ ಒಂದಾನೊಂದು ಕಾಲಕ್ಕೆ ಇಂದ್ರದೇವರು ಅಲ್ಲಿದ್ದು ರಾಜ್ಯ ಆಡಿದ್ರಂತೆ ಯಾವುದೋ ಕಾಲಕ್ಕೆ, ಅದಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರು. ಅದು ಇವತ್ತಿನ ಡೆಲ್ಲಿ ಇದೆಯಲ್ಲ ಅದನ್ನೇ ಅಂತ ಹೇಳೋದು ಪದ್ಧತಿ. ಇಂದ್ರಪ್ರಸ್ಥ ಅಂದ್ರೆ ಅದೇ ಅಂತ ಹೇಳಿ, ಯಾವ ಕಾಲಕ್ಕೆ ಇಂದ್ರ ರಾಜ್ಯ ಆಡಿದ್ರೋ ಏನೋ, ನಮ್ಮ ಭಾರತ ನಮ್ಮ ಕ್ಯಾಪಿಟಲ್ ಅದೇ ಆಗ್ಬೇಕು ಇವತ್ತು ಕೂಡ. ಎಷ್ಟು ಅಷ್ಟೋ ವರ್ಷಗಳ ಕಾಲ ನಮ್ಮ ರಾಜಧಾನಿಯಾಗಿ ಡೆಲ್ಲಿ ಇರೋದಕ್ಕೆ ಇವತ್ತಿನವರು ಪುಣ್ಯಗಿಣ್ಯ ಅಲ್ಲ, ಇವತ್ತೆಲ್ಲ ರಕ್ತನೇ ಹರಿದಿರೋದಲ್ಲಿ. ಡೆಲ್ಲಿ ಸುಲ್ತಾನರೆಲ್ಲ ಅಣ್ಣನ್ ಕೊಂದು ತಮ್ಮ ಅಪ್ಪನ ಕೊಂದು ಮಗ ಈ ರೀತಿ ಬಂದವರೇ ಹೊರತು ಯಾರ್ಯಾರು ಬಂದವರಲ್ಲ. ಅಲ್ಲಿ ಹಿಂದೆ ಮಾತ್ರ ಎಂಥೆಂಥ ಪವಿತ್ರವಾದ ವ್ಯಕ್ತಿಯವರು ರಾಜ್ಯ ಆಡಿದ್ದಾರೆ ಅಂತ ಹೇಳೋದಕ್ಕೆ ಇಂದ್ರದೇವರು ರಾಜ್ಯ ಆಡಿದ ಗುರುತಂತೆ, ಅದಕ್ಕೆ ಇಂದ್ರಪ್ರಸ್ಥ ಅಂತ ಅದಕ್ಕೆ ಹೆಸರು. ಹತ್ತಿರಾಪುರ ಬೇರೆ, ಇವತ್ತು ಹತ್ತಿರಾಪುರ ಬೇರೆ, ಇವತ್ತು ಇದೆ ಹತ್ತಿರಾಪುರ, ತುಂಬಾ ಜನ ನೋಡಿರೋದಿಲ್ಲ. ಅಲ್ಲಿಂದ ನಾವು ಮೀರತ್ಗೆ ಹೋಗ್ತೇವೆ ಹರಿದ್ವಾರಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿಂದ ಡಿವಿಷನ್ ತಗೊಂಡು ಹೋದ್ರೆ ಹರಿದ್ವಾರ ಇವ್ರು ಸಿಗುತ್ತಾರೆ ಹಸ್ತಿನಾಪುರ. ಅಲ್ಲಿಗೆ ಹೊರಡುತ್ತಾನೆ, ನೋಡು ಧರ್ಮರಾಜ ನೀನು ಯಾತಕೋತ್ತರ ಕೊಡ್ತಿರೋದು ಇಂದ್ರಪ್ರಸ್ಥಾನ, ತೊಮ್ಮಿ ಚಕ್ರ ಸಮಯೇವಾ, ನೀ ಇಂದ್ರ ಇದ್ದಾಗ ನೀನು ಗೊತ್ತ ಪಾಪ, ಒಳ್ಳೆ ಹೊಗಳು ದೊಡ್ಡಾಚಾರ ಅಂತ ಹೇಳಿ ಕಟ್ಟಿನ ಹೆಟ್ಟ ಹಾಕಿಬಿಡ್ತಾನೆ ಮೆಣಸಿಂದ. ಆ ತರ ಎಷ್ಟು ಉಪಾಯವಾಗಿ ಬೈತಾನೆ, ಉಪಾಯವಾಗಿ ಮೋಸ ಮಾಡ್ತಾ ಇದ್ದಾನೆ. ನಿಮಗೆ ಭಾರಿ ಇಂದ್ರನಂತ ವ್ಯಕ್ತಿ ನೀನು, ನಿಜನೇ ಧರ್ಮರಾಜ ಯಮ ಒಂದು ಕಾಲಕ್ಕೆ ಇಂದ್ರದೇವರಾಗಿದ್ದ. ಈ ಪಾಂಡವರ 5 ಜನಗಳು ಕೂಡ ಒಂದು ಕಾಲಕ್ಕೆ ಇಂದ್ರ ಪದವಿಯಲ್ಲಿದ್ದವರೇನೆ, ಧರ್ಮರಾಜ ಯಮನಾಗಿ ಇಂದ್ರನಾಗಿದ್ದಿತ್ತು. ಇಂದ್ರದೇವರಂತೂ ಪುರಂದರನಾಗಿ ಇಂದ್ರದೇವರು, ಅರ್ಜುನ ವಾಯುದೇವರು ಅವರು ಇಂದ್ರದೇವರ ಪದವಿಯಲ್ಲಿದ್ದವರೇ, ನಕುಲ ಸಹದೇವರು ಆಗಿದ್ದವರೇನೆ. ಬಾಯಿಲ್ಲ ನೀವು ಚಕ್ರ ಸಮಾನೇನು ಇಂದ್ರದೇವರು ಇದ್ದ ಹಾಗೆ ಅಷ್ಟು ಮಹಾಪರಾಕ್ರಮಿ, ಅದಕ್ಕೆ ಊರು ಭಾರಿ ಚೆನ್ನಾಗಿರುತ್ತೆ ಹೋಗು ಅಂತ ಹೇಳಿ ಕಳಿಸಿಕೊಟ್ಟನಂತೆ. ಧರ್ಮರಾಜ ದಡ್ಡನಲ್ಲ, ಭಾರಿ ಜ್ಞಾನಿ ಪಾಪ, ಗೊತ್ತು ದೊಡ್ಡಪ್ಪ ಉದ್ದೇಶಪೂರ್ವಕ ಮೋಸ ಮಾಡ್ತಿದ್ದಾನೆ, ಆದ್ರೆ ತೋರಿಸ್ಕೊಳ್ಳಿಲ್ಲ ಅಂತ ಪಾಪ. ಅಜಾತ ಶತ್ರು ನ್ಯಾಯ ಆತನೆ, ಆಯ್ತು ಇಷ್ಟಾದ್ರೂ ಕೊಟ್ಟಿಯಲ್ಲ ಬಿಡು ಹೋಗ್ಲಿ, ಇಸ್ಕೊಂಡು ಹೋಗಿಬಿಟ್ಟನೆ. ಇವತ್ತು ಅಷ್ಟು ದೇವತೆಗಳು ಇವ್ರು ಕೊಡ್ತಾ ಇರಲ್ಲ, ಇಷ್ಟಾದ್ರೂ ದೇವತೆಗಳು ತಗೋತಾರೆ ಅಂತ ಪಾಪ. ಅದ್ರ ಏನೋ ಬೈಕೊಂಡು ಈಕೊಂಡು ಏನೋ ಒಂದಿಷ್ಟು ಕೊಡ್ತಾರಲ್ಲ ಅವ್ರು ತಗೊಳ್ತಾರಂತ, ಹೋಗ್ಲಿ ಬಿಡು ಕೊಡದೇ ಇದ್ದಾರೆ ವಾಸಿ ಪಾಪ ಇವನು ಇಷ್ಟೇ. ಅವ್ರು ಇಷ್ಟು ಕರುಣೆ ತೋರಿಸ್ತಾ ಹೋಗಿದ್ರೆ ಜಗತ್ತು ಬದುಕಲಿಕ್ಕೆ ಆಗ್ತಿರಲಿಲ್ಲ. ಧರ್ಮರಾಜ ಒಂದು ಮಾತು ಬಯ್ಯೋದಿಲ್ಲ ತೆರಿಗೆ, ದೊಡ್ಡಪ್ಪ ಅದೇನ ಹೇಳಕ್ ಹೋಗಬೇಡ, ನೀನು ಕೊಟ್ಟ ಮೇಲೆ ಆಯ್ತು ತಗೋತೇನೆ ಆಯ್ತಾ ಇಲ್ವೋ, ನೀನು ಕೊಡ್ತಾ ನಾನು ತಗೊಂಡ್ಬಿಡ್ತೇನೆ. ಇಷ್ಟು ವಿವೇಕ ಯಾರು ತೋರಿಸ್ತಾರೆ ಧರ್ಮರಾಜನಿಗೆ, ಅಷ್ಟು ಪ್ರೀತಿಯಂತೆ. ಮುಂದೆ ನರಕ ಚತುರ್ದಶಿ ಬರುತ್ತೆ, ಇನ್ನೇ ನರಕ ಹತ್ರ ಬರ್ತಾ ಇದೆ, ಅವತ್ತು ದಿವಸ ಯಮತರ್ಪಣ ಅಂತ ಕೊಡ್ಬೇಕು ಎಲ್ರಿಗೂ, ತಪ್ಪದೆ ಯಮತರ್ಪಣ ಅಂತ ಕೊಡ್ಬೇಕು. ಯಮ ಅಂದ್ರೆ ಧರ್ಮರಾಜನೇ ಮಧ್ಯೆ, ಧರ್ಮರಾಜನ್ ತರ್ಪಯಾಮಿ ಅಂತಾನೆ ಬರೋದು ಅದರೊಳಗೆ. ಆ ಕೊಡೋದು ಎಷ್ಟು ಕೊಡ್ತು, ಏನ್ ಮಹಾ ಕೊಡ್ತಾರೆ ಇವರು, ವಜ್ರ ವೈಡೋರೇನೋ ಕೊಡೋದಿಲ್ಲ, ಬರೀ ನೀರಷ್ಟೇನೆ, ನೀರಷ್ಟೇ. ಆ ರೀತಿ ಕೊಡುತ್ತಿದ್ರೆ ಅದನ್ನು ಸ್ವೀಕಾರ ಮಾಡ್ತಾರಂತೆ ಪಾಪ, ಅದನ್ನು ಸ್ವೀಕಾರ ಮಾಡ್ತಾರೆ. ಧೃತರಾಷ್ಟ್ರ ಕೊಟ್ಟದಿನ ಕುರುಡ, ಕುರುಡ ಅಂದ್ರೆ ಅರ್ಥ ಗೊತ್ತಿಲ್ಲ ಮಾಡ್ತಾರಲ್ಲ, ಕುರುಡ ಇದ್ದಾಗ ಲೆಕ್ಕ. ಯಮಂ ತರ್ಪಯಾಮಿ ಧರ್ಮರಾಜನ್ ತರ್ಪಯಾಮಿ ಅಂತಕಂ ತರ್ಪಯಾಮಿ ಅಂತ ಹೇಳ್ತಾ ಇರ್ತಾನೆ, ಅರ್ಥ ಗೊತ್ತಿರೋದಿಲ್ಲ ಮಣ್ಣಿಲ್ಲ. ಆದರೂ ಕೂಡ ಧೃತರಾಷ್ಟ್ರ ಕಣ್ಣಿಲ್ದ ಕೊಟ್ಟರು ತಗೊಂಡ್ರಲ್ಲ, ಆ ರೀತಿ ತಗೊಳ್ತಾರೆ. ಆದರೆ ನಾವು ಸರಿಯಾಗಿ ಕೊಟ್ರೆ ಮಾತ್ರ ಭಾರಿ ಅನುಗ್ರಹ ಮಾಡ್ತಾರೆ. ಅಷ್ಟು ಹೇಳಿ ಅಲ್ಲಿ ಹೊರಡ್ತಾ ಇದ್ದಾರೆ. ಊರಿನ ಜನಗಳೆಲ್ಲ ನೋಡ್ತಾರೆ, ಅವರಿಗೆ ಅರ್ಥ ಆಯ್ತಂತೆ. ಹಿಂದೊಮ್ಮೆ ಕಳಿಸಿದ ವಾರಣಾವತಕ್ಕೆ ಅಡಿಗೆ ಮನೆ ಸುಡಿಸೋ ಪ್ರಯತ್ನ ಮಾಡಿದ. ಈಗಾಗಲೇ ಆ ಸುಟ್ಟ ಜಾಗ ಅದು ಒಂದು ಬಂಜರು ಭೂಮಿ, ಅಲ್ಲಿ ಕಳಿಸ್ತಾ ಇದ್ದಾನೆ. ಎಷ್ಟು ಕೆಟ್ಟದ ಇವನು ಧೃತರಾಷ್ಟ್ರ, ಎಷ್ಟು ತಪ್ಪು ಮಾಡ್ತಾ ಇದ್ದಾನೆ, ದುರ್ಯೋಧನ ಮಹಾಪಾಪಿ ಇವನು ಅಂತ ಮಗನ ಮಾತನ್ನ ಕೇಳಿ ಅನ್ಯಾಯವಾಗಿ ಪಾಂಡವರು ದ್ರೋಹ ಮಾಡ್ತಿದ್ದಾನೆ ಅಂತ ಜನಗಳೆಲ್ಲ ಬೇಸರ ಪಟ್ಟುಕೊಂಡ್ರಂತೆ. ಆದರೆ ಪಾಂಡವರು ಮುಂದೆ ಹೋಗ್ತಾ ಇದ್ದ ಜನಗಳೆಲ್ಲ ತಾವು ತಯಾರಾಗಿ ಬಿಟ್ರಂತೆ, ನಾವು ನಿಮ್ಮಿಂದ ಬರ್ತಾ ಇದ್ದ ಎಲ್ಲ ಊರುಗೂರೇ ಹೊಟ್ಟು ಬಿಡ್ತಂತೆ. ರಾಮದೇವರು ವನವಾಸಕ್ಕೆ ಹೊರಟಾಗ ಅಯೋಧ್ಯೆಗೆ ಅಯೋಧ್ಯೆಯೇ ಹೋಯಿತು ಅಂತ ರಾಮಾಯಣ ಹೇಳುತ್ತಂತೆ. ಆ ರೀತಿ ಪಾಂಡವರು ಆ ಕಡೆಗೆ ಹೊರಟಾಗ ಊರುಗೂರೇ ಹೊರಟು ನಿಂತು ಬಿಟ್ಟಂತೆ, ಎಲ್ಲರ ತಯಾರು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಾರೆ. ಧೌಲಕ್ಕೋಸ್ಕರ ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಧೃತರಾಷ್ಟ್ರ ಅಂದ್ರೆ ಕಣ್ಣಿಲ್ಲ, ಹೇಳಿದ ಮಾತು ಕೇಳುತ್ತಿದ್ದಾನೆ, ಹೋಗ್ತಾ ಇದ್ದಾರೆ ಸುದ್ದಿ ಗೊತ್ತಾಗಿಬಿಟ್ಟಿದೆ. ದುರ್ಯೋಧನ ನೋಡ್ತಾನೆ ಗಾಬರಿ ಆಗೋಯ್ತು ಅವನಿಗೆ. ಏನ್ ರಾಜ್ಯ ಆಳ್ಬೇಕು, ಜನಗಳೆಲ್ಲ ಹೋದ್ರೆ ರಾಜ್ಯ ಆಳೋದೇನು ಬಂತು, ಮತ್ತೆ ಸ್ಟೂಡೆಂಟ್ಸ್ ಒಬ್ಬರಿಬ್ಬರ ಕ್ಲಾಸ್ ತಗೊಳ್ಳೋದೇನು ಬಂತು, ಎಲ್ಲ ಖಾಲಿ ಆ ಥರ ಆಗ್ತಾ ಇತ್ತು. ಭಾರಿ ಸಿಟ್ಟು ಬಂದದ್ದು ದುರ್ಯೋಧನನಿಗೆ. ತಕ್ಷಣ ನಗಾರಿದ ಡಂಗೂರ ಸರಿಸ್ತಾರೆ, ನೋಡಿ ಯಾರೂ ಪಾಂಡವರಿಂದ ಹೋಗ್ಕೊಡುದು, ಯಾರೂ ಪಾಂಡವರಿಂದ ಹೋಗಾಗಿಲ್ಲ, ಯಾರ್ಯಾರು ಹೋಗ್ತಿರೋ ಅವರ ಮನೆಯ ಮಠ ಎಲ್ಲ ವಶಕ್ಕೆ ತಗೊಂಡು ಬಿಡ್ತೇನೆ, ಸುಡಿಸಿ ಹಾಕಿ ಬಿಡ್ತೇನೆ, ನಾಶ ಮಾಡಿ ಬಿಡ್ತೇನೆ, ಯಾರು ಹೋಗಬಾರದು ಅಂತ ಘೋಷಣೆ ಮಾಡಿದ್ದೇನೆ. ಎಂತ ಭಯಂಕರವಾದ ದುಷ್ಟ ಶಾಸನ ಅವರದೆಲ್ಲ ಕೂಡ, ಅವರ ತಮ್ಮ ದುಶಾಸನನೇ. ಈ ಮಧ್ಯೆ ದೂರ ನಗಾರಿಯಿಂದ ಬಾರಿಸಿದಾಗ ಅವರು ಕೇಳಿದ್ರಂತೆ, ಅಷ್ಟೇನಾ ಬೇಕಾದ್ ಮಾಡ್ಕೊ ಅಂತ ಹೇಳ್ಬಿಡ್ತಾನೆ. ಆಸ್ತಿ ಪಾಸ್ತಿ ತಗೋತೀಯಾ, ಹೋಗ್ಲಿ ಬಿಡು, ನಮ್ಮ ಆಸ್ತಿ ಪಾಂಡವರು, ಅವರಿದ್ದ ಹೋದ್ರೆ ಸುಖವಾಗಿ ಬದುಕ್ತೇವೆ, ಇಲ್ಲಿದ್ಕೊಂಡು ನಾವೇನು ಮಾಡೋದು ಅಂತ ಹೇಳ್ತಾರೆ ಪಾಪ. ಸದ್ಭಿರಿಹಿ ಸಂಗತರಿ ಹೈವ ಸುಖೈಕ ಹೇತು ಮೋಕ್ಷೈಕ ಹೇತು. ಸಜ್ಜನರ ಜೊತೆ ಬದುಕಿದರೆ ನಮಗೆ ಜ್ಞಾನ ಬರುತ್ತೆ, ಭಕ್ತಿ ಬರುತ್ತೆ, ಮುಂದೆ ಮೋಕ್ಷ ಸಿಗುತ್ತೆ. ನಿನ್ನಂತ ನಮ್ಗೆ ಇರೋದೇನಿ ಮಧ್ಯೆ, ನಮಗೇನು ಬರೋದಿಲ್ಲ, ನಮ್ಗೆ ಈ ಆಸ್ತಿ ಪಾಸ್ತಿ ಬೇಕು, ಆದರೆ ಪಾಂಡವನ ಬಿಟ್ಟು ನಮಗೆ ಬೇಕಾಗಿಲ್ಲ. ಪಾಂಡವರ ಜೊತೆಗಿದ್ರೆ ಇವೆಲ್ಲ ಬೇಕು, ಆದರೆ ಪಾಂಡವರು ಬೇಕು ಆಸ್ತಿ ಬೇಕು ಅಂದ್ರೆ ನಮಗೆ ಪಾಂಡವರು ಬೇಕೇ ಹೊರತು ನಮ್ಗೆ ಆಸ್ತಿ ಪಾಸ್ತಿ ಬೇಕಿಲ್ಲ ಅಂತ ಎಲ್ಲ ಹೊರಟು ಬಿಟ್ರಂತೆ. ಅವರೇನು ತಗೋತೀಯಾ, ಇರೋದನ್ನು ಬಿಸಾಕ್ತೇವೆ ಅಂತ ಬಿಸಾಕಿ ಹೊರಟು ಬಿಟ್ರೆ, ಆ ಬರೀ ಕೈಲಿ ಹೋಗ್ತೇವೆ ಸಾಕು ನಮಗೆ. ಪಾಂಡವರು ಪೂರ್ತಿ ವಿಶ್ವಾಸ ಇದೆ, ನಮ್ಮನ್ನು ಕಾಪಾಡೇ ಕಾಪಾಡುತ್ತಾರೆ. ಧರ್ಮೋ ರಕ್ಷಿತ ರಕ್ಷಿತ, ಎಂಥ ಮಾತು ಯೋಚನೆ ಮಾಡಬೇಕಿದೆ. ಧರ್ಮಕ್ಕೋಸ್ಕರ ಆಸ್ತಿ ಪಾಸ್ತಿ ಬಿಡಲಿಕ್ಕೆ ತಯಾರು ಅಂದ್ರೆ ಖಂಡಿತ ತಯಾರು ಅಂತ ಹೇಳಿದ್ದಾರೆ. ಇದನ್ನೇ ಧರ್ಮ ಅಂತ ಕರೆಯು. ಯಾಕೆ ಗೊತ್ತೇನು, ಆಸ್ತಿ ಪಾಸ್ತಿ ಬಿಟ್ಟು ಧರ್ಮ ಯಾಕೆ ಉಳಿಸ್ಕೋಬೇಕು ಅಂದ್ರೆ, ನಾಳೆ ಆಸ್ತಿ ಪಾಸ್ತಿ ಕಾಪಾಡೋದಿಲ್ಲ, ಧರ್ಮ ಕಾಪಾಡೋದು. ಅದು ಆಸ್ತಿ ಪಾಸ್ತಿ ಕಾಪಾಡುತ್ತೆ ಅಂತ ಅಲ್ಲ, ಅದರಿಂದನೇ ಪ್ರಾಣ ಕಳ್ಕೊಳ್ತಾನೆ. ಎಷ್ಟೋ ಜನ ಮನುಷ್ಯ ಬದುಕಬಹುದಾದವರು ಅದಕ್ಕೆ ಸಾಯ್ತಾನೆ, ತನ್ನೆದುರಿಗೆ ಮಕ್ಕಳು ಜಗಳನ್ನು ನೋಡ್ತಾನೆ. ಎಷ್ಟೋ ಜನಗಳು ನನ್ನ ಆಸ್ತಿ ನಮ್ಮಪ್ಪ ನಮ್ಮಪ್ಪ ಅನ್ನೋದಿಲ್ಲ, ನನ್ನ ಆಸ್ತಿ ಅಂತ ಇರ್ತಾನೆ. ಪಾಪ ಇವ್ರು ಏನ್ ಸಂತೋಷ ಪಡಬೇಕು ಪಾಪ ತಂದೆ ತಾಯಿಗಳು, ಎಷ್ಟು ಹಿಂಸೆ ಪಡಬೇಕು ಲೆಕ್ಕ ಹಾಕಿ. ಅದಕ್ಕೆ ನಿಜವಾಗಲೂ ಕಾಪಾಡೋದು ಧರ್ಮ. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ, ಮಹಾಭಾರತದ ಶ್ಲೋಕ. ಧರ್ಮಿಷ್ಠರಾಗಿ ಬದುಕಿ ಯಾರು ಬಡವರಿರ್ತಾರೆ, ಏನೇನು ಆಸ್ತಿ ಪಾಸ್ತಿ ಇರೋದಿಲ್ಲ, ಒಳ್ಳೆ ಕೆಲಸ ಮಾಡಿರ್ತಾರೆ ಅಥವಾ ನೆಲ ಹಿಡಿದಿದ್ದಾರೆ ಅಂದ್ರೆ ಊರಿಗೂರು ಸಹಾಯ ಮಾಡಕ್ಕೆ ಬರುತ್ತಾರೆ, ಪ್ರತಿಯೊಬ್ಬರು ಸಹಕಾರ ಕೊಟ್ಟು ನಮ್ಮ ಏನಾಗಬೇಕು ಅಂತ ಬರುತ್ತಾರೆ. ಆದರೆ ಭಾರಿ ಶ್ರೀಮಂತ, ಒಳಗೊಬ್ಬನು ಬಿಟ್ಟವನಲ್ಲ, ಬರೀ ನಾಯಿಗಳಿವೆ ಎಚ್ಚರಿಕೆನೆ ಬೋರ್ಡ್ ಒಂದು ಸತ್ತಾಗ ಕ್ಯಾರೆ ಬರು ಸದ್ಯ ಪಾಪಿಟ್ಟ ಓದಬಿಡು ಅಂತ ಹೇಳಿಬಿಡ್ತಾ. ಅವನ ಆಸ್ತಿ ಅವನೇ ಮಾಡುತ್ತಾ, ಏ ಆಸ್ತಿ ಪಾಸ್ತಿ ಮಾಡುತ್ತೇನೆ ಎಂದು. ಆಸ್ತಿ ಪಾಸ್ತಿ ಜಡ ಪದಾರ್ಥಗಳು, ಚೇತನ ಮಾಡಬೇಕು ಯಾವಾಗಲೂ ಕೂಡ. ಜಡ ಪದಾರ್ಥಕ್ಕೆ ಸೆಲ್ಫ್ ಫಂಕ್ಷನಿಂಗ್ ಕೆಪಾಸಿಟಿ ಇಲ್ವೇ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಜನಬಲಕ್ಕಿಂತ ದೊಡ್ಡ ಬಲ ಎಂದೂ ಧನಬಲ ಆಗೋದಿಲ್ಲ, ಎಲ್ಲ ಹೊರಟರು. ಸದ್ಭಿರಿ ಸಂಗತಿರಿವ ಸುಖೈಕ ಹೇತು, ಅದನ್ನೇ ಜ್ಞಾನಿಗಳು ಸಂಘವಾಗಲಿ ಸಾಸು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಒಳ್ಳೆ ಮಂತ್ರದಂತಹ ಮಾತದು ಒಂದು, ಎಲ್ಲ ಹೊರಟರಂತೆ. ದುರ್ಯೋಧನ ಮಾತ್ರ ನಡೀತಾ ಇಲ್ಲ, ಏನೋ ಹೆದರಿಷ್ಟ ನಡೀಲೇ ಇಲ್ಲ. ಕೊನೆ ಆ ಹೊತ್ತಿಗೆ ಆ ಕಡೆಯಿಂದ ಧರ್ಮರಾಜ ನೋಡ್ತಾನೆ, ಊರ್ಗೂರ್ ಬರ್ತಾ ಇದೆ, ಉಳಿದವರಾಗಿದ್ರೆ ಒಳ್ಳೆ ಖುಷಿಯ ಸ್ಟ್ರೈಕ್ ಮಾಡಿಸೋರಾಗಿದ್ರೆ ನೋಡಿದ್ರಾ, ಅಲ್ಲಿಗೆ ಯಾಕೆ ಬರ್ತೀವಿ, ಇಲ್ಲ ಡೌನ್ ವಿತ್ ಧೃತರಾಷ್ಟ್ರ ಮೂಡ್ ಹೋಗ್ತಿದ್ ಕತೆ. ಎಲ್ಲ ಹೋಗ್ತಿದ್ರು ವಾಪಸ್. ಧರ್ಮರಾಜ ಧರ್ಮರಾಜನೇ, ಅವರಿಗೆಲ್ಲ ಹೇಳ್ತಾನೆ, ದಯವಿಟ್ಟು ನನ್ನ ಹಿಂದೆ ಬರಕೂಡುದು, ನೀವು ನನ್ನಂದೆ ಯಾರೂ ಬರಕೂಡುದು, ನಿಮ್ಮ ಬಂದರೆ ನಿಮ್ಮ ಸಾಕೋದಕ್ಕೆ ನನಗೇನೋ ಕಷ್ಟ ಇಲ್ಲ, ನನ್ನ ಪ್ರಜೆಗಳು ನಿಮ್ಮನ್ನೆಲ್ಲ ಸ್ವಾಗತ ಮಾಡುತ್ತೇನೆ ಸಾಕ್ತೇನೆ. ಆದರೆ ಇಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾನೆ ಧೃತರಾಷ್ಟ್ರ, ಅವನಿಗೆ ಅಪಕೀರ್ತಿ ಬರುತ್ತೆ, ಅದು ರಾಜ್ಯ ಖಾಲಿ ಆಯ್ತು ಅಂತ ತುಂಬಾ ಜನ ತುಂಬಾ ಬೇಜಾರಾಗುತ್ತೆ, ಅವನಿಗೆ ಭಾರಿ ಸಂಕಟ ಪಡ್ತಾನೆ, ಅದನ್ನ ನೋಡಲು ನನ್ನ ಕೈಲಿ ಆಗೋದಿಲ್ಲ, ನಾವು ಇಲ್ಲೇ ಇರಬೇಕು ಅಂತ ಹೇಳಿದ್ದಾನೆ. ದುರ್ಯೋಧನ ಮಹಾದುಷ್ಟ ನನಗೆ ಗೊತ್ತು, ಬರೀ ದುರ್ಯೋಧನ ಇದ್ದಿದ್ರೆ ನೀವು ಬನ್ನಿ ಅಂತ ಹೇಳ್ಬಿಡ್ತಾ ಇದ್ದೆ. ಧೃತರಾಷ್ಟ್ರ ಅಂತ ಇದ್ದಾನಲ್ಲ, ಅವನ ಮನಸ್ಸಿಗೆ ಕೇಳಾಗಬಾರದು. ಧೃತರಾಷ್ಟ್ರ ಯಾವ ಮುಡಿಯೋ ದೊಡ್ಡಪ್ಪ, ಪಾಪ ಮೊದಲೇ ಭಾರಿ ದ್ರೋಹ ಮಾಡಿದವನು, ಅಂಥವನ್ನೇ ಅಷ್ಟು ಪ್ರೀತಿ ತೋರಿಸ್ತಾರೆ. ಸಜ್ಜದರ ಸ್ವಭಾವವೇ ಅಂಥದ್ದು, ಅಷ್ಟೆಲ್ಲ ದ್ರೋಹ ಮಾಡಿದವನಿಗೂ ಕೂಡ ಅಪಕಾರ ಮಾಡೋ ಉದ್ದೇಶ ಆತನಿಗಿಲ್ಲ. ನೀವೆಲ್ಲ ಅವನ ಮುಖ ನೋಡಿಕೊಂಡಿರಿ, ನಮ್ಮ ಜೊತೆ ಬರೋದು ದೊಡ್ಡದಲ್ಲ, ಅವನಿಗೆ ಅಪಕೀರ್ತಿ ಕೊಡದೆ ಹೋದ್ರೆ ನಮಗೆ ಭಾರಿ ಸಂತೋಷವಾಗುತ್ತೆ. ನಮ್ಮ ಜೊತೆ ನೀವು ಅಲ್ಲಿಗೂ ಬಂದ್ರೆ ನನಗೆ ಅಷ್ಟು ಸಂತೋಷವಾಗೋದಿಲ್ಲ, ನೀವಿಲ್ಲಿದ್ರೆ ಆಗ ಆನಂದ ನನಗೆ ಬಂದ್ರೆ ಆಗೋದಿಲ್ಲ ಅಂತ ಧರ್ಮರಾಜ ಹೇಳಿಬಿಟ್ಟ. ಇಷ್ಟೆಲ್ಲ ದುರ್ಯೋಧನ ಹೆದರಿಸಿ ಬದರಿಸಿ ಏನ್ ಮಾಡಿದ್ರು ಜನ ಕೇಳಿದ್ದಿಲ್ಲ, ಧರ್ಮರಾಜ ಈ ಮಾತು ಒಂದು ಹೇಳಿದ ತಕ್ಷಣ ಎಲ್ಲ ತಿರುಗಿಬಿಟ್ರೆ ಆಯ್ತು, ಆ ಪಾಪಿಷ್ಠರು ಇದ್ರೂ ಪರವಾಗಿಲ್ಲ, ಧರ್ಮರಾಜ ಸಂತೋಷವಾಗೋದಾದ್ರೆ ಇಲ್ಲೇ ಇದ್ದು ಬಿಡೋಣ ಅಂತ ಹೇಳಿದ. ಎಂಥ ಕೆಲಸ ಮಾಡುತ್ತೆ ಇವನು, ಇಷ್ಟು ಘೋಷಣೆ ಬೆದರಿಕೆ ಏನು ಕೆಲಸ ಮಾಡಲಿಲ್ಲ, ಆತನ ಒಂದು ಮಾತು ಸಾಕಾಯ್ತು, ಆತನ ವರ್ಚಸ್ಸು ಆಗಿತ್ತು. ಯಾರು ಧರ್ಮಿಷ್ಠರಾಗಿ ಬದುಕ್ತಾನೋ ಅವ್ರ ಮಾತಿಗೆ ಎಷ್ಟು ಬೆಲೆ ಸಿಗುತ್ತೆ ಅಂತ ಹೇಳೋದಕ್ಕೂ ಧರ್ಮರಾಜನ ಮಾತು ಭಾರಿ ದೊಡ್ಡ ದೃಷ್ಟಾಂತ. ಅವರೆಲ್ಲ ವಾಪಸ್ ಹೊರಟ್ರಂತೆ. ದುರ್ಯೋಧನಿಗೆ ಮತ್ತೊಂದು ಆಘಾತ, ಅವನಿಗೆ ನನ್ನ ಮಾತು ಕೇಳಿ ಬರಲಿಲ್ಲ ಇವರು ಯಾರು ಕೂಡ, ಧರ್ಮರಾಜನ ಮಾತು ಕೇಳಿ ಬರ್ತಿದ್ದಾರೆ, ಆಗಲಾರು ಮನಸ್ಸು ನಾಚಿಕೆ ಆಗಬೇಕಾಗಿತ್ತು ಅವನಿಗೆ. ಎಷ್ಟು ಒಳ್ಳೆಯವನು ಧರ್ಮರಾಜ, ಆ ಬಿಟ್ಟು ಬನ್ನಿ ಅಂತ ಕರೆದ್ರೆ ನನ್ನ ಗತಿ ಏನಾಗ್ತಿತ್ತು, ಅವನಿಗೆ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಕೂಡ ಇಲ್ಲ ಅವನಿಗೆ. ಒಳ್ಳೆತನ ಬೇಡ, ಹಾಳಾಗಿ ಹೋಗ್ಲಿ. ಒಳ್ಳೆತನ ಅರ್ಥ ಮಾಡ್ಕೊಳ್ಳೋಕಾರ ಒಂದು ಸಂಸ್ಕಾರ ಬೇಕಲ್ಲ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ತಿಳ್ಕೊಳ್ಳೋಷ್ಟಾರ ವಿವೇಕ ಬೇಕಲ್ಲ. ದುರ್ಯೋಧನಿಗೆ ಅದು ಇರಲೇ ಇಲ್ಲ. ಸ್ವರೂಪದಲ್ಲಿ ತಾಮಸನಾದವನ ರಕ್ಷಣನೆ ಅಷ್ಟು. ಅವನು ಬಾಳಿ ಕೋಪದಿಂದನೇ ಅವರನ್ನೆಲ್ಲ ಕರೀತಾನೆ, ಎಲ್ಲ ಹೋಗ್ತಾರೆ ಪಾಪ. ಆದರೆ ಅವ್ರು ಹೇಗಿದ್ರಂತ ಗೊತ್ತೇನು, ಹೋದವರೆಲ್ಲ ಕೂಡ ಮನಸ್ಸೆಲ್ಲ ಪಾಂಡವರ ಜೊತೆಗೆ, ದೇಹ ಮಾತ್ರ ಅಲ್ಲಿತ್ತ. ಮನಸ್ಸೆಲ್ಲ ಪಾಂಡವರ ಕಡೆಗೆ ಹೋಗಿದೆ, ದೇಹ ಮಾತ್ರ ಅಲ್ಲಿತ್ತಂತೆ. ಅವರು ಪಾಂಡವರಿಗೆ ಸಂತೋಷವಾಗಲಿ ಅಂತ ಅಷ್ಟೇನೆ ಹೊರತು ಮನಸ್ಸು ಮಾತ್ರ ಅವರಿಗೆ ಎಷ್ಟು ಇರಲಿಲ್ಲ. ಈ ಮಾತು ತುಂಬಾ ಮಾರ್ಮಿಕವಾದ ಮಾತಿದೆ. ದುರ್ಯೋಧನ ರಾಜ್ಯದಲ್ಲಿ ವಾಸ ಮಾಡಬೇಕಾಗಿದೆ, ಮನಸ್ಸಿಲ್ಲ. ನಮ್ಮ ಸ್ಥಿತಿ ಹಾಗೆ. ಇದು ಕಲಿಯುಗ ಅಂದ್ರೆ ದುರ್ಯೋಧನ ರಾಜ್ಯ ಅಂತ ಅರ್ಥ. ಕಲಿ ದುರ್ಯೋಧನ ತಾನೆ, ಅವ್ರ ರಾಜ್ಯ ಇರಬೇಕು. ನಾವೀಗ ನಮ್ಗೆ ತುಂಬಾ ಜನ ಏನಂತಾರೆ, ರೈತರ ಆತ್ಮಹತ್ಯೆ ಕೆಡ್ತೇವೆ, ಸತ್ತೋಗಿ ಬಿಡಬೇಕು ಅಂತ. ಪಾಪ, ಇಲ್ಲಿದ್ದು ಉಪಯೋಗ ಇಲ್ಲ, ಸತ್ತೋಗಿ ಬಿಡಬೇಕು ಅಂದ್ರೆ ಶಾಸ್ತ್ರ ಹೇಳ್ತದೆ. ಹಾಗೆಲ್ಲ ಮಾಡಬೇಡಿ. ದುರ್ಯೋಧನ ರಾಜ್ಯ ಆದ್ರೂ ಪರವಾಗಿಲ್ಲ, ಇಲ್ಲಿ ಬದುಕಬೇಕು. ಈ ದೇಹ ಮತ್ತೆ ಸಿಗೋದಿಲ್ಲ. ದೇಹದ ಬೆಲೆ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. ಇಂಥ ದೇಹ ಕೋಟಿ ಕೋಟಿ ಜನ್ಮಗಳ ಫಲ ಇದು. ಒಂದು ಕಳ್ಕೊಳ್ಳೋದೊಂದು ಸೆಕೆಂಡ್ ಕಳ್ಕೊಂಡ್ಬಿಡೋದು ದೊಡ್ಡದಲ್ಲ. ಆರ ದೇಹ ಬರದ ಸುಲಭ ಅಂತ ತಿಳ್ಕೊಂಡಿದ್ದೀರಾ? ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಒಂದು ಕೆಲಸ ಸಿಕ್ಕಿದ್ರೆ ಬಿಡು ಅಂತ ಕೇಳಿದ್ರೆ ಮಹಾರಾಯ ಎಷ್ಟು ಕಷ್ಟಪಟ್ಟಿದ್ರು ಗೊತ್ತ ಕೆಲಸ ಸಿಗ್ಲಿಕ್ಕೆ ಅಂತ ಹೇಳ್ತಾರೆ. ಅದೇ ದೊಡ್ಡ ಪೋಸ್ಟ್ ಆಗಿರೋದು, ಯಾವ್ದೋ ಟೈಪಿಸ್ಟ್ ಪೋಸ್ಟ್ ಯಾವ್ದೋ ಇರುತ್ತೆ ಪಾಪ, ಆದ್ರೆ ಬಿಡ್ಲಿಕ್ಕೆ ನಾ ತಯಾರಿರೋದಿಲ್ಲ. ಮನುಷ್ಯ ಇದು ಸಿಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತ, ಲಕ್ಷಾಂತರ ಖರ್ಚಾಗಿದೆ ಮಹಾರಾಯ ಅಂತ ಹೇಳ್ತಾರೆ. ಆ ಕೆಲಸ ಸಿಗ್ಲಿ ಲಕ್ಷಾಂತರ ಖರ್ಚಾಗಿದೆಯಲ್ಲ, ದೇಹ ಬರ್ಲಿಕ್ಕೆ ಎಷ್ಟು ಖರ್ಚಾಗಿದೆ ಯೋಚನೆ ಮಾಡಿ. ಇವತ್ತು ಕೆಲಸ ಕೊಡೋರೆ ಹಬ್ಬ ಸುಲಿಗೆ ಮಾಡಿಬಿಡ್ತಾರೆ, ದೇಹ ಕೂಡ ಸಿಕ್ಕಿ ಪುಣ್ಯಕ್ಕೆ ಯಾರಿಗೂ ಇಲ್ಲ. ಇದ್ದಿದ್ರೆ ಗತಿ, ಅಷ್ಟಕ್ಕೆ ಎಷ್ಟು ಕೋಟಿ ಕೇಳ್ತಿದ್ರೆ ಲೆಕ್ಕನೇ ಇಲ್ಲ ಅದಕ್ಕೆ. ಇಂಥ ಕಾಲ ಇದು. ಈ ದೇಹ ಕಳ್ಕೊಳ್ಳೋದು ಜಾಣತನ ಅಲ್ಲ, ಬದುಕಬೇಕು. ನಮ್ಮ ಜೀವದಲ್ಲಿ ಕೊನೆ ಉಸಿರಿರೋವರೆಗೂ ಪ್ರಯತ್ನ ಪಡಬೇಕು. ಇನ್ನಾದರೂ ಕೂಡ ನಾವು ದೇವರನ್ನ ಒಲಿಸೋಣ. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಆ ದೃಷ್ಟಿ ಇರಬೇಕೆ ಹೊರತು ಪಲಾಯನವಾದ ಬೇಡ ಅಂತ ಹೇಳಿದ್ದಾರೆ. ಇವತ್ತು ದುರ್ಯೋಧನನ ಈ ಪ್ರಸಂಗ, ಆ ಧರ್ಮರಾಜ ಹೇಳಿದ ಮಾತು, ಆ ಜನಗಳ ಜೀವನ ನಮಗೆ ಅತ್ಯಂತ ಸಂಗತವಾಗಿರತಕ್ಕಂಥ ಮಾತದು. ಇದು ಆ ಜನಗಳು ಸಾಯ್ತಾರಲ್ಲ, ಎಷ್ಟು ಮೂರ್ಖರಾಗಿದ್ದಾರೆ. ಒಂದ್ ಕಡೆ ಪಶ್ಚಾತ್ ಅನುಕಂಪ ತೋರಿಸಬಹುದು, ಎಷ್ಟು ಕಷ್ಟ ಇದೆ ಪಾಪ ಅಂತೇಳಿ. ಅಷ್ಟು ಕಷ್ಟಗಳ ಮಧ್ಯೆ ಕೂಡ ವಿದ್ಯಾರ್ಥಿ ಫೇಲ್ ಆಗಿದ್ದೇನೆಲ್ಲ ಕರೆಕ್ಟೇ, ಅದ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೇಸ್ ಅಲ್ಲ ಅದು. ಅದು ಅದಕ್ಕಿಂತ ಒಳ್ಳೆ ಕೆಲಸ ಬೇಕಾದಷ್ಟು ಇದೆ. ಈ ಮತ್ತೆ ಇವತ್ತು ರೈತರ ಆತ್ಮಹತ್ಯೆ ಒಂದು ಕಡೆಗೆ, ಇರದ ಬಂದ್ರೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಇನ್ನೊಂದು ಕಡೆಗೆ. ಇನ್ನು ಯಾವ್ಯಾವ್ದೋ ಆತ್ಮಹತ್ಯೆಗಳು ನಡೀತಾ ಇರುತ್ತೆ, ತಪ್ಪದು. ಒಂದು ಆತ್ಮಹತ್ಯೆ ಅಂದ್ರೆ ಜನ ತಮಾಷೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದೇಹ ಬಿಡೋದು ಅಂದ್ರೆ ಸಾಮಾನ್ಯನ, ಎಷ್ಟು ಹಿಂಸೆ. ಅದು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಅದರಿಂದ ಕಂಟಿನ್ಯೂ ಆಗುತ್ತೆ ಅಷ್ಟೇನೆ. ಇನ್ನು ಶಿಕ್ಷೆ ಬಾಕಿ ಇದೆ, ಕೈದಿ ತಪ್ಪಿಸ್ಕೊಂಡ್ಬಿಡ್ತಾನೆ, ಹಿಡ್ಕೊಂಬಂದು ಮತ್ತೆ ಶಿಕ್ಷೆ ಜಾಸ್ತಿ ಮಾಡಕ್ಕೆ ಒಳಗೆ ಹಾಕ್ತಾರೆ, ಬಿಡೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬದುಕಿದ್ರೆ ಆ ಪಾಪ ತೀರ್ ಹೋಗಿಬಿಟ್ರೆ ಮುಂದಿನ ಜನ್ಮಕ್ಕೆ ಒಳ್ಳೇದಾಗುತ್ತೆ. ಅವನು ಮಧ್ಯೆ ಸತ್ತೋಗ್ಬಿಟ್ಟ ಅಂದ್ರೆ ಈ ಪಾಪ ಸಮೇತ ಮತ್ತೆ ಹುಡುಕ್ತಾನೆ, ಆ ರೆಸಿಡಿ ಹಾಗೆ ಉಳ್ಕೊಂಡಿರುತ್ತೆ. ಇನ್ನೂ ಸಂಕಟ ಪಡಬೇಕಾಗ, ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಮಹಾಭಾರತ ರಾಮಾಯಣಗಳಿಂದ ಏನಾಗುತ್ತೆ ಅಂತ ಕೇಳುತ್ತಾರೆ. ಸರಿಯಾಗಿ ಓದಿ, ನೀವು ಉಳಿದೇನಾಗುತ್ತೆ ಬಿಡುತ್ತೋ ಬೇಡ. ಜೀವನದಲ್ಲಿ ಭರವಸೆ ಬರುತ್ತೆ, ನಮಗೆ ಸಾಯದಂತೆ ಬದುಕಬೇಕು. ನಮ್ಮ ಜೀವನ ಮೌಲಿಕವಾದದ್ದು ಅಂತ ಅರ್ಥ ಆಗುತ್ತೆ. ಹಿಂದೆ ಎಷ್ಟೋ ಸರ್ತಿ ಹೇಳಿದ್ದೇನೆ, ಯಾರೋ ಅರ್ಚಕರು ಭಾರಿ ಬಡವರು ಪಾಪ, ಭಾರಿ ಕಷ್ಟಪಟ್ಟು ಮಗನ MBBS ಓದಿಸಿದ್ರು. ಕೆಲವರು ಮೋಹ ಅದು, ಒಂದು MBBS ಓದಿದ್ರೆ ಮನುಷ್ಯ, ಅವನು ಇಂಜಿನಿಯರಿಂಗ್ ಓದಿದ್ರೆ ಮನುಷ್ಯ ಅಂತಕ್ಕಂಥ ಭಾವನೆ. ಹುಡುಗ ಬುದ್ಧಿವಂತ ಪಾಪ, ಓದಿಸಿದ್ರು ಫೈನಲ್ ಇಯರ್ಗೂ ಒಳ್ಳೆ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆದ. ಇವರೇನು ಇನ್ನೇನು ಪಾಪ ಫೈನಲ್ ಮೂರೋಗುತ್ತೆ ಅವನಿಗೆ, ಒಳ್ಳೆ ಕೆಲ ಡಾಕ್ಟರ್ ಆಗಿಬಿಡ್ತಾನೆ, ಜೊತೆಗಿರಬಹುದು, ಏ ಸುಖವಾಗಿರಬಹುದು, ಇಷ್ಟು ಕಷ್ಟಪಟ್ಟಿದ್ದೆ ಸಾಕು ಅಂತ ಕನಸು ಕಾಣ್ತಾ ಇದ್ದಾರೆ. ಫೈನಲ್ ಇಯರ್ ಎಕ್ಸಾಮಿನೇಷನ್ ಮುಗೀತು, ಸುದ್ದಿನೂ ಬಂತು, ಪರೀಕ್ಷೆ ಮುಗೀತು, ಸುದ್ದಿ ಬಂತು, ಮಗ ಹ್ಯಾಂಗ್ ಮಾಡ್ಕೊಂಡು ಸತ್ತೋದ ಅಂತಲೂ ಸುದ್ದಿ ಬಂತು. ಯಾಕೆ ಅಂತ ಕೇಳಿದ್ರೆ ಚೆನ್ನಾಗಿ ಬರದಿಲ್ಲ, ಬಹುಶಃ ಫೇಲ್ ಆಗಬಹುದು ಅಂತ ತಿಳ್ಕೊಂಡೆ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು. ಇಷ್ಟು ಓದಿಸಿದ ಏನ್ ಬಂದಾಗತ್ತೆ ಅವರೀಗ, ಅವನೇನು ಫೇಲ್ ಆಗ್ತೀನಿ ಅಂತ ತಿಳ್ಕೊಂಡು ಸತ್ತೋದ. ಇವ್ರು ಓದಿಸೋರ್ ಗತಿ ಏನು, ಬದುಕಿ ಸತ್ತಾಗಲ್ಲ ಇವ್ರ ಗತಿ. ಇದು ಒಂದು ತಾನು ಒಬ್ಬನು ಸತ್ರ, ಇಡೀ ಕುಟುಂಬ ಸಾಯಿತು ಎಂಬ ಎಚ್ಚರಿಕೆ ಅವನಿಗಿಲ್ಲ. ಅವನು ಹೇಳ್ಕೊಡೋರು ಯಾರು? ಈ ಲೌಕಿಕ ವಿದ್ಯೆಯಲ್ಲಿ ದೇವರಾಣಿ ಅದನ್ನ ಹೇಳ್ಕೊಡೋದಿಲ್ಲ. ಸತ್ರೆಷ್ಟು ಬಿಟ್ರೆಷ್ಟು, ಹೋಟ್ಲ ಅನ್ನ ಇದ್ದಾಗೆ ದೀರ್ಘಾಯುಷ್ಮಾನ್ ಭವ ಅಂತ ಬಡಿಸೋದಿಲ್ಲ. ಅವನು ದುಡ್ಡು ಕೊಟ್ಟು ಆ ಕಡೆ ಹೋಗುವಂತಾನೆ ಹೊರತು, ನೀ ಚೆಲ್ಲಿದ್ರೆಷ್ಟು ಬಿಟ್ರೆಷ್ಟು ಏನಾದ್ರೆ ಎಷ್ಟು, ಇಷ್ಟು ಕೊಟ್ಟಿದೆ ಎಷ್ಟು ದುಡ್ಡು ಕೊಡ, ಅಷ್ಟು ವ್ಯವಹಾರ. ಮನೆ ವ್ಯವಹಾರ ಅಲ್ಲ. ಒಂದು ಊಟ ಮಾಡಿ ಯಾಕೆ ಊಟ ಮಾಡಲಿಲ್ಲ ಕೇಳ್ತಾರೆ ಪಾಪ, ಯಾಕೆ ಕಡಿಮೆ ಊಟ ಮಾಡಿದೆ ಅಂತ ಕೇಳ್ತಾರೆ. ಆದ್ರೆ ಅಲ್ಲಿ ಹೋಟ್ಲಲ್ಲಿ ಕೇಳ್ತಾರ, ಅವ್ರು ಕ್ಯಾರಿ ಅಂತ ಕೇಳಿರ್ಬೇಕಾದ್ರೆ ತಿಂದಿ ಸಾಕಾರ ಬಿಡಿ, ನೆಕ್ಸ್ಟ್ ಅಂತ ಬರ್ತಾನೆ ಹೊರತು ಹೇಳೋದಿಲ್ಲ. ಇವತ್ತು ಜೀವನದಲ್ಲಿ ಲೌಕಿಕ ವಿದ್ಯೆ ಅಂದ್ರೆ ಹೋಟೆಲ್ ಊಟ ಇದ್ದ ಹಾಗೆ. ನಮ್ಮ ಆರೋಗ್ಯದ ಬಗ್ಗೆ ನೋಡೋದಿಲ್ಲ ಅದು, ನಮ್ಮ ಇದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ತಮ್ಮ ಕೆಲಸ ಆದ್ರೆ ಸಾಕಷ್ಟೇ, ವೇದಾಂತ ಹಾಗಲ್ಲ, ಅಧ್ಯಾತ್ಮ ಹಾಗಲ್ಲ. ನಮ್ಮ ಬದುಕು ಇಹದಲ್ಲೂ ಸುಖವಾಗಿರಬೇಕು, ಪರದಲ್ಲೂ ಸುಖವಾಗಿರಬೇಕು, ಜನ್ಮ ಜನ್ಮಕ್ಕೂ ಸುಖವಾಗಬೇಕು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನ್, ಇಷ್ಟು ಬ್ರಾಡ್ ಔಟ್ಲುಕ್ ಯಾರಿಗಿರ್ತದೆ ಯೋಚನೆ ಮಾಡಿ. ಇವತ್ತು ಕೂಲಿ ಕೆಲಸ ಇದ್ದಾಗ, ಲೌಕಿಕ ವಿದ್ಯೆ ಕೂಲಿ ಕೆಲಸ ಇದ್ದಾಗೆ, ಅದಕ್ಕೇನಿದೆ, ರಜೆ ಫೆಸಿಲಿಟಿ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಪೆನ್ಷನ್ ಇಲ್ಲ, ಯಾವ್ಯಾವುದೂ ಇಲ್ಲ ಕೂಲಿ ಕೆಲಸಕ್ಕೆ ಪಾಪ. ಅದೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಎಷ್ಟಿದೆ? ಅಧ್ಯಾತ್ಮ ವಿದ್ಯೆ ಅಂದ್ರೆ ಹಾಗೆ ಫುಲ್ ಪ್ರೊಟೆಕ್ಷನ್. ಅದಕ್ಕೆ ಜನ್ಮ ಜನ್ಮಕ್ಕೂ ಸುಖ ಬರತಕ್ಕಂಥ ಶಕ್ತಿ ಇರೋದು ಅಧ್ಯಾತ್ಮ ವಿದ್ಯೆಗೆ ಮಾತ್ರ, ಬೇರೆ ಯಾವ ವಿದ್ಯೆಗೂ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ, ವಯಸ್ಸು ಆಗ್ತಾ ಆಗ್ತಾ ಹೋದರೆ ಎಲ್ಲ ಹೊರಟೋಗ್ಬಿಡುತ್ತೆ. ಇಂಜಿನಿಯರಿಂಗ್ ಓದಿದ್ದ ಈಗ ಮಾಜಿ ಇಂಜಿನಿಯರ್ ಅಷ್ಟೇ, ಪ್ರೆಸೆಂಟ್ ಅಲ್ಲ. ಡಾಕ್ಟರ್ ಓದಿದ್ದ ರಿಟೈರ್ಡ್ ಡಾಕ್ಟರ್, ಎಲ್ಲ ರಿಟೈರ್ಡ್ 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 ಅಷ್ಟೇ. ಅವರ ಅಂತ್ಯಕಾಲ ಬರ್ತಾ ಇರಬೇಕಾದ್ರೆ ಯಾವುದು ಕೌಂಟ್ ಆಗೋದಿಲ್ಲ. ಕೌಂಟ್ ಆಗೋದು ಅಧ್ಯಾತ್ಮ ಒಂದೇ ಕೌಂಟ್ ಆಗೋದು. ಇನ್ನ ಏನ್ ಮಾಡಬೇಕು? ದೇವ ಆಗ ಶುರುವಾಗುತ್ತೆ, ಮನಸ್ಸಿನ ಚಿಂತೆ. ಆಗಲೇ ದೇಹದ ಅಂತ್ಯಕಾಲ ಬರ್ತಾ ಇರುತ್ತೆ, ಕೈಕಾಲದ ಶಕ್ತಿ ಹೋಗ್ಬಿಟ್ಟಿರುತ್ತೆ. ಆಗ ರೆಲೆವೆಂಟ್ ಆಗೋದು ಅಧ್ಯಾತ್ಮ ಒಂದೇ. ಅಂದ್ರೆ ಎಲ್ಲಾ ವಿದ್ಯೆಗಳು ಟೆಂಪರರಿ, ಅಧ್ಯಾತ್ಮ ಒಂದೇ ಶಾಶ್ವತ. ಅಂತ್ಯಕಾಲಕ್ಕೆ ಇಂಜಿನಿಯರ್ ಫಿಸಿಕ್ಸ್ ಓದ್ಕೊಂಡು ಸಾಯ್ಲಕ್ ಬರೋದಿಲ್ಲ, ಕೆಮಿಸ್ಟ್ರಿ ಒಂದ್ರೆ ಸಾಯ್ಲಕ್ ಬರೋದಿಲ್ಲ, ಮೆಡಿಕಲ್ ಓದ್ಕೊಂಡು ಸಾಯ್ಲಕ್ ಬರೋದಿಲ್ಲ. ಓಮಿತ್ತೇ ಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಹ್ ಪ್ರಯಾತಿ ಜಯಂ ದೇಹಂ ಸಯಾತಿ ಪರಮಾಂ ಗತಿಂ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಓಂ ಅಂತ ಧ್ಯಾನ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ. ಓಂಕಾರವನ್ನು ಧ್ಯಾನ ಮಾಡಿ ಯಾವನು, ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನ ಚಿಂತನೆ ಮಾಡಿ ಯಾವನು ದೇಹವನ್ನು ಬಿಡುತ್ತಾನೆ, ಅವನು ಮತ್ತೆ ಹುಟ್ಟಿ ಬರೋದಿಲ್ಲ, ಸುಖವಾಗಿ ಬದುಕುತ್ತಾನೆ. ಇವತ್ತು ಓಂ ಅಂತ ಸಾಯಿದಿಲ್ಲ ಮನುಷ್ಯ, ಹೋಂ ಹೋಂ ಅಂತ ಸಾಯ್ತಾರೆ. ಗೊತ್ತಲ್ಲ ಹೋಂ ಅಂತ ಹೇಳಿ ಸೈಟ್ ಅಲಾಟ್ ಮಾಡ್ತಾರೆ, ಮನೆ ಕಟ್ಟಿಕೋಬೇಕು, ಸಾಯ್ತಾನೆ ಪಾಪ. ಮನೆ ಇಲ್ಲೇ ಉಳ್ಕೊಳ್ಳುತ್ತೆ, ಅವ್ರು ಹೋಗ್ಬಿಡ್ತಾರೆ. ಈ ಕಡೆ ಏನು ಉಪಯೋಗ ಆದ್ರಿಂದ? ಇವತ್ತು ಓಂಕಾರಕ್ಕೆ ಎಷ್ಟು ಬೆಲೆ ಇದೆ? ಅದಕ್ಕೆ ಜಗತ್ತಿನ ಎಲ್ಲಾ ಶಾಸ್ತ್ರ ಒಂದೇ ಕಡೆ ಕಾಣಬೇಕು ಅಂತಿದ್ರೆ ಓಂ ಆ ಒಂದು ಅಕ್ಷರದಲ್ಲಿ ಇದೆಯಂತೆ. ಇದು ಪ್ರಣವಶ್ಚಾಸ್ತಿ ವೇದಾನ ಭಗವಂತನ ಹೇಳ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲ ವಿದ್ಯೆಗಳು ಲಿಮಿಟೆಡ್, ಅಧ್ಯಾತ್ಮ ವಿದ್ಯೆ ಒಂದೇ ಅನ್ಲಿಮಿಟೆಡ್, ಧರ್ಮ ಶಾಶ್ವತ, ಉಳಿದೆಲ್ಲ ಅಶಾಶ್ವತ. ಆ ಜನಕ್ಕೆ ಅರ್ಥವಾಯಿತು. ಧರ್ಮರಾದ್ರೆ ಖುಷಿ ಕೊಡೋದಾದ್ರೆ ನಾವಿಲ್ಲೇ ಬದುಕೊಂಡ್. ಆದ್ರೆ ಹೇಗೆ ಬದುಕಬೇಕು ಗೊತ್ತೇ, ಕಲಿಯುಗದಲ್ಲಿ ಬದುಕ್ತೇವೆ, ದೇಹ ಇಲ್ಲಿ, ಮನಸ್ಸೆಲ್ಲ ದೇವರ ಕಡೆ ಇರಬೇಕು, ಆಗ ನಮ್ಮ ಜೀವನ ಸಾರ್ಥಕ. ಆ ರೀತಿ ಬದುಕಿದ್ದಕ್ಕೆ ಏನಾಯ್ತು? ಮುಂದೆ ಪಾಂಡವರು ಬಂದೇ ಬರ್ತಾರೆ, ರಾಜ್ಯ ಆಡೇ ಆಡ್ತಾರೆ, ಸುಖವಾಗಿದ್ದೇ ಇರ್ತಾರೆ. ಇವರು ಕಾದಿದ್ದು ವ್ಯರ್ಥ ಆಗಲಿಲ್ಲ, ಸಾರ್ಥಕ ಆಗೇ ಬಿಡುತ್ತೆ. ಆ ರೀತಿ ಬದುಕೋದನ್ನೇ ಯೋಗ ಅಂತ ಕರೀತಾರೆ. ಎಲ್ಲ ವಾಪಸ್ ಬಂದರು. ಋತರ ಅಷ್ಟಾವರ ಕಳಿಸಿಕೊಟ್ಟ, ಕಳಿಸಿಕೊಟ್ಟವನೇ ಏನ್ ಮಾಡಿದನಂತೆ? ಯಾರು ಇಲ್ಲ ಈಗ ಅಲ್ಲಿ, ತನ್ನ ಮಗ ದುರ್ಯೋಧನ ಕೂಡಿಸಿ ಪಟ್ಟಾಭಿಷೇಕ ಮಾಡ್ತಾರೆ ಮಹಾರಾಜ ಅಂತ ಹೇಳಿಬಿಟ್ಟು. ದುಶ್ಯಾಸನ ಕೊಡ್ತಾರೆ, ಪಟ್ಟಾಭಿಷೇಕ ಮಾಡ್ತಾನೆ ಯುವರಾಜ ಅಂತ ಹೇಳಿಬಿಟ್ಟು. ತಮಾಷೆ ಗೊತ್ತಾ, ಅಲ್ಲಿ ಕೃಷ್ಣ ಇಲ್ಲ, ವೇದವ್ಯಾಸ ದೇವರಿಲ್ಲ, ಅದೆಂತ ಮಂಗಳ ಕಾರ್ಯ ಯೋಚನೆ ಮಾಡಿ. ಅಂದ್ರೆ ಕೃಷ್ಣ ವೇದವ್ಯಾಸರ ಮೂಲಕ ಪ್ರತಿ ಅವರಿಗೆ ಮಾಡಿಸಿದ್ದಕ್ಕೆ ಪಾಂಡವರಿಗೆ ಅವರು ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತಾನೇನ, ವಿಶ್ವಖ್ಯಾತಿಯ ರಾಜರಾಗಿಬಿಟ್ರು, ಅವರು ಚಕ್ರವರ್ತಿಗಳಾಗಿಬಿಟ್ರು. ಆದ್ರೆ ಅವರು ಇಲ್ಲದೆ ಮಾಡ್ತಾ ಇದ್ದಾನೆ, ಇದು ಆಶ್ಚರ್ಯ. ದೇವರೇ ಇಲ್ಲ, ವೇದವ್ಯಾಸರಿಲ್ಲ, ಕೃಷ್ಣ ಇಲ್ಲ, ಪರಶುರಾಮ ಇಲ್ಲ, ಯಾರೂ ಇಲ್ಲ, ಹಿರಿಯರು ಯಾರೂ ಇಲ್ಲ, ಇದು ತಾನ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಅಂದ್ರೆ ಇವರ ಗತಿ ಏನಾಯ್ತು ನಮಗೆ ಗೊತ್ತಿದೆ. ನಿಜವಾಗ್ಲೂ ಅಧಿಕೃತವಾದವರು ಅವರಾದ್ರು, ಅನಧಿಕೃತವಾದವರು ಇವರಾದ್ರು. ಅಭಿಷೇಕ ಮಾಡಿದಾಗ ಆಚಾರ್ಯ ಹೇಳುತ್ತಾರೆ, ಅಭಿಷೇಕ ಮಾಡಿದಂತೆ ಕೃಷ್ಣ ಅಭಿಷೇಕ ಮಾಡಿದ್ನಲ್ಲ, ವೇದವ್ಯಾಸರು ಮಾಡಿದ್ರಲ್ಲ, ಎಂಥವ್ರು ಗೊತ್ತೇನು? ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ, ಅನಂತ ಕಣ್ಣಿನವರು ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಇವನು ಪಟ್ಟಾಭಿಷೇಕ ಮಾಡ್ತಾನೆ, ಪಾಪ ಕಣ್ಣೇ ಇಲ್ಲ ಇವನು. ಗುರುಣ ಮಾಡಿದ ಪಟ್ಟಾಭಿಷೇಕ, ಅವರು ಮಾಡಿದ ಪಟ್ಟಾಭಿಷೇಕ, ಭಗವಂತ ಮಾಡಿದ ಪಟ್ಟಾಭಿಷೇಕ. ಅದಕ್ಕೆ ದೇವರು ಕೊಟ್ಟಿದ್ದು ಶಾಶ್ವತ. ಪಾಂಡವರ ಹಿಂದೆ ಇದು ದೊಡ್ಡ ವೈಭವದ ಪ್ರಸಂಗ. ನಮಗೆ ಆಶ್ಚರ್ಯ, ಪಾಂಡವರ ಹಿಂದೆ ಜನಗಳು ಹೋದ್ರು ವಾಪಸ್ ಕಳಿಸಿಬಿಟ್ರು, ಆದರೆ ಇನ್ನು ಯಾರು ಹೋಗ್ತಾರೆ ಗೊತ್ತೇನು? ಕೃಷ್ಣ ಅವರಿಂದ ಹೋಗ್ತಾ ಇದ್ದಾನೆ, ಅವರಿಂದ ವೇದವ್ಯಾಸರು ಹೋಗ್ತಾ ಇದ್ದಾರೆ. ಎರಡು ರೂಪಗಳಿಂದ ಪಾಂಡವರಿಂದ ಹೋಗ್ತಾನೆ ಪರಮಾತ್ಮ. ಅವ್ರು ಎಲ್ಲಿದ್ರು ಅಲ್ಲೇನೆ. ಇದ್ರ ಅರ್ಥ ಇನ್ನಾರು ಅರ್ಥ ಮಾಡ್ಕೋಬಾರದೆ, ಭಕ್ತ ಜನ ಮುಂದೆ ನೀನವರ ಹಿಂದೆ. ಈ ಮಾತನ್ನು ಕಣ್ಣಾರೆ ಕಾಣ್ತಕ್ಕಂಥ ಜಾಗ ಇದು. ಅಷ್ಟು ಯೋಚನೆ ಮಾಡಬಾರದೆ, ಕೃಷ್ಣ ವೇದವ್ಯಾಸರು ಹೋದ ಮೇಲೆ ಇದೆಂತ ಪಟ್ಟಾಭಿಷೇಕ, ಇದೆಂತ ರಾಜ್ಯ, ಇದು ಎಷ್ಟು ಚೆನ್ನಾಗಿ ಬೇಕಾದ್ರೂ ಇರಬಹುದು, ಪ್ರಾಣನೇ ಇಲ್ಲ, ಯಾರಿಟ್ಕೋತಾರ ಅದರೊಳಗೆ? ಏನು ಕಣ್ ಚೆನ್ನಾಗಿದೆ, ಕಾಲು ಕಿವಿ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಲೈಫ್ ಇಲ್ಲ, ಏನು ಉಪಯೋಗ? ಕಾಲಿಲ್ಲ, ಕಣ್ಣಿಲ್ಲ, ಲೈಫ್ ಇದೆ, ಇನ್ನೂ ಟ್ರೈ ಮಾಡಬಹುದು ಇನ್ನೂ ಸ್ವಲ್ಪ. ಆದರೆ ಪ್ರಾಣವೇ ಇಲ್ಲದ ಜೀವನ ಇದ್ದ ಲೆಕ್ಕ. ಇಪ್ಪುಡು ಭೀಮಸೇನ ಹೊರಟಾಯ್ತು, ಮುಖ್ಯ ಪ್ರಾಣ ಹೋದಾಗಾಯ್ತು, ಇವರು ಪ್ರಾಣಸ್ಥ ಪ್ರಾಣ ದೇವರು ಹೊರಟೋಗ್ಬಿಟ್ಟ, ಅದೆಂಥ ಬದುಕು? ಪಾಂಡವರು ಅನ್ನ ಕೃಷ್ಣ ಕರ್ಕೊಂಡು, ವೇದವ್ಯಾಸರ ಕರ್ಕೊಂಡು ಇಂದ್ರಪ್ರಸ್ಥಕ್ಕೆ ಹೋದ್ರಂತೆ. ಹೋಗ್ಬಿಟ್ಟು ನೋಡುತ್ತಾರೆ, ಏನೇನೂ ಇಲ್ಲ, ಅಲ್ಲಿ ಮನೆ ಅಲ್ಲ, ಜನ ಇಲ್ಲ, ಯಾತ್ಯಾತ್ರದೂ ಇಲ್ಲ. ಆ ಹೊತ್ತಿಗೆ ಆಶ್ಚರ್ಯ, ದುರ್ಯೋಧನ ಎಷ್ಟಿದ್ದಾನಲ್ಲ, ಆ ಜನಗಳಿಗೆ ಹೇಳಿದ ಹೋಗ್ಬೇಡಿ ಹೋಗ್ಬೇಡಿ ಅಂತ ಏನೇನೋ ಮಾಡಿದ. ಅದೇ ಕೆಲಸ ದೇವರು ವೇದವ್ಯಾಸರಿ ಮಾಡಿದ್ರೆ, ಕೃಷ್ಣನೇ ಮಾಡಿದ್ರೆ, ದಯವಿಟ್ಟು ಹೋಗ್ಬೇಡಿ ಇಲ್ಲೇ ಇರಿ ಅಂತ ಕೇಳಿಬಿಟ್ಟಿದ್ರೆ ಬದುಕು ಹೋಗ್ತಾ ಇದ್ದ. ನೀವು ಹೋದ್ರೆ ಹೋಗ್ಲಿ, ಪರವಾಗಿಲ್ಲ, ಅವರು ಇರಬೇಕು. ಪರಿಸ್ಥಿತಿ ನೋಡಿ, ಜನಾರ್ದನ ಹೋದ್ರೂ ಪರವಾಗಿಲ್ಲ, ಜನ ಇರಬೇಕು. ಅದು ಓಟ್ ಹಾಗೆ ತಾನೆ, ದೇವ್ರು ಕೊಡ್ಬೇಕು, ಜನ ಕೊಟ್ರೆ, ಜನ ಕೊಟ್ಟಿದ್ರೆ ಹೀಗೆ, ಜನಾರ್ದನ ಕೊಟ್ರೆ ಹಾಗೆ. ಅದು ಭಗವಂತ ಕೊಟ್ಟಿದ್ದು ಶಾಶ್ವತ. ಅವ್ರನ್ನ ಹೋಗಬೇಡಿ ಅಂತ ಒಂದು ಮಾತಂತಿದ್ರೆ ಅವನು ಬದಿಕ ಹೋಗ್ತಾ ಇತ್ತ. ಜೀವನದಲ್ಲಿ ಒಂದು ಸರ್ತಿ ಅನ್ನಲಿಲ್ಲ ದುರ್ಯೋಧನ, ವೇದವ್ಯಾಸರೇ ನೀವು ಹೋಗಬೇಡಿ, ಕೃಷ್ಣ ನೀವು ಹೋಗಬೇಡಿ, ಒಂದು ಸರ್ತಿ ಅನ್ನಲಿಲ್ಲ ಅವರು. ಆದ್ರೆ ಉಳಿದವರಿಗೆ ಗಂಟು ಬಿದ್ದ, ಯಾರು ಉಳಿಲೇ ಇಲ್ಲ. ಆ ಕ್ಷಣಕ್ಕೆ ಆ ವೇದವ್ಯಾಸರು ಕೃಷ್ಣ ಹೋದವರೇನೆ ಆ ಪಂಚರಭೂಮಿ ನೋಡಿದ್ರಂತೆ, ಅವ್ರಿಗೇನ್ ಅಸಾಧ್ಯ ಕೃಷ್ಣನಿಗೆ. ಧರ್ಮರಾಜ ಯೋಚನೆ ಮಾಡಬೇಡ, ಆ ಧರ್ಮರಾಜ ಕೃಷ್ಣ ಇದ್ದ ನನಗೆ ಯೋಚನೆ ನಿಶ್ಚಿಂತೆ ಆಗಿದ್ಬಿಟ್ಟೆ. ಆ ಕಡೆ ಕೃಷ್ಣ, ಈ ಕಡೆ ಎರಡು ಕೃಷ್ಣ ಒಬ್ಬ ಭೀಮ, ಇನ್ನೇನು ಯೋಚನೆ ಆತನಿಗೆ, ನಿಶ್ಚಿಂತೆಯಾಗಿದ್ದಾನೆ. ಅವ್ರೇನ್ ಮಾಡಿದ್ರು ಅಂತ ಗೊತ್ತೇನಾಗ, ವಿಶ್ವಕರ್ಮ ಅಂತ ಕರೀತಾರೆ. ವಿಶ್ವಕರ್ಮ ಅಂತ ಕರೆದ್ರೆ ಆ ಡಿವೈನ್ ಇಂಜಿನಿಯರ್, ಸ್ವರ್ಗಲೋಕದವನು, ಕಷ್ಟ ಕೈಮುಕೊಂಡಿದ್ದು ಏನಪ್ಪಣೆ ಅಂತ ಕೈಮುಕೊಂಡು ನಿಂತ್ಕೊಂಡಂತೆ. ನೋಡು, ನಮ್ಮ ಪಾಂಡವರಿಗೆ ಒಂದು ಪಟ್ಟಣ ಆಗಬೇಕೀಗ, ಕಷ್ಟ ಕಟ್ಟು ಅಂತ ಹೇಳ್ತಾರೆ. ಪಾಂಡವರಿಗೆ ಒಂದು ದೊಡ್ಡ ಭವ್ಯವಾದ ನಗರ ಆಗಬೇಕು, ಕಟ್ಟು ಅಂತ ಹೇಳ್ತಾರೆ. ಹೇಗಿರಬೇಕು ಗೊತ್ತಾ? ಹೆಸರು ಇಂದ್ರಪ್ರಸ್ಥ, ಇಂದ್ರಲೋಕ ಇದ್ದಾಗೆ ಇರಬೇಕು ಅಂತ ಹೇಳ್ತಾರೆ. ಇಂದ್ರಲೋಕ ಇದ್ದಾಗೆ ಇರಬೇಕು. ಭಗವಂತ ಈ ರೀತಿ ಮಾಡಿಸ್ಕೊಂಡಿದ್ದಾನೆ. ದ್ವಾರಕ್ಕೆ ಹೇಗೆ ಕಚ್ಚಿಕೊಂಡಿದ್ದ ಕೃಷ್ಣ, ತನ್ನ ಮನೆ ಕಚ್ಚಿಕೊಂಡಿದ್ದ ಭಕ್ತರ ಮನೆ ಕಚ್ಚಿಕೊಡ್ತಿದ್ದಾನೆ. ಇಷ್ಟೊತ್ತು ಕೂಡ ದ್ವಾರಕ್ಕೆ ತನ್ನ ಪಟ್ಟಣ. ಆ ಪಟ್ಟಣ ಹೇಗಿರಬೇಕು ಅಂತ, ವಿಶ್ವಕರ್ಮ ನಮ್ಮ ದ್ವಾರಕ್ಕೆ ಇದ್ದಾಗೆ ಇರಬೇಕು, ಹಾಗೆ ಕಟ್ಟು ಅಂತ ಹೇಳ್ತಾರೆ. ಆ ವಿಶ್ವಕರ್ಮನೋ, ಅವನ ನಿರ್ಮಾಣ ಅಂದ್ರೆ ನಮ್ಮ ನಿರ್ಮಾಣ ಇದ್ದಾಗಿಲ್ಲ. ಈ ಟೆಂಡರ್ ಕರೆಯೋದು, ಅಪ್ಲಿಕೇಶನ್ ಹಾಕೋದು, ರಿಜೆಕ್ಟ್ ಆಗೋದು, ಮತ್ತೆ ಕರೆಯೋದು, ಅಪ್ರೂವಾಗಿ ಲಂಚ ಕೊಟ್ಟ ಹಾಗೆ ಭಾಗವತಿ ಎರಡು ಸರ್ಕಾರ ಬದಲಾಗಿರ್ತವೆ. ಬಿಲ್ಡಿಂಗ್ ಹೇಳೋವತ್ತಿ ಹೋಗಿರ್ತವೆ. ಅಥವಾ ಇವ್ ಮೊಮ್ಮಗ ನಾವು ಗೃಹಪ್ರವೇಶ ಮಾಡ್ಬೇಕಷ್ಟೇ. ಇವನಲ್ಲ, ಕಣ್ಣು ಮುಚ್ಚಿ ಕಣ್ ತೆಗೆದ್ರಲ್ಲಿ ಕೆಲಸ ಅದು. ಇನ್ಸ್ಟೆಂಟ್ ಕಾಫಿ ಅಷ್ಟು ಬೇಗ ಆಗ್ಲಿಕ್ಕಿಲ್ಲ. ಇನ್ಸ್ಟೆಂಟ್ ಕಾಫಿ ಕೈಯ ಕಲಿಸ್ತಾರೆ ಕಲಿಸ್ಬೇಕು, ಅದೇನೇ ಇಲ್ಲ. ಓಂ ಅಂತ ಹೇಳಿದ್ದು ಶುರು ಮಾಡಿದ್ದೆ ಕೆಲಸ. ಒಂದು ಕ್ಷಣದಲ್ಲಿ ಬಂಜರ ಭೂಮಿಯ ಯಾವ ಇದೆ ಎಲ್ಲ ಹೋಗಿ ತೆಗೆದು ಬಿಡ್ತಾರೆ. ಫಸ್ಟ್ ಕ್ಲಾಸ್ ಹೊಸ ವಾತಾವರಣ. ಇಂದ್ರದೇವರು ಮಳೆ ಸುರಿಸಿ ಶುರು ಮಾಡ್ತಾರೆ. ಎಲ್ಲ ಪೈರು ಬರಲು ಪ್ರಾರಂಭವಾಗ್ತಾ ಇದೆ. ಈ ಕಡೆ ಬಿಲ್ಡಿಂಗ್ಗಳು ಅಂತ ಚಿನ್ನದ ಅಂತ ಇಂಥ ಮನೆಗಳನ್ನು ಕಟ್ಟಿ ಭವ್ಯವಾದ ಪಟ್ಟ ತಯಾರಾಗಿ ಹೋಗಿಬಿಡುತ್ತೆ. ದೇವರು ನಂಬಿಕೊಂಡು ಏನಾಗುತ್ತೆ ನೋಡಿ, ಏನು ಇರೋದಿಲ್ಲ. ಎಷ್ಟು ವೈಭವ ಬಂತು, ಒಂದು ಕ್ಷಣದ ಹಿಂದೆ ಏನೂ ಇಲ್ಲ, ಮುಂದೆ ಕ್ಷಣದಲ್ಲಿ ಇಲ್ಲದೇ ಇಲ್ಲ, ಪ್ರತಿಯೊಂದು ಸೇರ್ಕೊಂಡಿದೆ. ಕೃಷ್ಣ ಬಾ ಪಾಂಡವರು ಬನ್ನಿ, ಈಗ ನೋಡಿ ನಿಮ್ಮ ಮನೆ ಹೋಗಿ ಅಂತ ಹೋಗ್ತಾ ಇದ್ದಾರೆ. ಜನಗಳಿಲ್ಲ, ಮನೆಗಳಿದ್ದಿಲ್ವಲ್ಲ. ಯಾವಾಗ ಮನೆಗಳು ಶುರುವಾಯ್ತೋ ಎಲ್ಲಾ ದೇಶದ ಜನ ಶುಕ್ರಾಲಯ ಶುರುವಾಗಿಬಿಟ್ರೆ. ಜಥಾ ಪ್ರಕಾರ ಕೆಲವು ಬಡಾವಣೆ ಇರುತ್ತೆ ನೋಡ್ರಿ, ಏನು ಆಮೇಲೆ ನೋಡಿದ್ರೆ ಕಾಣಲಿಕ್ಕೆ ಜಾಗ ಇರೋದಿಲ್ಲ. ಬೆಂಗಳೂರು ಹೇಗೆ ಡೆವಲಪ್ ಆಗುತ್ತೆ ನೋಡಿದವರಿಗೆ ಇದು ನಂಬದೇನು ಸುಲಭ, ಭಾರಿ ಸುಲಭ. ಇವು ಅಂತಂತರ್ ಇರೋದಕ್ಕೇನೆ ಬೆಂಗಳೂರು ಕೆಲವು ಅನುಕೂಲತೆಯಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರಲ್ಲಿ ಅತ್ಯಂತ ಅನುಕೂಲತೆ ಇಲ್ಲ. ವೈಕುಂಠ ಇದ್ದಾಗಿತ್ತು ಪಾಂಡವರ ರಾಜ್ಯ ಅಂದ್ರೆ, ಕೃಷ್ಣ ಇದ್ದಾನಲ್ಲ ಕೇಳಬೇಕಾ? ಆಚಾರ ಬರೀತಾರೆ, ಶಶ್ವತ್ ಜನ ಸಮೃದ್ಧಿ ಸಂಕುಲಿತಾ ಬಹುವ, ಗಿಜಿಗಿಜಿ ಕೊಡ್ತಾ ಇದೆ ಅಂತ. ಆಮೇಲೆ ಜನ ಓವರ್ ಪಾಪ್ಯುಲೇಟೆಡ್ ಆ ರೀತಿ ಆಗಿ ಹೋಯ್ತು. ನಿರ್ಜನವಾದ ಪ್ರದೇಶ, ಅತ್ಯಂತ ಜನಪೂರ್ಣವಾದ ಜನ ಧನ ಎಲ್ಲ ತುಂಬಿ ಹೋಗಿಬಿಡ್ತು. ಅದಕ್ಕೆ ಹೇಳ್ತಾರೆ, ದೇವರಿದ್ರೆ, ಧರ್ಮ ಇದ್ರೆ, ವಾಯುದೇವರಿದ್ರೆ, ದ್ರೌಪದಿ ಇದ್ರೆ, ದ್ರೌಪದಿ ವಿದ್ಯಾದೇವಿ, ವಿದ್ಯಾದೇವತೆ ಇದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗ್ತಾನೆ. ಅದಿಲ್ಲದೆ ಹೋದ್ರೆ ಅಸಾಮಾನ್ಯವನು ಸಾಮಾನ್ಯನಾಗಿಬಿಡ್ತಾನೆ. ಅಥ ವೈಭವದ ಜೀವನದಿಂದ ಅವರು ಶುರು ಮಾಡ್ತಾ ಇದ್ದಾರೆ. ವಿಶ್ವಖ್ಯಾತಿಯ ರಾಜಧಾನಿ ಆಗಿ ಹೋಯ್ತು ಪಾಂಡವರ ರಾಜಧಾನಿ, ವಿಶ್ವಖ್ಯಾತಿಯ ರಾಜಧಾನಿ. ಇಂದ್ರಪ್ರಸ್ಥ ಭಗವಂತನಾದ ಕೃಷ್ಣ ಕಳ್ಸಿಕೊಟ್ಟಾದ್ರೆ ಹೋಗಬಾರದೆ, ಇನ್ನೂ ವಾಸ ಮಾಡ್ತಾನಂತೆ. ಜೊತೆಗೆ ಸ್ವಪ್ನಿಸಿದ್ಬಿಡಿ, ಬಹುಶಃ ತನ್ನ ಮಕ್ಕಳ ಮನೆ ತಂದೆ ತಾಯಿ ಅಷ್ಟಿಸಿ ಹೋಗಿರ್ಲಿಕ್ಕಿಲ್ಲ. ಕೃಷ್ಣ ಅಷ್ಟು ವಾಸ ಮಾಡ್ತಾ ಇದ್ದಾನೆ. ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಬಿಟ್ಟು ರಾಜ್ಯಭಾರದ ವ್ಯವಸ್ಥೆ ಮಾಡಿಕೊಟ್ಟಂತೆ ಕೃಷ್ಣ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಹಂಚಿಕೊಟ್ಟನಂತೆ. ಆ ರೀತಿ ಪಾಂಡವರು ಮಾಡ್ತಾ ಇದ್ದಾರೆ. ಪಾಂಡವರ ರಾಜ್ಯಭಾರ ಕ್ರಮ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ, ಧರ್ಮರಾಜ ಏನ್ ಮಾಡ್ತಿದ್ದ, ಭೀಮಸೇನ ಏನ್ ಮಾಡ್ತಿದ್ದ, ದ್ರೌಪದಿ, ಅರ್ಜುನ, ನಕಲ ಸಹದೇವರು ಏನೇನ್ ವಿಭಾಗ ನೋಡ್ಕೋತಾ ಇದ್ರು, ಅದ ಅಧ್ಯಯನ ಮಾಡಬೇಕು ನಾವು. ಅದನ್ನ ಓದ್ತಾ ಹೋದ್ರೆ ಒಳ್ಳೆಯ ಸುಭದ್ರ ಸರ್ಕಾರಕ್ಕೆ, ಅತ್ಯಂತ ಸುರಕ್ಷಿತವಾದ ಸರ್ಕಾರಕ್ಕೆ ಯಾವ ಲಕ್ಷಣ ಇರಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಪ್ರಾಚೀನ ರಾಜ್ಯದ ಇತಿಹಾಸ ಓದೋದಕ್ಕೆ ಕಾರಣ ಆ ರಾಜ್ಯ ಇದೆ ಇಲ್ಲ ಪ್ರಶ್ನೆ ಅಲ್ಲ, ಆ ರಾಜ್ಯದ ಒಂದು ಆಡಳಿತ ಕ್ರಮ ತಿಳ್ಕೊಂಡ್ರೆ ಆ ರೀತಿ ತಿಳ್ಕೊಳ್ಳೋಕೆ ಬರ. ಎಷ್ಟೋ ಜನ ನೋಡಿ, ವ್ಯವಸ್ಥಿತವಾದಂತಹ ಪಟ್ಟಣ ಇತ್ಯಾದಿ ಇದ್ದು ಬಿಟ್ರೆ ಸರ್ಕಾರ ಡೆಪ್ಯೂಟ್ ಮಾಡುತ್ತೆ, ಒಂದು ಕಮಿಷನ್ ಮಾಡಿ ಕಳಿಸಿಕೊಡುತ್ತೆ, ಸ್ಟಡಿ ಮಾಡಿಕೊಂಡು ನಮಗೆ ಹೇಳಿ, ಅದನ್ನ ನಾವು ಅಳವಡಿಸಿಕೊಳ್ಳೋಕೆ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ತಂದಿದ್ದಾರೆ ಅದನ್ನ ನಾವು ಅಳವಡಿಸಿಕೊಳ್ಳಕ್ ಬರುತ್ತೆ, ಹೋಗಿ ಬನ್ನಿ ಅಂತ ಕಳಿಸಿಕೊಡುತ್ತಾರೆ. ಇವತ್ತು ಇವತ್ತೇ ನಾವು ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಜನಗಳನ್ನು ಕಳಿಸಿ ಸ್ಟಡಿ ಹೇಗ್ ಮಾಡ್ತಾರಲ್ಲ, ನಾವು ಭಾರತ ರಾಮಾಯಣ ಓದಿಬಿಟ್ರೆ ಬೇರೆ ಕಾಲಕ್ಕೆ ಹೋಗ್ತೇವೆ ನಾವು, ಅದು ಬೇರೆ ದೇಶಕ್ಕಲ್ಲ ಬೇರೆ ಕಾಲಕ್ಕೆ ಹೋಗ್ತೇವೆ. ಅತ್ಯಂತ ಸಮೃದ್ಧವಾದ ಕಾಲ ಯಾತಕ್ಕಾಗಿತ್ತು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕತ್ತೆ. ಎಲ್ಲ ನಡೆಯಿತು, ಆಚಾರ್ಯ ಎಲ್ಲ ವರ್ಣನೆ ಮಾಡ್ತಾರೆ. ಆ ರೀತಿ ರಾಜ್ಯಭಾರ ವರ್ಣನೆ ಕ್ರಮೋಸ್ ಭಾರಿ ಕಷ್ಟ. ಧರ್ಮರಾಜ ಏನ್ ಮಾಡ್ತಿದ್ದ ಅಂದ್ರೆ ಹೇಳ್ತಾರೆ, ಯಜ್ಞೋರು ದಾನ ನರದೇವ ವಂದ್ಯತಾ ಪ್ರಶ್ನರಿಷಿ ಪೂಜಾಸು ಯುಧಿಷ್ಠಿರೋಹು ಧರ್ಮಾನುಶಾಸ್ತಿ ಪರರಾಷ್ಟ್ರ ಮರ್ದನ ಸ್ವರಾಷ್ಟ್ರ ರಕ್ಷಾದಿಷು ಭೀಮ ಆಸೀತ್. ಇದು ಧರ್ಮರಾಜನ ಕೆಲಸ ಏನು, ಭೀಮನ ಕೆಲಸ ಏನು? ಧರ್ಮರಾಜನ ಕೆಲಸ ಏನು ಅಂದ್ರೆ, ಮೊದಲನೇದಾಗಿ ಯಜ್ಞ, ಉರುದಾನ, ನರದೇವ ವಂದ್ಯತ ಪ್ರಶ್ನ ಋಷಿ ಪೂಜಾಸು ಯುಧಿಷ್ಠಿರೋಹು. ಇಷ್ಟು ಕೆಲಸ ಸರ್ವರಾಜ ಮಾಡ್ತಿದ್ನ. ಯಜ್ಞ ಮೊದಲನೇದು ಯಜ್ಞಗಳು. ರಾಜಮಹಾರಾಜರು ಮಾಡಬೇಕಾದ ಮೊತ್ತ ಮೊದಲ ಕೆಲಸ ಅಂದ್ರೆ ಯಜ್ಞಗಳು. ಯಜ್ಞಗಳು ಅಂದ್ರೆ ಏನು ಗೊತ್ತೇನು? ದೇವತೆಗಳಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅದು. ಹೋಮ ಹವನ ಮಾಡ್ತಿದ್ದಾನೆ ಅಂದ್ರೆ ಡೈರೆಕ್ಟ್ ದೇವತೆಗಳ ಕಾಂಟ್ಯಾಕ್ಟ್ ಅದು. ಮಳೆ ಬೆಳೆ ಎಲ್ಲ ಬರಲೇಬೇಕು. ಸಹ ಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟ ಕಾಮಧುಕ್. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞೋದಾನಂ ತಪಶ್ಚೈವ ಪಾವರಾಣಿ ಮನೀಷಿನ. ಯಜ್ಞ ಮಾಡಿ ದಾನ ಮಾಡಿ ತಪಸ್ಸು ಮಾಡಿ ಬೇಕಾದ ಕೂತಲ್ಲೇ ಸಿಗುತ್ತೆ ಅಂತ. ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಮೂರು ಮಾರ್ಗ, ಯಜ್ಞ ದಾನ ತಪಸ್ಸು. ಕ್ಷತ್ರಿಯರಿಗೆ ಭಾರಿ ಶ್ರೇಷ್ಠವಾದದ್ದು ಮೂರು ಕೂಡ. ಫಸ್ಟ್ ಪ್ರಿಫರೆನ್ಸ್ ಯಜ್ಞಕ್ಕೆ. ಇದನ್ನು ಮಾಡಿ ಅಂತ ಹೇಳಿದ ಕಷ್ಟ ಮಾಡಿ ಶುರು ಮಾಡ್ತಾನೆ ಧರ್ಮರಾಜ. ಮುಂದೆ ಅಂತೂ ಯಜ್ಞಗಳಲ್ಲಿ ಅನೇಕ ವಿಧ, ಅಶ್ವಮೇಧ ರಾಸುಯಾಗಗಳು ಬೇರೆ. ಇದು ಸಣ್ಣ ಪುಟ್ಟ ಯಜ್ಞಗಳು ಬೇಕಾಶ್ ಯಜ್ಞಗಳು ಅದನ್ನು ಮಾಡ್ತಾನೆ. ಯಜ್ಞ ಎಲ್ಲ ದಿವಸಗಳೇ ಇಲ್ಲ, ಆ ರೀತಿ ಮಾಡ್ತಾ ಇರ್ತಾರೆ. ಉರುದಾನ ನೆಕ್ಸ್ಟ್ ಯಜ್ಞ. ಉರುದಾನ ಬರೀ ದಾರ ಅಂದ್ರೆ ಯಾರು ಬೇಕಾದ್ರೆ ಮಾಡ್ತಾರೆ. ಉರುದಾನ ದೊಡ್ಡ ದೊಡ್ಡ ದಾನಗಳು ಮಾಡ್ತಾ ಇದ್ದಾನೆ. ರಾಜನೇ ತಕ್ಕಂತೆ ದಾನ ಮಾಡ್ಬೇಕಲ್ಲ. ಸರ್ಕಾರ 10 ರೂಪಾಯಿ ಗ್ರಾಂಟ್ ಕೊಡುತ್ತಾ, 20 ರೂಪಾಯಿ ಗ್ರಾಂಟ್ ಕೊಡುತ್ತಾ, ಅಪ್ಲೈ ಮಾಡ್ತಾನೆ ಯಾರಾದ್ರೂ ಕೂಡ. ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಬಂದ್ರೆ ಸರ್ಕಾರದ ಗ್ರಾಂಟ್ ಅದು. ಇವತ್ತು ಧರ್ಮರಾಜ ಉರುದಾನಗಳನ್ನ ಮಾಡ್ತಾ ಇದ್ನ. ಯಜ್ಞೋ ದಾನಂ ಅದು ಅಂತ ಎರಡನೇದು ಬಂತೀಗ. ಯಜ್ಞೋರು ದಾನ ನರದೇವ ವಂದ್ಯತ. ರಾಜಮಹಾರಾಜರುಗಳು ಬಂದು ಆತನ ಕಪ್ಪ ಕಾಣಿಕೆ ಕೊಟ್ರೆ ಅದನ್ನ ಸ್ವೀಕಾರ ಮಾಡತಕ್ಕಂಥ ಕೆಲಸ. ಅವ್ರು ಬರ್ತಾನೂ ಇದ್ರು ಕೊಡ್ತಾನೆ ಇದ್ರು ಧರ್ಮ ಸ್ವೀಕಾರ ಮಾಡ್ತಾನೂ ಇದ್ದ. ಯಜ್ಞ ಉರುದಾನ ನರದೇವ ವಂದ್ಯತ ಪ್ರಶ್ನೆ. ಪ್ರಶ್ನೆ ಮಾಡ್ತಿದ್ದ ಧರ್ಮರಾಜ. ಏನು ಪ್ರಶ್ನೆ ಮಾಡ್ತಿದ್ದ? ನಮ್ಮ ರಾಜರು ಪ್ರಶ್ನೆ ಮಾಡ್ತಾರೆ, ವಾಸ್ತು ಹೇಗಿದೆ ಅಂತ ಪ್ರಶ್ನೆ ಮಾಡೋದು. ಮತ್ತೆ ಬೇರೆ ಪ್ರಶ್ನೆಗಳು, ನನ್ನ ಜಾತಕ ನೋಡಿ, ನನ್ನ ಭವಿಷ್ಯ ನೋಡಿ, ಇಂಥ ಪ್ರಶ್ನೆಗಳಲ್ಲ. ಅವ್ರು ಎಂಥ ಪ್ರಶ್ನೆ ಮಾಡ್ತಿದ್ದ ಅಂದ್ರೆ ಆಚಾರ್ಯ ಹೇಳ್ತಾರೆ, ಅಂತಿಂಥ ಪ್ರಶ್ನೆಗಳಲ್ಲ. ಋಷಿಗಳು ದೇವತೆಗಳ ಮುಂದೆ ದೇವೇದಾಂತದ ಚರ್ಚೆಗಳನ್ನು ಮಾಡತಕ್ಕಂಥ ಪ್ರಶ್ನೆ ಮಾಡ್ತಾ ಇದ್ದ. ಅದಕ್ಕೆ ಮೊದಲನೇ ಅರ್ಥ. ಇನ್ನೊಂದರ್ಥ ಪ್ರಶ್ನೆ ಅಂದ್ರೆ ಕೇಳೋದು, ಯಾಕಯ್ಯ ಹೀಗೆ ಮಾಡಲಿಲ್ಲ ಅಂತ ಕೇಳೋದು. ನಮ್ಮಲ್ಲಿ ಪದ್ಧತಿ ಇರುತ್ತೆ. ಯಾಕಯ್ಯ ಆಫೀಸ್ ಲೇಟ್ ಆಗೋಗ್ತೀನಿ, ಯಾರು ಹೇಳೋರು ಕೇಳೋರಿಲ್ವಾ ಅಂತ ಕೇಳುತ್ತಾರೆ. ಕೇಳೋರು ಅಂದ್ರೆ ಸಂಬಂಧಪಟ್ಟ ಅಧಿಕಾರಿ ಅಂತ. ಕೇಳೋ ಕೆಲಸಗಳೆಲ್ಲ ಅಲ್ಲಿ ಕೇಳಿ ಲೇಟ್ ಆಗಿ ಬಂದ್ರೆ ಯಾಕೆ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ. ಕೇಳ್ತಾರೆ ಅಂದ್ರೆ ಅಧಿಕಾರಿಯ ಲಕ್ಷಣ. ಧರ್ಮರಾಜ ಏನ್ ಮಾಡ್ತಿದ್ದ? ಪ್ರಶ್ನೆ ಮಾಡ್ತಿದ್ದ. ಹೀಗೆ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಿದ್ದ. ಯಮದೇವರ ಕೆಲಸನೇ ಅದು. ಹೋಗ್ತಾರಲ್ಲ ಮೊದಲು ಕೇಳೋ ಪ್ರಶ್ನೆ, ಏನು ಮಾಡಿದ್ರಿ ಏನು ಮಾಡಿಲ್ಲ, ಲಿಸ್ಟ್ ಒಪ್ಪಿಸ್ಬೇಕು ಎಲ್ಲ ಕೂಡ. ಕತೆ ಮುಗಿತಲ್ಲಿಗೆ. ಯಮದೇವರಿಗೆ ಕೇಳೋ ಹಕ್ಕು ತುಂಬಾ ಉಂಟು. ಅವರು ರಾಜ, ಇಲ್ಲೂ ರಾಜನೇ, ಕೇಳ್ತಾ ಇದ್ರೆ ಅದಿಲ್ಲ ತಾನೇ ಸದ್ಯ ನಮ್ಮಂತೆ ನೀವು ಪರವಾಗಿಲ್ಲ, ಒತ್ತಿ ಹರಕಕ್ಕೆ ಹೋಗ್ಬೋದು ಅಂತ. ಒಂದೇ ಬ್ಯಾಚ್ ಆಗಿಬಿಡುತ್ತೆ. ಕಪ್ಪಿ ತಪ್ಪಿ ಕೇಳೋದಿಲ್ಲ. ದೇವ್ರಪೂಜೆ ಮಾಡ್ತೀರಾ ಕೇಳೋದಿಲ್ಲ, ಸಂಧ್ಯಾನೆ ಮಾಡ್ತೀರಾ ಕೇಳೋದಿಲ್ಲ, ಶಾಸ್ತ್ರಗ್ರಂಥ ಓದ್ತೀರಾ ಅಪ್ಪಿ ತಪ್ಪಿನೂ ಕೇಳೋದಿಲ್ಲ. ಆದರೆ ಮೂಲಭೂತ ವಿಚಾರಗಳು ಹಿಂದಿನ ಕಾಲಕ್ಕೆ ಅವೆಲ್ಲ ಕಂಪಲ್ಸರಿ. ಅದು ಒಂದು ಮನೆಗೆ ಬಂದ್ರೆ ಸಂಧ್ಯಾನೆ ಮಾಡದೆ ಹೋದ್ರೆ ಊಟ ಇಲ್ಲ ಮಕ್ಕಳಿಗೆ, ಗ್ಯಾರಂಟಿ. ಅದು ಒಂದು ಇವತ್ತು ಮಾಡಿದ್ರೆ ಊಟ ಇಲ್ಲ ಅನ್ನೋ ಕಾಲ ಬರುತ್ತೆ. ಲೇಟ್ ಮಾಡ್ತೀವಿ, ಹೋಗಿ ಊಟ ಹಾಕಲ್ಲ, ಬೇಗ ಬರೋ ಹಾಗೆ ಹಾಕ್ಬಿಡ್ತಿದ್ದ. ಯಾರು ನಿಮ್ಮ ನೋಡಿದ್ದೀನಿ, ಬೆಳಗ್ಗೆ ಹುಡುಗ ಸ್ನಾನ ಮಾಡ್ಕೊಂಡು ಪಾಪ ಉಪನಯನ ಆದವನು, ಸಂಧ್ಯಾನೆ ಅಂತ ಕೂತ, ತಾಯಿ ಕರಲು ಬೈದು ಬಾ ಕಾಫಿ ಆಗಿದೆ ಕುಡಿದು ಹೋಗು ಅಂತ ಹೇಳಿದ್ಲು. ಇಲ್ಲ ಸಂಧ್ಯಾನೆ ಮಾಡಿ ಬರ್ತೇನೆ ಅಂತ. ಅಪ್ಪ ಬಂದ, ಕುಡಿದು ಮಾಡು ಅಂತ ಹೇಳಿದ. ಮುಗಿತಲ್ಲ, ಇದ್ದ ತಂದೆ ಇದ್ದ ತಾಯಿ, ಆ ಮಗ ಎರಡು ದಿವಸ ಮಾಡ್ದ ಬರೀ ಹಾಳಾಗಲು ಬಿಟ್ಟೇ ಬಿಟ್ಟ ರೆಡಿ ಅಂತೆ. ನೀವೆಲ್ಲ ನೋಡಿದ್ ಹೇಳ್ತೀರಿ, ಸುಮ್ಮನೆ ಹೇಳ್ತಾ ಇಲ್ಲ, ಕಣ್ಣಾರು ಕಂಡದ್ದು ಹೇಳ್ತಿರೋ. ಎಷ್ಟು ನೀವು ನೋಡಿರ್ತೀರಿ ಬೇಕಾಗಿರ್ತ ಪ್ರಸಂಗಗಳನ್ನು. ಅದೊಂದು ಏನ್ ಮಾಡ್ತೀಯ ಬೇಕಾದ್ರೆ ಆಮೇಲೆ ನಿಧಾನ ಮಾಡ್ಕೊ, ಮಾಡ್ಕೊಂಡು ಬಿಡ ನನಗೆ, ನೀ ಕಾಫಿ ಕುಡಿ ಬುಚ್ಚ ಅದ ಆಯ್ತು. ತಾತ್ಪರ್ಯ ಅಷ್ಟೇ. ಈ ರೀತಿ ಮಾಡಿದ್ರೆ ಯಾವ ಧರ್ಮ ಉಳಿಬೇಕು? ನೀನು ಸನ್ಯಾವನ್ನೇ ಆಯ್ತಾ, ಇದು ಕೊಡೋದಿಲ್ಲ ನನಗೆ. ಈ ನಾಲ್ಕು ಸನ್ಯ ಬೇಕಾದ್ರೆ ಅದನ್ನ ಅವನು ಬಿಡೋಂದ್ರೆ ಬಿಡೋದಿಲ್ಲ, ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಟು ಸ್ಟಾಪ್ ವಿತ್ ಡಿಫಿಕಲ್ಟಿ ಇರ್ತದೆ ಅಷ್ಟೇ. ಒಂದ್ ಸರ್ತಿ ಬಂದ ಮೇಲೆ ಅದು ಮಾಡಿದ್ರೆ ಏನ್ ಬೆನಿಫಿಟ್ ಅಂತ ಗೊತ್ತಾದ ಮೇಲೆ ಬಿಡೋಂದ್ರೆ ಬಿಡಲಕ್ಕಾಗೋದಿಲ್ಲ. ಮನುಷ್ಯ ಚಿಕ್ಕ ಮಕ್ಕಳು ಸ್ಕೂಲಿಗೆ ಅತ್ಕೋತ ಹೋಗ್ತಾರೆ. ಮೊದಲೇ ದಿವಸ ಬಹುಶಃ ಗಂಡನ ಮನೆಗೆ ಹೆಣ್ಣು ಮಗಳು ಹೇಗೆ ಹೋಗ್ತಾಳೋ ಸ್ಕೂಲಿಗೆ ಮೊದಲು ಹತ್ಕೋತಾರೆ ಹೋಗೋದು ಮಕ್ಕಳೆಲ್ಲ ಕೂಡ. ನಕ್ಕತ ಮಕ್ಕಳು ಸಿಗೋದಿಲ್ಲ. ಆದರೆ ರಾತ್ರಿ ಸಾಧನೆ ಹೋಗ್ಬೇಡ ಒಳ್ಳೆ ಶುರು ಮಾಡ್ತಾರೆ. ಅವೇ ಬಂದು ಹೋಗು ಅಂತ ಹೇಳ್ತಾರಲ್ಲ, ಹೋಗ್ಬೇಡ ಒಳ್ಳೆ ಶುರು ಮಾಡಿ ಅಲ್ಲಿ ವಿಷಯ ಗೊತ್ತಾಗ್ಬಿಡುತ್ತಾನೆ. ಆಗೋದಂತೂ ಸ್ಕೂಲ್ ಅಲ್ಲ, ಬೇರೆ ಊರಿಗೆ ಹೋಗ್ತಾರೆ, ಬೇರೆ ಸ್ಟೇಟ್ಗೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಓದ್ಬೇಕು ನಾನು. ಮೊದಲು ಪಕ್ಕದ ಮನೆ ಕೆಜಿ ಕ್ಲಾಸ್ ಹೋಗ್ಲಿಕ್ಕೆ ಇಷ್ಟಪಡದೆ ಇದ್ದವನು ಅಷ್ಟು ದೂರ ಯಾಕೆ ಹೋಗ್ತಾರೆ ಅಂದ್ರೆ, ಒಂದು ಓದಿನ ರುಚಿ ಗೊತ್ತಾಯ್ತು ಅಂದ್ರೆ ಟೇಸ್ಟ್ ಬೇರೆ. ಅದು ಮತ್ತೆ ನಮಗೆ ಸಂಧ್ಯಾವಂದ್ಯ ದೇವಪೂಜೆಗಳ ಬಗ್ಗೆ 4 ದಿವಸ ಪರೀಕ್ಷೆ ಮಾಡಿಸಿ ನೋಡಿಸಿ ತಕ್ಷಣ ಅರ್ಥವಾಗ. ಪ್ರಶ್ನೆ ಮಾಡೋ ಜನ ಬೇಕು. ಧರ್ಮರಾಜ ಮಾಡ್ತಾ ಇದ್ದ. ಪ್ರಶ್ನೆ ಋಷಿ ಪೂಜಾಸು ಯುಧಿಷ್ಠಿರೋಹು. ಋಷಿ ಪೂಜಾಸು, ಋಷಿಗಳು ಮುನಿಗಳು ಬರ್ತಿದ್ರಲ್ಲ ಅವರಿಗೆ ಅದ ಭಕ್ತಿಯಿಂದ ಪೂಜೆ ಮಾಡಿ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಕೆಲಸ ಧರ್ಮರಾಜ ಮಾಡ್ತಿದ್ದಂತೆ. ಇದು ಅವರ ಕೆಲಸ. ಇವತ್ತಿನ ರಾಜ ಮಹಾರಾಜರುಗಳೆಲ್ಲ ಹೈ ರೀತಿ ಇರ್ತಾರೆ, ಹೇಳೋದಕ್ಕೆ ಆಗೋದಿಲ್ಲ. ತಮ್ಮ ಸುಖ ನೋಡ್ಕೋತಾ ಹೊರತು ಸಾಮಾನ್ಯವಾಗಿ ಎಲ್ಲೋ ಒಂದೆರಡು ಎಕ್ಸೆಪ್ಷನ್ ಇದ್ರೆ ಇರಬಹುದಷ್ಟೇ ಹೊರತು 90% ಜನ ತಮ್ಮ ಯೋಗಕ್ಷೇಮ ನೋಡ್ಕೋತಾರೆ ಹೊರತು ಪ್ರಜೆಗಳ ಯೋಗಕ್ಷೇಮ ನೋಡೋದೇ ಇಲ್ಲ. ಯಜ್ಞೋರು ದಾನ ನರದೇವ ವಂದ್ಯತ ಪ್ರಶ್ನೆ ಋಷಿ ಪೂಜಾಸು ಯುಧಿಷ್ಠಿರ ಅಭೂ. ಭೀಮಸೇನ ದೇವರು ಏನ್ ಮಾಡ್ತಾ ಇದ್ರು? ಧರ್ಮಾನು ಶಾಸ್ತಿ ಹರಿತತ್ವ ಶಂಸನ ಸ್ವರಾಷ್ಟ್ರ ರಕ್ಷಾದಿಶು ಭೀಮಾಸಿ. ಧರ್ಮಾನು ಶಾಸ್ತಿ, ಧರ್ಮ ಶಿಕ್ಷಣ ಮಾಡೋದು ಭೀಮಸೇನ ದೇವರ ಕೆಲಸ. ಇವತ್ತು ರಾಜ ಮಹಾರಾಜರಿಗೆ ಧರ್ಮದ ಕಾನ್ಸೆಪ್ಟೇ ಇಲ್ಲ. ಯುವರಾಜ ಭೀಮಸೇನ ಧರ್ಮ ಹೀಗಿರಬೇಕು ಅಂತ ಎಲ್ಲರಿಗೂ ಹೇಳಿಕೊಡೋದು. ಒಬ್ಬ ರಾಜನಾಗಿ ಅದ್ವಿತೀಯ ವಿದ್ವಾಂಸರು, ಪಾಂಡಿತ್ಯೇಜ ಪಟುತ್ವೇಚ ಶಿವರತ್ವೇಜಿ ಬಲೇತಿ ಚ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಭಯೋರಪಿ. ನೇರವಾಗಿ ಪ್ರವಚನ ತಾನೇ ಮಾಡೋದು ಭೀಮಸೇನ, ತಾನೇ ಪಾಠ ಹೇಳೋದು. ಇಂಥ ವಿದ್ವತ್ತು ಯಾವ ರಾಜರು ಪಡೆದಿದ್ರು ಜಗತ್ತಿನ ಇತಿಹಾಸದೊಳಗೆ? ಜನಕರಾಜಾದ ರಾಜರುಗಳೆಲ್ಲ ವಿದ್ವಾಂಸರಂತ ಹೆಸರುವಾಸಿಯಾದವರು. ಆದರೆ ಭೀಮಸೇನ ವಿಶ್ವಖ್ಯಾತಿಯ ವಿದ್ವಾಂಸ ಅಂದ್ರೆ ಭೀಮಸೇನ. ಅಷ್ಟೇಷ್ಠ ರಾಜಕೀಯವಾದಂತಹ ಪರಿಣತಿ, ಅಷ್ಟೇ ಶ್ರೇಷ್ಠವಾದ ಧಾರ್ಮಿಕ ಪರಿಣತಿ. ಅದಕ್ಕೆ ಪೂರ್ಣ ಪ್ರಜ್ಞಾನ ಹೆಸರು ಸಾರ್ಥಕವಾಗಿತ್ತು. ಧರ್ಮಾನುಶಾಸ್ತಿ ಹರಿತತ್ವ ಶಂಸನ, ಹರಿತತ್ವ ಶಂಸನ ವಿಷ್ಣು ಸರ್ವೋತ್ತಮತ್ವದ ಪ್ರತಿಪಾದನೆ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ ಮಾಡ್ತಾನೆ ಇದ್ದಾರೆ. ಸ್ವರಾಷ್ಟ್ರ ರಕ್ಷಾದಿಶು ಭೀಮಾಸಿ, ಸ್ವರಾಷ್ಟ್ರ ರಕ್ಷಣೆ. ಭೀಮಸೇನೆ ಇದ್ದಾರೆ, ಕಣ್ಣೆತ್ತಿ ನೋಡ್ಲಿಕ್ಕೆ ಯಾರು ತಯಾರಿಲ್ಲ. ಇಂದ್ರಪ್ರಸ್ಥ ಆದ್ರೆ ಬೇರೆ ಮಾರಾಯ, ಭೀಮಸೇನೆ ಇದ್ದಾರೆ ಅಲ್ಲಿ. ಅಲ್ಲಿ ಸಿಂಹ ಇದೆ ಅಂದ್ರೆ ಸಾಕಾರ ಹೋಗ್ತಾರ? ಆ ಕಾಲಿನ ಸಿಂಹ ಸೇರ್ಕೊಂಡ್ಬಿಟ್ಟಿದೆ, ದಿಕ್ಕಡಿ ತಲೆ ಹಾಕಿ ಬರಗೋದಿಲ್ಲ ಆ ಕಡೆ. ಇವತ್ತು ಜೀವ ಸಿಂಹ ಭೀಮಸೇನ. ಭೀಮಸೇನ ಇದ್ದಾರೆ ಅಂದ್ರೆ ಒಂದು ಯುದ್ಧ ಆಗಲಿಲ್ಲ ಇಂದ್ರಪ್ರಸ್ಥರು, ಯಾರು ಯುದ್ಧಕ್ಕೆ ಬರಲಿಲ್ಲ. ಭೀಮಸೇನ ಖ್ಯಾತಿ ಆ ಮಟ್ಟದ್ದಾಗಿ ಸ್ವರಾಷ್ಟ್ರ ರಕ್ಷಣೆಯನ್ನ ಭೀಮಸೇನ ಮಾಡ್ತಾ ಇದ್ದಾರೆ. ಇದೇ ಕಾರ್ಯ ಭೀಮಸೇನದಾಗಿತ್ತು. ಮಹಾರಾಜ ಹಾಗೆ, ಯುವರಾಜ ಹೀಗೆ. ದ್ರೌಪದಿ ಏನ್ ಮಾಡ್ತಾ ಇದ್ರು? ಭಾರಿ ಕುತೂಹಲದ ಪ್ರಶ್ನೆ. ದ್ರೌಪದಿ ಏನ್ ಮಾಡ್ತಾ ಇದ್ದಿತ್ತು? ಒಬ್ಬ ರಾಜ ಮಹಾರಾಣಿ ಹಾಗಿರ್ತಾರೆ. ಇವತ್ತು ಮಹಾರಾಣಿನ ಬಿಟ್ಟುಬಿಡಿ, ದೊಡ್ಡ ಅಧಿಕಾರಿ ಹೆಂಡತಿ ಅಂದ್ರೆ ಒಂದು ಕೆಲಸ ಮಾಡೋದಿಲ್ಲ, ಏನೇನು ಡೈನಿಂಗ್ ಟೇಬಲ್ ಬಿಟ್ಟರೆ ಕೆಳಗೆ ಇಳಿಯೋದಿಲ್ಲ. ಇದು ಮನುಷ್ಯನ ಪದ್ಧತಿ. ನಾನು ಕೆಲಸ ಮಾಡ್ಬೇಕಾ, ನಾ ಯಾರು ಗೊತ್ತಾ ಅಂತ ಕೇಳ್ತೇನೆ, ನಾ ಯಾರು ಗೊತ್ತಾ? ಇದು ಪದ್ಧತಿ. ದ್ರೌಪದಿ ದೇವಿ ಕೆಲಸ ನೋಡ್ಬಿಟ್ರೆ ಬಹುಶಃ ಅಷ್ಟು ಕೆಲಸ ಮಾಡದ ಹೆಂಗಸು ಜಗತ್ತಲ್ಲಿ ಇಬ್ರೆ, ಸೀತಾದೇವಿ ಅಲ್ಲಿ, ರುಕ್ಮಿಣಿ ಸತ್ಯಭಾಮ ಅಲ್ಲಿ, ದ್ರೌಪದಿ ಅಷ್ಟೇ. ಇವತ್ತು ದೊಡ್ಡವರು ತರಿಸಿಕೊಳ್ಳೋದು, ಹೆಚ್ಚು ಕೆಲಸ ಮಾಡ್ತಾರೆ ದೊಡ್ಡವರಾಗ್ತಾರೆ ಹೊರತು ಕೆಲಸ ಕಡೆ ಮಾಡಿಕೊಂಡು ದೊಡ್ಡವರಾಗೋದಿಲ್ಲ ಅಂತ ಹೇಳ್ತಾರೆ. ಹೆಚ್ಚು ಕೆಲಸ ಮಾಡಿದ್ರೆ ಮಾತ್ರ ದೊಡ್ಡವರಾಗೋದು. ಏನು ಮಾಡ್ತಿದ್ರು ದ್ರೌಪದಿ ದೇವಿ? ಸ್ತ್ರೀ ಧರ್ಮಗಳಿಗೆ ದೊಡ್ಡ ಒಂದು ಆದರ್ಶಪ್ರಾಯವಾದ ವಿಷಯವನ್ನು ಆಚಾರ ಹೇಳ್ತಾ ಇದ್ದಾರೆ. ದ್ರೌಪದಿ ಮಾಡ್ತಿದ್ದ ಕೆಲಸ ಸ್ತ್ರೀ ಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಹರೇರ್ ಧರ್ಮ ನಿದರ್ಶನೀಚ. ದ್ರೌಪದಿ ನಿತ್ಯದ ಪಟ್ಟಿ ಕೊಟ್ಬಿಡ್ತಾರೆ. ಅದನ್ನು ಕೇಳಿಬಿಟ್ರೆ ದ್ರೌಪದಿ ದೇವಿ ಆದರ್ಶ ಹೇಗಿತ್ತು, ಗೃಹಿಣಿ ಹೇಗಿರಬೇಕು, ಮಹಾರಾಣಿ ಹೇಗಿರಬೇಕು, ಯುವರಾಣಿ ಹೇಗಿರಬೇಕು. ನಮಗನ್ಸುತ್ತೆ ಇವತ್ತು ಮಹಾರಾಣಿಯರು ಅಂದ್ರೆ ಅದೆಲ್ಲ ಯುವರಾಣಿ ಇಲ್ಲ ಅಂತ ಹೋಗ್ಬಾರ್ದು. ಮನೆಯ ಮೆಟ್ಟಿಗೆ ಪ್ರತಿಯೊಬ್ಬ ಹೆಂಗಸು ಮಹಾರಾಣಿ ಇದ್ದಾಗ ಲೆಕ್ಕ, ಮನೆಯ ಮೆಟ್ಟಿಗೆ ಮನೆ ಯಜಮಾನ ಮಹಾರಾಜ ಇದ್ದಾಗ ಲೆಕ್ಕ. ಧರ್ಮರಾಜನ ಕಥೆ ಕೇಳಿಬಿಟ್ಟು ಯಜ್ಞ ಮಾಡ್ತಿದ್ರು ಧರ್ಮರಾಜ, ನಾವು ಯಜ್ಞ ಮಾಡಬೇಕು. ವೈಶ್ವೇವ ಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಭೂನಿಷ್ಠ ಯಜ್ಞ, ಭೂತಯಜ್ಞ, ಯಜ್ಞ ಮಾಡಿಬಿಟ್ರೆ ಯಜಮಾನ ಆಗಿಬಿಡ್ತಾರೆ. ದ್ರೌಪದಿ ಮಾಡಿದ ಮಾಡಿಬಿಟ್ರೆ ಯಜಮಾನ ಆಗಿಬಿಡ್ತಾರೆ. ಯಜಮಾನ ಅಂಬುದು ಕನ್ನಡ ಪದ ಅಲ್ಲ, ಅದು ಶುದ್ಧ ಸಂಸ್ಕೃತ ಪದ ಯಜಮಾನ ಅನ್ನೋದು. ಯಜಮಾನ ಯಜ್ಞ ಮಾಡುವವನು ಅಂತ ಅರ್ಥ. ಅದು ಕನ್ನಡ ಅಂತ ತಿಳ್ಕೊಂಡಿದ್ರೆ ತಪ್ಪದು, ಶುದ್ಧ ಸಂಸ್ಕೃತ ಪದ ಅದು. ಯಜಮಾನ ಆತನ ಹೆಂಡತಿಯಾಗಿ ಯಜಮಾನಿ. ಏನ್ ಮಾಡ್ತಿದ್ದು ದ್ರೌಪದಿ ದೇವಿ ಅಂದ್ರೆ ಸ್ತ್ರೀ ಧರ್ಮ ಸಂಶಾಸನ. ಎಲ್ಲ ಹೆಂಗಸರಿಗೂ ಕೂಡ ಸ್ತ್ರೀ ಧರ್ಮವನ್ನು ಹೇಳಿಕೊಡ್ತಾ ಇದ್ರು. ಸ್ತ್ರೀ ಧರ್ಮವನ್ನು ಶಿಕ್ಷಣೆ ಮಾಡೋದು ಮೊದಲನೇ ಕೆಲಸ. ಸಂಶಾಸನ ಭೃತ್ಯ ಕೋಶ ರಕ್ಷಾವ್ಯಯಾದವು, ಭೃತ್ಯರ ರಕ್ಷಣೆ, ಕೋಶವ್ಯಯಾದವು, ಹಣಕಾಸಿನ ವ್ಯವಸ್ಥೆ ಎಲ್ಲ ದ್ರೌಪದಿ ದೇವಿಯರಾಗಿತ್ತ. ಇದು ಸ್ವಲ್ಪ ಕುತೂಹಲದ ಪ್ರಶ್ನೆ. ಹಣಕಾಸಿನ ಪ್ರಶ್ನೆ ಬಂತಲ್ಲ, ಸ್ವಲ್ಪ ಹುಷಾರಾಗಬೇಕಲ್ಲಿ. ದ್ರೌಪದಿ ದೇವಿ ಏನ್ ಮಾಡ್ತಿದ್ರು ಅಂದ್ರೆ ಭೃತ್ಯರ ರಕ್ಷಣೆ, ಹಣಕಾಸಿನ ವ್ಯವಸ್ಥೆ ಅಂತ ಹೇಳ್ತಾರೆ. ನಮಗೆ ಆಗ ಎಲ್ಲ ಹೆಂಗಸರು ಸ್ವಲ್ಪ ಕಿವಿ ಅಳಿಸ್ಕೋಬೇಕಾಗ್ತದೆ. ಯಾರ್ದಕ್ಕೆ ಗೊತ್ತೇನು ನೋಡ್ರಿ, ನಮ್ಮ ಕೈಯಲ್ಲಿ ದುಡ್ಡು ಕೊಡಬೇಡ್ರಿ ಅಂತ ಯಾರು ಹೇಳಿದ್ರೆ ತಪ್ಪೋದು ಅಂತ ನೋಡಿ. ದ್ರೌಪದಿ ದೇವಿ ಕೈಯಲ್ಲಿ ದುಡ್ಡಿತ್ತು, ಹಣ ಖರ್ಚು ಮಾಡೋದೆಲ್ಲ ಅವ್ರ ಕೆಲಸ. ಇನ್ನು ಹೇಳೋದಾದ್ರೆ ಹೆಂಡತಿ ಹೇಗಿರಬೇಕು ಅಂದ್ರೆ ಹೋಮ್ ಅಂಡ್ ಫೈನಾನ್ಸ್ ಎರಡು ಅವರ ಹತ್ರ ಇದ್ದಾಗ ಲೆಕ್ಕ. ಇವತ್ತು ಹೋಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಅಂತ ಕರೀತಾ ಇಲ್ಲ, ಮನೆಯ ಜವಾಬ್ದಾರಿ ಇರೋದಕ್ಕೆ ಗೃಹಿಣಿ ಅಂತ ಹೆಸರು. ಗೃಹಮಂತ್ರಿ ಅಂತ ಕರೆಯ ಗೃಹಿಣಿ. ಹಣಕಾಸಿನ ವ್ಯಕ್ತಿ ಎಲ್ಲ ಹೆಂಗಸರ ಜವಾಬ್ದಾರಿ ಅದು. ಈ ಮಟ್ಟಿಗೆ ಭಾರತ ಕೆಡದು ಖುಷಿ ಆಗುತ್ತೆ ಎಲ್ರಿಗೂ. ನಾಳೆಯಿಂದ ದ್ರೌಪದಿ ದೇವಿ ಇದ್ದಿದ್ದರೆ ನಾವೆಲ್ಲ ಆಗಿರ್ತಕ್ಕದ್ದು, ನಮ್ಮ ಕೈಯಲ್ಲಿ ದುಡ್ಡು ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡೋಷ್ಟು ಮಟ್ಟಿಗೆ ದ್ರೌಪದಿಯ ಪಾತ್ರ ಇತ್ತು. ಪಾಂಡವ ಬೇಗ ದುಡ್ಡು ಕೊಟ್ಬಿಡ್ತಾ ಇದ್ರೆ ಖರ್ಚು ಮಾಡೋದು ಅವ್ರ ಜವಾಬ್ದಾರಿ ಅಂತ. ಇದು ಆಶ್ಚರ್ಯ. ಕೋಶ ರಕ್ಷಾವ್ಯ ಯಾದವು ಗುಣದೋಷ ಚಿಂತನೆ, ಅದು ನೇರ ಸರಿಯಾದ ಮಾತದು. ಒಂದು ಯಜಮಾನರಿಗೆ ಸಂಪಾದನೆಯಲ್ಲಿ ಬಹಳಷ್ಟು ಕಾಲ ಇರೋದ್ರಿಂದ ಅದು ವಿನಿಯೋಗ ಆಗಬೇಕಾದ್ದೆಲ್ಲ ಹೆಂಡತಿ ಮೂಲಕನೇ ಆಗಬೇಕಾದ. ವಿನಿಯೋಗದ ಕೆಲಸ ಹೆಂಡತಿಯ ಜವಾಬ್ದಾರಿ. ವಿನಿಯೋಗ ಆದ್ರೆ ಯಾವ ರೀತಿ ವಿನಿಯೋಗ ಆಗಬೇಕು? ಮನೆ ಮಟ್ಟಿಗೆ ಆಳು ಕಾಳುಗಳು ಇರ್ತಾರೋ ಅವರಿಗೆ ಕೊಡೋ ಕೆಲಸ ಅಂತ ಮಾಡಬೇಕಾ? ದಿವಸ ಬೆಳಿಗ್ಗೆ ಗಾಳಿ ದುಡ್ಡು ಕೊಡ್ರಿ ಅಂತ ಕೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಪದಾರ್ಥ ದುಡ್ಡು ಕೇಳಕ್ಕ ಎಲ್ಲ ರೆಡಿ ಇರಬೇಕು ಅದಕ್ಕೆ. ಎಲ್ಲ ಅಷ್ಟು ದುಡ್ಡು ಯಾವಾಗಲೂ ಅವ್ರ ಕೈಲಿ ಇರಲೇಬೇಕು, ಹೆಚ್ಚು ಅನಿವಾರ್ಯ ಆದ ಬಂತು. ಅವರತ್ತು ಮಹಾರಾಣಿ ಮತ್ತೆ ದ್ರೌಪದಿ ದೇವಿ ಭೃತ್ಯ ರಕ್ಷಣೆ ಮಾಡ್ತಿದ್ರಂತೆ, ಕೋಶವನ್ನು ವ್ಯಯ ಮಾಡ್ತಿದ್ರಂತೆ, ಮನೆಯಲ್ಲಿರೋ ಸಣ್ಣ ಪುಟ್ಟ ಸಂಬಳಕ್ಕೇ ಲೆಕ್ಕ ತಪ್ಪಿಸಿ ಹೆಚ್ಚು ತಪ್ಪೇ ಹೋಗ್ತಿರುತ್ತೆ ಲೆಕ್ಕ. ಇದು ಚಾಲಿ ಆಗ್ತಿರೋದಿಲ್ಲ, ಮ್ಯಾಚ್ ಆಗ್ತಿರೋದಿಲ್ಲ, ಪಾಪ ಖರ್ಚುಗಳಿಗೂ ಸಂಬಂಧನೆ ಪಡ್ತಿರೋದಿಲ್ಲ. ಅವರು ಮಹಾರಾಣಿ, ಸಣ್ಣ ಪುಟ್ಟ ದೇಶಕ್ಕಲ್ಲ, ಇಡೀ ಭರತಖಂಡದ ಚಕ್ರವರ್ತಿ ಅಂತ ಸಂಭ್ರಾಣಿ ಅಂದ್ರೆ ಅವರೇನೆ, ಅಂತ ಮಹಾನುಭಾವ. ಎಷ್ಟು ಜವಾಬ್ದಾರಿ ಇತ್ತು ಗೊತ್ತಾ ಅವರಿಗೆ, ಅಷ್ಟು ಹಣದ ರಾಶಿ ಮುಂದೆ ಇದೆ, ಅದನ್ನ ಸದ್ವಿನಿಯೋಗ ಮಾಡಬೇಕು. ಮತ್ತೆ ಎರಡನೇದಾಗಿ ಭೃತ್ಯರಿದ್ದಾರೆ, ಅವ್ರ ಯೋಗಕ್ಷೇಮ ನೋಡಬೇಕು. ಬಹುಶಃ ದ್ರೌಪದಿಯ ಕಥೆ ಆ ತುಂಬಾ ಜನ ಕೇಳಿರೋದಿಲ್ಲ, ಎಷ್ಟು ಜನ ಆಳಕಾಲಾಗಿದ್ರು ಗೊತ್ತಾ ಮನೆಯಲ್ಲಿ ಅಂತ ಹೇಳ್ತಾರೆ. ದ್ರೌಪದಿ ದೇವಿಯ ಮನೆಯಲ್ಲಿ ಎಷ್ಟು ಜನರು ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಇತ್ತು, ಕೆಲಸಗಾರರು ಇದ್ರು ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ, ತಮ್ಮ ತಲೆ ತಿರುಗಿ ಹೋಗ್ಬಿಡ್ಬೇಕು. ಅವರ ಮನೆಯಲ್ಲಿ ಪ್ರತಿ ದಿವಸವೂ ಕೂಡ ಪ್ರತಿ ದಿವಸ ಕೂಡ 80,000 + 10,000 90,000 ಮುನಿಗಳು ಊಟಕ್ಕೆ ಬರ್ತಿದ್ರು. 90,000 ಮುನಿಗಳು ಮನೆಗೆ, 10,000 ಸನ್ಯಾಸಿಗಳು ಭಿಕ್ಷೆ ಬರ್ತಿದ್ರು. 100,000 ಜನ ಇವರೇ ಮೋಸ್ಟ್ಗಳು ಇರಲ್ಲ ಕೂಡ. 90,000 ಮುನಿಗಳು, 10,000 ಯತಿಗಳು ಅವರ ಮನೆಗೆ ನಿತ್ಯ ಭಿಕ್ಷೆ ಬರೋರು. ಅಷ್ಟೇ ವ್ಯವಸ್ಥೆ ಹಾಕಬೇಕು. ಅವರೊಬ್ಬರೇ ಬರ್ತಿದ್ದಿಲ್ಲ, ಒಬ್ಬೊಬ್ಬರಿಗೆ 300 ಜನ ಪರಿವಾರ ಅಂತವ್ರು, ಮಠದ ಪರಿವಾರ ಅಂತ ಹೇಳ್ತಾರಲ್ಲ, ಒಬ್ಬೊಬ್ಬರು 300 ಜನ ಲೆಕ್ಕ ಹಾಕಿ, ಎಷ್ಟು ಜನ ಇರಬಹುದು ಲೆಕ್ಕ ಹಾಕಿ. ಅಷ್ಟು ಜನ ಕಡಿಗೆ ಊಟದ ವ್ಯವಸ್ಥೆ ಆಗಬೇಕು, ಅಷ್ಟು ಜನ ಕಡಿಗೆ ಊಟದ ವ್ಯವಸ್ಥೆ ಆಗಬೇಕು. ಅದೇನು ಯಾವುದೋ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ರಾಜನ ಮನೆ ಎ ಕ್ಲಾಸ್ ಆಗಬೇಕಲ್ಲ ಕೂಡ, ವೈಕುಂಠ ಇದ್ದ ಇರಬೇಕು ಮನೆಯೊಳಗೆ. ಇಂಥದ್ದಿಲ್ಲ ಅಂತಿಲ್ಲ, ಪ್ರತಿಯೊಂದರ ವ್ಯವಸ್ಥೆ ಆಗಬೇಕು. ಅದಷ್ಟಾಂತರ ಜನಗಳಿಗೆ, ಕೋಟ್ಯಂತರ ಜನಗಳಿಗೆ ಅಷ್ಟು ವ್ಯವಸ್ಥೆ ಆಗಿ, ಅಂತ ವ್ಯವಸ್ಥೆಯಲ್ಲಿ ಚೂರು ಲೋಪ ಆಗಬಾರದು. ಅದಿಷ್ಟು ದ್ರೌಪದಿಯ ಕೆಲಸ. ಇನ್ನೂ ಸ್ವಾರಸ್ಯವಾಗಿ ಹೇಳ್ತಾರೆ, ಅಷ್ಟು ಜನಗಳಲ್ಲಿ ಯತಿಗಳಲ್ಲಿ ಒಬ್ಬ ಯತಿ ಇದ್ರಂತೆ ಎಲ್ಲರಂತೆ ಅವರು ಬರ್ತಿದ್ರು, ಪ್ರತಿನಿತ್ಯ ಅವರು ಅಡಿಗೆ ಮಾಡ್ತಿದ್ರು ದ್ರೌಪದಿ ದೇವಿ. ಇನ್ನು ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ, ಸಣ್ಣಪುಟ್ಟ ಕೆಲಸ ಇದ್ರೆ ಅಡಿಗೆ ಇಟ್ಕೊಂಡ್ಬಿಡ್ತಾರೆ, ಪಾಪ ನಾವು ಮಹಾ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಮಹಾರಾಣಿ ಸ್ವಂತ ಕೈಲಿ ಅಡಿಗೆ ಮಾಡ್ತಿದ್ರಂತೆ. ಅಂಥ ಆಶ್ಚರ್ಯ. ಶಾಸ್ತ್ರ ಹೇಳುತ್ತದೆ, ಗಂಡಸಿಗೆ ಕೈ ಇರೋದು ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡಲಿಕ್ಕೆ, ಹೆಂಗಸರಿಗೆ ಕೈ ಇರೋದು ಆ ಪೂಜೆ ಮಾಡಿದ ದೇವರಿಗೆ ನೈವೇದ್ಯಕ್ಕೆ ಸಿದ್ಧ ಮಾಡಲಿಕ್ಕೆ. ಇವತ್ತು ಯಾರೋ ಮಾಡಿದ ನೈವೇದ್ಯನ ದೇವರಿಗೆ ಹೇಗಿಡ್ಲಕ್ಕಾಗುತ್ತೆ? ಯೋಚನೆ ಮಾಡಿ, ನಾವು ಕೈಯಾರ ನಮ್ಮ ದೇವರಿಗೆ ನಮ್ಮ ನೈವೇದ್ಯ ಆಗಬೇಕು ಅಂತ ಅಡಿಗೆ ಮಾಡಬೇಕು. ಅವರು ನಾನು ಕೈಯಿಂದ ನಾನು ಸಾಲಿಗ್ರಾಮ ಪೂಜೆ ಮಾಡಬೇಕು. ಆ ಸಾಲಿಗ್ರಾಮ ಹೇಗಿರುತ್ತೆ ಮುಟ್ ನೋಡಿದ್ರೆ ಗೊತ್ತಿರುತ್ತೆ, ಯಾರೋ ಮುಟ್ ನೋಡಿ ಗೊತ್ತಿರುತ್ತೆ ಹೇಗಿರುತ್ತೆ. ತಣ್ಣಗಿರುತ್ತೆ ಸಾಲಿಗ್ರಾಮ, ತಣ್ಣಗಿರುತ್ತೆ ಸಾಲಿಗ್ರಾಮ, ತಣ್ಣಗಿರುತ್ತೆ ಅಲ್ಲ, ಮುಟ್ಟಿದ್ರೆ ಮೈಯೆಲ್ಲ ತಣ್ಣಗಾಗುತ್ತೆ ಅಂದ್ರೆ ಸರಿ ಆಗುತ್ತೆ ಅಂತ ಅರ್ಥ ಅಲ್ಲ, ಮತ್ತೆ ಮೈಯೆಲ್ಲ ತಣ್ಣಗಾಗುತ್ತೆ ಅಂದ್ರೆ ದುಃಖ ಎಲ್ಲ ಹೋಗ್ಬಿಡುತ್ತೆ ಅಂತ. ಆರಾಮವಾದ ಜೀವನ, ದೇವ್ರ ಪೂಜೆ ಮಾಡಿ ಎದ್ದ ಅಂದ್ರೆ ಅವನಿಗೆ ಇವತ್ತಿಂದು ಸಣ್ಣಗಿದೆ ಅಂತ ಆಚಾರ್ಯ ಹೇಳ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಕೃಷಿಕೇ ಶಾಸ್ತ್ರನಾದೃತೆ. ದೇವರ ಪೂಜೆಯನ್ನು ಬಿಟ್ಟು ಇನ್ಯಾವುದು ನಿಮ್ಮನ್ನು ಪೂರ್ತಿ ಕಾಪಾಡಕ್ ಸಾಧ್ಯ ಇಲ್ಲ. ಧರ್ಮ ಬೇಕಾ, ಅರ್ಥ ಬೇಕಾ, ಕಾಮ ಬೇಕಾ, ಮೋಕ್ಷ ಬೇಕಾ, ಏನು ಬೇಕು ನಿಮಗೆ? ಕೂತಲ್ಲೇನೆ ಅತಿ ಕಡಿಮೆ ಖರ್ಚಿನೊಳಗೆ ಅತಿ ಹೆಚ್ಚು ಲಾಭ ಪಡ್ಕೊಳ್ತಕ್ಕಂತ ಒಂದೇ ಒಂದು ಅವಕಾಶ ಅಂದ್ರೆ ಭಗವಂತನ ಪೂಜೆಯೊಳಗೆ. ಅಷ್ಟು ಪೂಜೆ ಅವರು ಮಾಡಬೇಕು ಗಂಡಸರು. ಅಷ್ಟಕ್ಕೆ ನಡೆಯ ನೈವೇದ್ಯ ಮಾಡಬೇಕಲ್ಲ, ವ್ಯವಸ್ಥೆ ಆಗಬೇಕಲ್ಲ, ಇವರು ತಯಾರು ಮಾಡಬೇಕು. ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಹುಕ್ಯ ಕಿಲ ಪಾಂಡವಾಲಯೇ. ಆ ರೀತಿ ತಮ್ಮ ಕೈಯಿಂದ ಅವರು ಅಡಿಗೆ ಮಾಡಬೇಕು, ಭೀಮಸೇನೆ ನೈವೇದ್ಯ ಮಾಡಬೇಕು, ಅದರ ಇಷ್ಟರಕ್ಕೆ ಭಿಕ್ಷೆ ಹಾಕಬೇಕು. ಆ ರೀತಿ ಅಡಿಗೆ ಮಾಡಿ ಭಿಕ್ಷೆ ಹಾಕಿದಾಗ 10,000 ಸನ್ಯಾಸಿಗಳು ಬರ್ತಿದ್ರಲ್ಲ, ಅದರಲ್ಲಿ ಒಬ್ಬ ಸನ್ಯಾಸಿಗಳು ಆ ಊಟ ಮಾಡಿದರ ಪ್ರಭಾವ, ದ್ರೌಪದಿ ಕೈಯಿಂದ ಸಿದ್ಧವಾದ ಅನ್ನವನ್ನು ತಿಂದ ಪ್ರಭಾವದಿಂದ ಈ ಕಲಿಯುಗದಲ್ಲಿ ಅಚ್ಯುತ ಪ್ರೇಕ್ಷರಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಅವರ ಹತ್ರ ಮಧ್ವಾಚಾರ್ಯರು ಬಂದು ಅವರನ್ನು ಉದ್ಧಾರ ಮಾಡುತ್ತಾರೆ. ಅಂದ್ರೆ ಈ ಜನ್ಮ ಜನ್ಮಕ್ಕೂ ಬರುತ್ತೆ ಅಂತ, ಅವತ್ತು ತಿಂದ ಅನ್ನ ಯಾ ಕಾಪಾಡುತ್ತೆ ಲೆಕ್ಕ ಹಾಕಬೇಕು. ಅನ್ನದ ಫಿಸಿಕಲ್ ಫಾರ್ಮ್ ಹೋಗ್ಬಿಡುತ್ತೆ, ಅದರ ಒಂದು ಸ್ಪಿರಿಚುವಲ್ ಎಫೆಕ್ಟ್ ಮಾತ್ರ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಎಫೆಕ್ಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಒಳ್ಳೆ ಅನ್ನ ತಿಂದ್ರೆ ಒಳ್ಳೇದಕ್ಕೆ ಕಾರಣವಾಗ್ತಾನೆ ಇರುತ್ತೆ, ಕೆಟ್ಟ ಅನ್ನ ತಿಂದ್ರೆ ಕೆಟ್ಟದಕ್ಕೆ ಕಾರಣ ಆಗ್ತಾನೆ ಇರುತ್ತೆ. ದುರ್ಯೋಧನ ಒಂದು ಲೋಟ ಹಾಲು ಕೊಟ್ಟ ಅಶ್ವತ್ಥಾಮರಿಗೆ, 3 ತಾಸಿ ಜೀರ್ಣ ಆಯಿತು. ಯಶಸ್ವಿ ಜೀರ್ಣ 100 ವರ್ಷ ಬೇಕಾಯ್ತು, ಎಫೆಕ್ಟ್ ಹೋಗಲಕ್ಕೆ 100 ವರ್ಷ ಕಷ್ಟಪಡಬೇಕಾಯ್ತು ಅವರು. ಅಂತ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಶಾಶ್ವತ ಒಂದು ಉದ್ಧಾರ ಮಾಡುತ್ತದೆ, ಕೆಟ್ಟದ್ದು ನಾಶ ಮಾಡುತ್ತೆ. ದ್ರೌಪದಿ ವ್ಯವಸ್ಥೆ ಆಗಿತ್ತು. ಆಳು ಕಾಳಗೆಲ್ಲ ಇದ್ರಲ್ಲ, ಆಳುಗಳೆಲ್ಲ ಇದ್ರಲ್ಲ, ಅವ್ರು ಎಷ್ಟು ಜನ ಇದ್ರು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನಗಳಿಗೆ ಒಂದು ಕೊರತೆ ಆಗಬಾರಂತ ಹಾಕಿ ತಿಳ್ಕೊಂಡಿದ್ರು. ದ್ರೌಪದಿ ಮುಂದೆ ಹೇಳ್ತಾರೆ, ನನಗೆ ನನ್ನ ಮನೆ ಆಳುಕಾಲಗಳು ಎಷ್ಟು ಜನ ಇದ್ದಾರೆ ಅವರೆಲ್ಲರ ಹೆಸರು ನನಗೆ ಗೊತ್ತು ಅಂತ ಹೇಳ್ತಿದ್ರು. ಇವತ್ತು ಏನಾದ್ರು ಕ್ಲಾಸಲ್ಲಿ 40 ಸ್ಟೂಡೆಂಟ್ಸ್ ಇರ್ತಾರಲ್ಲ ಮೇಸ್ಟ್ರಿಗೆ, ಇವತ್ತು ಅಟೆಂಡೆನ್ಸ್ ಹಾಕಿ 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 ಬಳಸೋದು ಕೊರೆ ಆದ್ರೂ ಬೈಪಾಟ್ ಆಗಿರೋದಿಲ್ಲ ಅವೆಲ್ಲ ಕೂಡ. ನಿನ್ನ ಹೆಸರು ಏನು ಬಿಟ್ಟಿದ್ರೆ ಪ್ರಾಕ್ಸಲ್ ಹೋಗ್ಬಿಡ್ತೇನೆ ನಾವನ್ನು ಬಿಟ್ಟುಬಿಟ್ಟು. ಅಷ್ಟೊತ್ತಿನಲ್ಲಿ 40 ಜನ ವಿದ್ಯಾರ್ಥಿ ಹೆಸರು ಜಾಪಕ ಇರೋದಿಲ್ಲ, ಲಕ್ಷಾಂತರ ಜನ ಕೋಟ್ಯಂತರ ಜನ ಇದ್ದಾರೆ ಆಳಕಾಳು. ಸರ್ಕಾರಿ ನೌಕರಿ ಎಷ್ಟನೇ ಇದೆ ಲೆಕ್ಕ ಹಾಕಿ ಇವತ್ತು ನಮಗೇನೆ? ಲಕ್ಷಾಂತರ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಲಕ್ಷಾಂತರ ಇದ್ದಾರೆ. ಅವರು ಚಕ್ರವರ್ತಿಗಳು, ಕೋಟ್ಯಂತರ ಆಳಕಾಳುಗಳಿದ್ದಾರೆ. ಅವ್ರ ಹೆಸರು ಬೈ ನೇಮ್ ನನಗೆ ಗೊತ್ತು ಅಂತ ಹೇಳಿದ್ರು ದ್ರೌಪದಿ. ಅವ್ರು ದ್ರೌಪದಿ ತಾವೇ ಮಾತಾಡ್ತಾನಾಗ ಎಲ್ಲರ ಹೆಸರು ಸಮೇತ ನನಗೆ ಗೊತ್ತು, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಗೊತ್ತು, ಅವ್ರ ಸಮಸ್ಯೆಗಳು ಏನು ಗೊತ್ತು, ಅದೆಲ್ಲ ಪರಿಹಾರ ನಾನು ಮಾಡ್ತೇನೆ ಅಂತ ಹೇಳಿದ್ದ. ಬಹುಶಃ ವಿಶ್ವದಲ್ಲಿ ಇಂಥ ಖ್ಯಾತಿ ಯಾರಿಗೂ ಇಲ್ಲ, ದ್ರೌಪದಿ ದೇವಿಗೆ ಮಾತ್ರ ಇರತಕ್ಕಂಥ ಖ್ಯಾತಿ. ಜೀವಕೋಟಿಯಲ್ಲಿ ಜೀವೋತ್ತಮರು ಅವರು ಹೇಗೋ, ಭೀಮಾ ಹನುಮಂತ ಹೇಗೋ ಇವರು ಹಾಕಿ, ಅಂಥ ಪರಿಪೂರ್ಣತೆ ಅಂದ್ರೆ ಪರಿಪೂರ್ಣತೆ. ನಾವೇ ಸ್ವಲ್ಪ ಸಿಟ್ಟು ಬರತ್ತೆ, ಇಷ್ಟೆಲ್ಲ ನಮ್ಲೆ ಕೊಡ್ರಿ ಸಾಧ್ಯ ಇಲ್ಲ, ಅದು ಹೇಗೆ ಸಾಧ್ಯ ಅಂತ ನಮಗೆ. ಅಷ್ಟೇ ಹೆಸರು ಏನೇ ಹೇಳ್ಬಿಡ್ರು, ಪಾಪ ದುರ್ಯೋಧನ ರುದ್ರಾಷ್ಟ್ರ ಧೃತರಾಷ್ಟ್ರನಿಗೆ ಆ 100 ಜನ ಮಕ್ಕಳ ಹೆಸರು ಜ್ಞಾಪಕ ಇಲ್ಲ, ಪಾಪ 100 ಜನ ಯುಟ್ ಅಟೆಂಡೆನ್ಸ್ ತಗೋತಾ ಇರಬೇಕಷ್ಟೇ ಅವರು. ಆದ್ರೆ ಹೆಸರು ಇಟ್ಕೊಳ್ಳೋ ಯೋಗ್ಯತೆ ಯಾರಿಗಿರಲಿಲ್ಲ ಬಿಡಿ, ಇಟ್ಟು ಬರ್ತರು ಅಷ್ಟೇ, ಏನು ಪ್ರಯೋಜನ ಇಲ್ಲ ಅವ್ರ ಹೆಸರಿನಿಂದ. ಅವ್ರು ಬದುಕಿದ್ದು ಮಾಡಿದ್ದು ಅಷ್ಟರಲ್ಲೇ ಇತ್ತು, ಇಷ್ಟು ಕೋಟಿ ಜನ ಹೆಸರು ಹೇಗೆ ಜ್ಞಾಪಕ ಇರ್ತಿತ್ತು, ಹೇಗೆ ಸಾಧ್ಯ ಇದು ನಿಮಗೆ ಗೊತ್ತಿಲ್ಲ. ದ್ರೌಪದಿ ಯಾರು ಹೇಳಿ ನೋಡೋಣ, ಸಾಕ್ಷಾತ್ ಭಾರತೀ ದೇವಿ, ಮುಂದಿನ ಸರಸ್ವತಿ ದೇವಿಯವರು. ಸರಸ್ವತಿ ದೇವಿ ಒಲಗ್ರೆ ವಿದ್ಯೆ ಬರುತ್ತೆ ಅಂದ್ರೆ ಸರಸ್ವತಿ ನಮರು ಎಷ್ಟಿರ್ಬೇಕು ಲೆಕ್ಕ ಹಾಕಿ ನೋಡೋಣ. ಅವರ ಜ್ಞಾನ ಎಷ್ಟಿರಬೇಕು, ಅವ್ರ ಜ್ಞಾಪಕ ಶಕ್ತಿ ಎಷ್ಟಿರಬೇಕು. ಅವರ 8 ಜನಗಳಲ್ಲ, ವಿಶ್ವದ ಪ್ರತಿಯೊಬ್ಬ ಜನರ ಇತಿಹಾಸ ಅವರಿಗೆ ಗೊತ್ತು. ಆಳುಕಾಳುಗಳ ಇತಿಹಾಸ ಅಲ್ಲ, ಚತುರವದನರ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರಕೃತಿಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ, ನೆಲೆಸು ನೀ ಮದ್ವದನ ಸದನದಲ್ಲಿ. ಇದನ್ನೆಲ್ಲ ಕೇಳಿ ಆ ಶ್ಲೋಕ ಹೇಳ್ಕೊಳ್ಳೋ ಖುಷಿ ಆಗ್ತದ. ಇಷ್ಟೆಲ್ಲ ಭಾರತದ ಕಥೆ ಕೇಳಿದ ಮೇಲೆ ಕೃತಿರಮಣ ಪ್ರದ್ಯುಮ್ನ ನಂದನೆ, ಚಿತರ ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ, ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಆ ಎರಡು ಪದ್ಯ ಹೇಳ್ಬೇಕಾದ ದ್ರೌಪದಿ ಪಾತ್ರ ಪೂರ್ತಿ ತಲೆಯಲ್ಲಿ ಇದ್ರೆ ಒಳ್ಳೆ ಭಕ್ತಿಯಿಂದ ಎರಡು ಪದ್ಯ ಹೇಳೋದಕ್ಕೆ ಬರುತ್ತೆ. ಅಂತ ಅತ್ಯದ್ಭುತವಾದ ಜ್ಞಾನ ಅವರದು. 8 ಜನಕ್ಕೊಂದು ಚೂರು ತೊಂದರೆ ಆಗಬಾರದು, ಹಾಗೆ ನೋಡ್ಕೋತಾ ಇದ್ದೇನೆ ಅಂತ ಮುಂದೆ ದ್ರೌಪದಿ ಹೇಳೋ ಪ್ರಸಂಗ ಬರ್ತದೆ. ಅಷ್ಟು ಭೃತ್ಯರ ರಕ್ಷಣೆ, ಅಷ್ಟು ಕೋಶದ ವ್ಯಯ, ಅಷ್ಟು ನನ್ನ ಮಾಡಗಳ ಜೊತೆಗೆ ಅಂತಃಪುರದ ಎಲ್ಲಾ ಸ್ತ್ರೀಯರಿಗೂ ಕೂಡ ಧರ್ಮ ಶಿಕ್ಷಣ ಮಾಡಬೇಕು. ಧರ್ಮ ಶಿಕ್ಷಣವನ್ನು ಮಾಡ್ತಾ ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಭೀಮಸೇನ ಗಂಡಸರಿ ಮಾಡ್ತಾ ಇದ್ರೆ ಸ್ತ್ರೀಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದವು ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಹರೇರ್ ಧರ್ಮ ನಿದರ್ಶನೀಚ. ಸ್ವತಃ ತಾನೇ ಧರ್ಮಕ್ಕೆ ಮಾಡಲಿ, ಹೇಗೆ ಧರ್ಮಾಚರಣೆ ಮಾಡಬೇಕು ಅನ್ನೋದು ದ್ರೌಪದಿ ದೇವಿ ತಾನು ದೃಷ್ಟಾಂತವಾಗಿ ನಿಂತು ಮಾಡಿಸ್ತಾ ಇದ್ರೆ. ಇದನ್ನ ಕಥೆ ಕೇಳಿದ್ರೆ ನಮ್ಮ ಜನಕ್ಕೆ ಗೊತ್ತಾಗ ಇರೋ ಒಂದು ಒಬ್ಬ ಕೆಲಸದವಳಿರ್ತಾಳೆ, ತಿಂಗ್ಳಿಗೊಂಡು ಬರ್ಲಾಗ್ತಾ ಇರ್ತಾಳೆ, ಮೇಂಟೈನ್ ಮಾಡಕ್ ಆಗೋದಿಲ್ಲ ಅವಳು. ಅದು ಇಲ್ಲೋ ಇದೋ ಇಲ್ಲೋ ತಿಳಿದು ಗಲಾಟೆ ಸರಿಯಾಗಿ ಬರೋದಿಲ್ಲ, ಈ ಪದ್ಧತಿ ಕೇಳಿಬಿಟ್ರೆ ಅಸಹ್ಯ ಅನಿಸ್ಬಿಡ್ಬೇಕು. ಒಬ್ಬೊಬ್ಬರು ಕೆಲಸಗಾರ ನಿಭಾಯಿಸ್ಲಿಕ್ಕೆ ಆಗೋದಿಲ್ವಲ್ಲ, ಕೋಟಿ ಕೋಟಿ ಜನಗಳನ್ನ ಹೇಗೆ ನಿಭಾಯಿಸ್ತಾ ಇದ್ರು. ಅದಕ್ಕೆ ನಾಲೆಡ್ಜ್ ಬೇಕು, ಇನ್ನೊಂದು ಕೆಪಾಸಿಟಿ ಬೇಕು. ನಾಲೆಡ್ಜ್ ಇದ್ದವರೇ ಕೆಲಸ ಮಾಡಕ್ ಆಗೋದಿಲ್ಲ, ಸಾಮರ್ಥ್ಯ ಬೇಕು. ಸಾಮರ್ಥ್ಯ ಅಂದ್ರೆ ನಾಲೆಡ್ಜ್ ಇರೋದಿಲ್ಲ, ಎರಡೂ ಬೇಕು ಅಂತ ಹೇಳಿದ್ರೆ ಶ್ರೀಕೋಟಿಯ ದೊಡ್ಡ ಒಂದು ಅತ್ಯಂತ ಭೂಷಣಪ್ರಾಯದ ವ್ಯಕ್ತಿತ್ವ ದ್ರೌಪದಿ ದೇವಿ. ಆದ್ರಿಂದಲೇ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕರಾಚರಂ ಅಂತ ಹೇಳೋದು. ಅದಕ್ಕೋಸ್ಕರ ಇದು ಅರ್ಜುನ ಏನ್ ಮಾಡ್ತಾ ಇದ್ದ ಅಂತ ಮುಂದಿನ ಪ್ರಶ್ನೆ. ಅರ್ಜುನ ಏನ್ ಮಾಡ್ತಾ ಇದ್ದ ಅಂದ್ರೆ ಭೀಭತ್ಸುರಾಸಿ ಪರರಾಷ್ಟ್ರ ಮರ್ದಾರೆ, ಬೇರೆ ದೇಶಗಳ ಮೇಲೆ ದಂಡೆತ್ತಿ ಹೋಗಿ ಯುದ್ಧ ಮಾಡಿ ಬರೋದು ಅರ್ಜುನ ಕೆಲಸ ಆಗಿತ್ತು. ಸ್ವರಾಷ್ಟ್ರ ರಕ್ಷಣೆ ಭೀಮಸೇನ ಕೆಲಸ, ಪರರಾಷ್ಟ್ರ ರಕ್ಷಣೆ ಪರರಾಷ್ಟ್ರವನ್ನು ಅಟ್ಯಾಕ್ ಮಾಡೋದು ಅರ್ಜುನನ ರಕ್ಷಣ ರಕ್ಷಣೆ ಈ ಕೆಲಸ ಆಗಿತ್ತಂತ. ವಿಶೇಷತಃ ಆದರೆ ಅರ್ಜುನಿಗೆ ಎಲ್ಲರಿಗೆಲ್ಲ ಕಾಕ್ತಿದ್ದಿಲ್ವಂತ. ತೀರ ಅನಿಯಮ್ಯಾಂಸು ಜರಾಸುತಾದೀನ್, ಜರಾಸಂಧ ಶಿಶುಪಾಲ ಅವ್ರನ್ನ ಹೋಗ್ಬೇಕಾದ್ರೆ ಭೀಮಸೇನ ತಾನು ಹೋಗ್ಬಿಡ್ತಾ ಇದ್ದ, ಉಳಿದವರು ತೊಗೊಂಡು ಅರ್ಜುನ ಹೋಗ್ತಾ ಇದ್ದ. ಅದೊಂದು ಸುಲಭ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ರು. ನಕುಲ ಏನ್ ಮಾಡ್ತಾ ಇದ್ದ ಅಂತ ಮುಂದಿನ ಪ್ರಶ್ನೆ. ನಕುಲ ಏನ್ ಮಾಡ್ತಾ ಇದ್ದ ಅಂದ್ರೆ ಆತ ಮುಖ್ಯವಾಗಿ ಇಡೀ ಜನಗಳ ಆಳು ಕಾಳುಗಳಿದ್ರಲ್ಲ ಅದು ಸಂಬಳ ಕೊಡಕ್ಕೆ ಪಟವಾಡೆ ಆತನ ಕೆಲಸ. ನಕುಲ ಸಹ ವೇತನದಷ್ಟು ಆಸೀತ್ ಅಂತ ಹೇಳಿ ವೇತನ ಕೊಡತಕ್ಕಂಥ ಕೆಲಸ ಆತನದು. ಸಹದೇವ ಏನ್ ಮಾಡ್ತಿದ್ದ ಅಂದ್ರೆ ಧರ್ಮರಾಜನ ಹಿಂದೆ ಖಡ್ಗಪಾನಿಯಾಗಿ ಅಂಗರಕ್ಷಕರ ಓಡಾಡ್ತಾ ಇದ್ದ. ಸಹದೇವರ ಅಂಗರಕ್ಷಕರು ಯಾವಾಗಲೂ ಧರ್ಮರಾಜನ ಹಿಂದೆ ಇರಬೇಕು, ಸೆಕ್ಯೂರಿಟಿ ಯಾರ್ಯಾರಿಗೆ ಕೊಟ್ಬಿಡ್ತಾರಲ್ಲ ಅವರೇ ಶೂಟ್ ಮಾಡ್ಬಿಡ್ತಾನೆ ಒಂದ್ ದಿವಸ. ಆದ್ರೆ ಅವರ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದ್ರೆ ಸ್ವಂತ ತಮ್ಮ ರಕ್ಷಣೆ ಮಾಡಬೇಕು, ಸ್ವಂತ ತಮ್ಮ ರಕ್ಷಣೆ ಮಾಡಬೇಕು, ಸದಾ ಆತನ ಹಿಂದೆ ಓಡಾಡ್ತಾ ಇರಬೇಕು, ಉಳಿದ ಕೆಲಸಗಳನ್ನು ಹಂಚಿಕೊಳ್ತಾ ಇತ್ತು. ಈ ವ್ಯವಸ್ಥೆಯಲ್ಲಿ ಪಾಂಡವರ ರಾಜ್ಯ ಎಷ್ಟು ಚೆನ್ನಾಗಿತ್ತು ಅಂತ ಕೇಳಿದ್ರೆ ಆಚಾರ್ಯ ಒಂದು ಮಾತನ್ನು ಹೇಳುತ್ತಾರೆ, ಅದು ಕೃತಯುಗ ಯುದ್ಧ ಆಗಿತ್ತು ಅಂತ ಹೇಳಿದ್ದಾರೆ. ಕಲಿ ಬೇರೆ ದೃಷ್ಟಾಂತ ಕೊಂಡೇ ಬರೋದಿಲ್ಲ, ಅದು ದ್ವಾಪರಯುಗದ ಕೊನೆಯ ಕಾಲ, ಹೆಚ್ಚು ಕಡಿಮೆ ಕಲಿ ಹತ್ರ ಬರ್ತಾ ಇದೆ ಅಂತ ಕಾಲ. ವಾತಾವರಣ ಹೇಗಿತ್ತು ಅಂತ ಕೇಳಿದ್ರೆ ಕೃತಯುಗದ ವಾತಾವರಣವಿತ್ತು. ಅದು ಕಂಪೇರ್ ಮಾಡ್ತಕ್ಕಂಥ ಒಂದೇ ಒಂದು ರಾಜ್ಯ ಆಗಿದ್ದು ರಾಮರಾಜ್ಯ ಒಂದೇ. ರಾಮರಾಜ್ಯ ಅಂದ್ರೆ ನೆಕ್ಸ್ಟ್ ರಾಜ್ಯ ಪಾಂಡವ ರಾಜ್ಯವೇನೆ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್, ಒಂದು ಚೂರು ಮನಸ್ಸಿಗೆ ನೋವಾಗೋ ಪ್ರಸಂಗನೇ ಇಲ್ಲ. ಯಾರು ಹಸಿವೊತ್ತು ಹತ್ತರಿದ್ದಾರೆ, ಯಾರು ಹಸಿವೊತ್ತಿರಲಿಲ್ವಂತೆ. ಯಾವಾಗಲೂ ಅವರು ಭದ್ರವಾದ ವ್ಯವಸ್ಥೆ, ದುಃಖ ಹೆಸರಿಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ವ್ಯಥೆ ಇಲ್ಲ, ಯಾರೂ ಇಲ್ಲ. ರಾಮರಾಜ್ಯ ವರ್ಣನೆ ಮಾಡ್ತಾರೆ, ದೊಡ್ಡವರು ಬದುಕಿದ್ದಾಗ ಚಿಕ್ಕವರು ಸಾಯ್ತಿದ್ದಿಲ್ಲ ಅಂತ ಹೇಳ್ತಾರೆ. ಅದು ಭಾರಿ ವಿಶೇಷ. ದೊಡ್ಡವರು ಬದುಕಿದ್ದ ಬ್ರಾಹ್ಮಣ ಮಗ ಬರ್ತಾನೆ ನೋಡಿ, ಬ್ರಾಹ್ಮಣ ಬರ್ತಾನೆ, ಮಗ ಹೇಗೆ ಸತ್ತವರು ಅಂತ ರಾಮದೇವರನ್ನ ಕೇಳ್ತಾನೆ. ಅದು ಅಕ್ರಮ. ಅದು ಒಂದು ಸೀನಿಯಾರಿಟಿ ಇದ್ದಾಗ ದೊಡ್ಡವರು ಮೊದಲು ರಿಟೈರ್ ಆಗಿ ಆಮೇಲೆ ತಾನೇ ದಿವಸ ಜೀವನ ರಿಟೈರ್ ಆಗಬೇಕು. ಸರ್ಕಾರದ ಪದ್ಧತಿ ಮೊದಲು ಸೀನಿಯರ್ ರಿಟೈರ್ ಆಗ್ತಾನೆ, ಸರ್ವಿಸ್ ಹೆಚ್ಚಾದವನು ಆದ ನಿವನಾಗ್ತಾನೆ. ಇದು ಸರ್ಕಾರ ವ್ಯವಸ್ಥೆ ಅಷ್ಟೇ, ಸಂಸಾರದಲ್ಲಿ ವ್ಯವಸ್ಥೆ ಇಲ್ಲ. ಇವತ್ತು ರಾಮರಾಜ್ಯದಲ್ಲಿ ಭೀಮರಾಜ್ಯದೊಳಗೆ ಆ ಕ್ರಮದಲ್ಲಿ ಸಾವು ಬರ್ತಿತ್ತು. ಅಲ್ಲಿ ವಿಧುರರೇ ಇದ್ದಿಲ್ವಂತೆ, ವಿಧವೆಯರೂ ಇದ್ದಿಲ್ವಂತೆ. ಅವರ ಆಡಳಿತದಲ್ಲಿ ವಿಧುರರಿಲ್ಲ, ವಿಧವೆಯರಿಲ್ಲ, ರೋಗಿಗಳಿಲ್ಲ, ದುಃಖಿಗಳಿಲ್ಲ ಅಂತ ಒಂದು ಪರಿಶುದ್ಧವಾದ ರಾಜ್ಯಾಡಳಿತವನ್ನು ಕೊಟ್ಟರು. ಅವರ ರಾಜ್ಯದ ಪ್ರಸಂಗದೊಳಗೆ ಸೇನಾಧಿಪತಿ ಯಾರಾಗಿದ್ರು ಅಂತ ಕೇಳಿದ್ರೆ ಹೇಳ್ತಾರೆ, ನಮಗೆ ಆಶ್ಚರ್ಯವಾಗ್ತದಾಗ ದುಷ್ಟದ್ಯುಮ್ನ ಆಗಿದ್ದ ಅಂತ ಹೇಳಿದ್ದಾರೆ. ನಮಗೆ ಗೀತೆ ಕಾಲಕ್ಕೆ ಕೇಳಿರ್ತೇವೆ, ದುಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ ಹೇಳಿ. ಅವತ್ತಾಗಿದ್ದಲ್ಲಾತ, ಮೊದಲಿಂದ ಸೇನಾಧಿಪತಿನೇ ಅವರಿಗೆ. ದುಷ್ಟದ್ಯುಮ್ನ ದ್ರೌಪದಿ ದೇವಿ ಅಣ್ಣ ಹಂಚಿಕೊಂಡ ವ್ಯಕ್ತಿ ಯಾವಾಗಲೂ ಪಾಂಡವರ ಸೇನಾಧಿಪತಿ. ಆತ ಹುಟ್ಟಿದ್ದು ದ್ರುಪದರಾಜರ ಮಗನಾಗಿ, ಎಲ್ಲ ಇರೋ ಜೊತೆ ಪಾಂಡವರ ಜೊತೆಗೇನೆ ಇಲ್ಲಿ ಸೇನಾಧಿಪತಿಯಾಗಿ ಕೆಲಸ ನಡೆಸ್ತಾ ಇದ್ದಾನೆ. ಇಲ್ಲೂ ಸೇನಾಧಿಪತಿ, ಅಲ್ಲೂ ಸೇನಾಧಿಪತಿ. ಅಲ್ಲಿ ಭೀಷ್ಮರು ಚೇಂಜ್ ಆಗ್ತಾರೆ, ದ್ರೋಣರು ಬರ್ತಾರೆ, ಕರ್ಣ ಬರ್ತಾರೆ, ಪಾಂಡವರುಗಳಿಗೆ ಚೇಂಜ್ ಆಗೋದಿಲ್ಲ. ದುಷ್ಟದ್ಯುಮ್ನ ಒಬ್ಬನೇನೆ, ಮೊದಲಿಂದ ಕೊನೆಯವರು ಒಬ್ಬನೇ ಸೇನಾಧಿಪತಿ ಪಾಂಡವರಿಗೆ. ಅಂತ ಸುವ್ಯವಸ್ಥಿತವಾದಂತಹ ಜೀವನ ಅವರು. ಈ ಮಧ್ಯೆ ಸ್ವಲ್ಪ ದಿವಸ ಆದ ಮೇಲೆ ಧರ್ಮರಾಜ ಇನ್ನೊಂದು ಮದುವೆ ಆದನಂತೆ. ಅದನ್ನು ಯಾರೂ ಕೇಳಿರೋದಿಲ್ಲ. ಒಬ್ಬ ಒಂದು ಮದುವೆ ಕೇಳಿರೋದ್ರೆ ಜ್ಞಾನ ಕಡಿಮೆ. ಧರ್ಮರಾಜನಿಗೆ ಸರಿಯಾಗಿ ಶ್ಯಾಮಲಾದೇವಿ ಪತ್ನಿಯಾಗಿದ್ದು ದ್ರೌಪದಿ ದೇಹದಲ್ಲಿ ಎಂಬುದೇ ಜನಕ್ಕೆ ಗೊತ್ತಿರೋದಿಲ್ಲ. ಇನ್ನೊಬ್ಬಳು ಮದುವೆ ಆಗ್ತಾನೆ ಧರ್ಮರಾಜ, ಅವನ ಹೆಸರು ದೇವಕಿ ಅಂತ ಅವಳ ಹೆಸರು. ಕೃಷ್ಣನ ತಾಯಿ ದೇವಕಿ ಬೇರೆ, ಈ ದೇವಕಿ ಬೇರೆ, ಹೆಸರು ಒಂದೇ, ವ್ಯಕ್ತಿಗಳು ಬೇರೆ. ಈ ದೇವಕಿ ಯಾರ ಮಗಳು ಅಂದ್ರೆ ಶಿಶುಪಾಲ ಪುತ್ರೀಂ ಗುಣಾಢ್ಯಾಂ ಅಂತ ಹೇಳಿದ್ದಾರೆ. ಶಿಶುಪಾಲನ ಮಗಳು ಅವಳು, ಶಿಶುಪಾಲನ ಮಗಳು ದೇವಕಿ ಅಂತ ಹೇಳಿ ಅವಳನ್ನು ಧರ್ಮರಾಜ ಮದುವೆ ಆಗ್ತಾ ಇದ್ದಾರೆ. ಅವರಿಗೊಬ್ಬ ಮಗನು ಹುಡ್ತಾನೆ. ಅವನಿಗೆ ವಿಶೇಷ ಸುಹೋತ್ರ ಅಂತ ಅವನ ಹೆಸರು. ಸುಹೋತ್ರ ಅವನು ಯಾರು ಅಂದ್ರೆ ಯಮದೇವರು ಧರ್ಮರಾಜ, ರತಿ ಶ್ಯಾಮಲಾದೇವಿನೇ ಆ ದೇವಕಿ. ದ್ರೌಪದಿ ದೇಹದಲ್ಲಿ ಆವೇಶ ಇತ್ತಲ್ಲ, ಇಲ್ಲಿ ಪೂರ್ಣ ಅವಳೆ ಹುಟ್ಟು ಬಂದ್ಬಿಟ್ಟಿದ್ದಾರೆ. ದೇವಕಿ ಅಂದ್ರೆ ಸಾಕ್ಷಾತ್ ಶ್ಯಾಮಲಾದೇವಿನೇ. ಹಾಗೂ ಕೃಷ್ಣನ ತಾಯಿ ದೇವಕಿ ಅದಿತಿ ದೇವಿಯಾಗಿ, ಅದಿತಿ ಅಲ್ಲಿ ಹುಟ್ಟು ಬಂದಿರ್ತಾಳೆ. ಕೃಷ್ಣನ ತಾಯಿಯಾಗಿ ವಸುದೇವನ ಹೆಂಡತಿಯಾಗಿರ್ತಾಳೆ. ಇಲ್ಲಿ ಈ ದೇವಕಿ ಶ್ಯಾಮಲಾದೇವಿ. ಇವರಿಬ್ಬರು ಗಂಡ ಹೆಂಡತಿಯಾದರು, ಯಮ ಮತ್ತು ಆ ಶ್ಯಾಮಲಾದೇವಿ. ಹುಟ್ಟು ಬಂದ ಮಗ ಯಾರು ಗೊತ್ತೇನು? ಚಿತ್ರಗುಪ್ತ ಮಗನಾಗಿ ಹುಟ್ಟು ಬಂದ. ಗೊತ್ತಲ್ಲ, ಯಮದೇವರ ಲೇಖಕ ಆತ ಸ್ಟೆನೋ ಅಂತ ಹೇಳಿದ್ರೆ ಚಿತ್ರಗುಪ್ತನೆ. ಎಲ್ಲ ಲೆಕ್ಕಪತ್ರ ಇಟ್ಕೊಂಡಿರ್ತಾನ. ನಮಗೆ ನೆನಪಾಗೋದು ಊಟಕ್ಕೆ ಕೂತ ಚಿತ್ರಾಯರ್ಮ ಚಿತ್ರಗುಪ್ತ ಆಯರ್ಮ ಅಂತ ಹೇಳ್ತಾನಲ್ಲ. ಇಲ್ಲಿ ಊಟ ಮಾಡೋ ಸರಿಯಾಗಿ ಮಾಡಿದ್ರು, ಟೇಬಲ್ ಮಿಸ್ ಅದೂ ಇಲ್ಲ. ಕೊನೆ ಪಕ್ಷ ಚಿತ್ರಾಯರ್ಮ ಚಿತ್ರಗುಪ್ತ ಆಯರ್ಮ ಇಲ್ಲ. ಅಷ್ಟಕ್ಕಾದ್ರೂ ಸರಿಯಾಗಿ ಊಟ ಮಾಡೋದು ಕಲಿಬೇಕು. ನಾವು ಅಕೌಂಟ್ ಮೇಂಟೈನ್ ಮಾಡೋದೇ ಆತ ಪಾಪ. ನಮ್ಮ ಪುಣ್ಯಪಾಪದ ಅಕೌಂಟ್ ಎಲ್ಲ ಮೇಂಟೈನ್ ಮಾಡೋದೇ ಚಿತ್ರಗುಪ್ತ. ಸರಿಯಾಗಿ ದಿವಸ ಆಹುತಿ ಇಡ್ತಾ ಇದ್ರೆ ಸರಿ ಲೆಕ್ಕ ಇಟ್ಕೊಂಡಿರ್ತಾರೋ. ಇಲ್ಲದೆ ಹೋದ್ರೆ ಅದನ್ನೇ ಇಟ್ಟಿಲ್ಲ, ಆತರ್ಪಾಲೇ ಕೊಟ್ಟಿಲ್ಲ ಅಂತ. ನಾವು ಕೊಡೋದು ಎಷ್ಟು ಬಹಳ ಇಷ್ಟೇ. ಚಿತ್ರಾಯರ್ಮ ಚಿತ್ರಗುಪ್ತಾಯರ್ಮ ಅಂತ ಏನ್ ಕೊಡ್ತೇವೆ, ಸಾಕ್ಷಾತ್ ಯಮದೇವರ ಲೇಖಕ ಆಚಾರ್ಯ ಬರೀತಾರೆ. ಯಹ ಪೂರ್ವಂ ಸುಲೇಖ, ಆತನ ಕೆಲಸ ಯಮದೇವರ ಬಳಿಯೇ ಇದ್ದು ಎಲ್ಲ ಲೆಕ್ಕಪತ್ರಗಳನ್ನು, ಎಲ್ಲಾ ದೇವರ ಲೆಕ್ಕಪತ್ರವನ್ನ ಮೇಂಟೈನ್ ಮಾಡತಕ್ಕಂತ ಕೆಲಸ. ಆತ ಮಗನಾಗಿ ಹುಟ್ಟಿ ಬಂದ, ಸುಹೋತ್ರ ಅಂತ ಆತನ ಹೆಸರು. ಹೀಗೆಲ್ಲ ಸಂಸಾರ ಬೆಳೀತಾ ಹೀಗಿದ್ದ ಕಾಲಕ್ಕೆ ಮುಂದೆ ಭೀಮಸೇನ ಕಲ್ಯಾಣ ಆಗಬೇಕು. ಸೊತ್ತಾಗಿಬಿಟ್ಟಿದೆ, ಇವತ್ತಾಗೋದಿಲ್ಲ. ನಾಳೆ ದಿವಸ ಭೀಮಸೇನ ಅತ್ಯದ್ಭುತವಾದ ಮತ್ತೊಂದು ಕಲ್ಯಾಣ. ಅದನ್ನು ಸಾಮಾನ್ಯವಾಗಿ 190 ಪಾಲು ಜನ ಯಾರು ತಾತ್ಪರ್ಯ ಕೇಳಿರೋದಿಲ್ಲ. ಅವರು ಮಹಾಭಾರತ ಯಾರು ಕೇಳಿದ್ರೆ ಅವರಿಗೆ ಎಂದೂ ಗೊತ್ತಾಗೋದಿಲ್ಲ. ಈ ಪಂಪ ಭಾರತ ಕುಮಾರದಾಸ ಭಾರತ ಓದಿದವರಿಗೆ ಅದರ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಮತ್ತೆ ಅತ್ಯದ್ಭುತವಾದ ವಿವಾಹ ನಡೀತಾ ಇದೆ, ಅದೇನು ಎಂಬುದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತು ಒಂದೆರಡು ಪ್ರಕಟಣೆ ಉಂಟು. ಇವತ್ತಿನ ಸೇವಾಕರ್ತರಾಗಿ ಪ್ರಸಾದ ವಿನಿಯೋಗಕ್ಕೋಸ್ಕರ ಶ್ರೀಮತಿ ಪದ್ಮಿನಿ ಅನ್ನೋರು ತಮ್ಮ ಹುಟ್ಟಿದ ಹಬ್ಬದ ನಿಮಿತ್ತ ಪ್ರಾಯೋಜಕರಾಗಿದ್ದಾರೆ ಅಂತ ಹೇಳಿ ಶ್ರೀ ಗುರುರಾಜ್ ಅವರು ತಿಳಿಸಿದರು. ಅದು ಒಂದು ಅವರಿಗೆ ಧನ್ಯವಾದಗಳು. ಎರಡನೇದಾಗಿ ಮಾಧ್ಯ ಸಮಾಚಾರ ಪತ್ರಿಕೆ ಎನ್ನ ಶ್ರೀ ರಾಧಾಕೃಷ್ಣ ಅವರು ನಡೆಸ್ತಾ ಬಂದು ಅನೇಕ ನಡೆಸ್ತಾ ಬಂದಿದ್ದಾರೆ. ಅವರು ಇತ್ತೀಚೆಗೆ ಹೊಸ ರೂಪದಲ್ಲಿ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ. ಅದರ ಆ ಪತ್ರಿಕೆಯನ್ನ ಅನೇಕ ಚಂದಾದಾರರಾಗಬೇಕು ಅಂತ ಹೇಳಿ ಪತ್ರಿಕೆ ಉಳಿಯೋದು ಭಾರಿ ಕಷ್ಟ, ಚಂದಾದಾರರೇ ಅದಕ್ಕೆ ಜೀವಾಳ, ಪ್ರಯತ್ನ ಮಾಡುತ್ತಿದ್ದಾರೆ. ಅದಕ್ಕೊಂದು ಚಂದಾದಾರರಾಗತಕ್ಕಂಥವರಿಗೊಂದು ಹೊಸ ಕಾಣಿಕೆ ಎಂಬ ರೀತಿಯಲ್ಲಿ ಒಂದು ಗ್ರಂಥವನ್ನು ಹಾಗೆ ಕೊಡ್ತಾ ಇದ್ದಾರೆ. ಅವರು ಸದ್ವಿಚಾರ ಅಂತ ಒಂದು ಪುಸ್ತಕವನ್ನ ನಮ್ಮ ವ್ಯಾಸಬದ್ಧ ಸೇವಾ ಪ್ರತಿಷ್ಠಾನದಿಂದ ಸಂಸ್ಕೃತದಲ್ಲಿ ಸರ್ವಮರು ಪ್ರಕಟವಾದಾಗ 3 ದಿವಸಗಳ ಕಾರ್ಯಕ್ರಮ ನಡೆಯಿತು. ಭಾರಿ ವೈಭವದಿಂದ ಕಾರ್ಯಕ್ರಮ ನಡೆಯಿತು. ಅನೇಕ ವಿಚಾರಗೋಷ್ಠಿಗಳು ಅವೆಲ್ಲ ಉಪನ್ಯಾಸಗಳೆಲ್ಲ ನಡೀತು. ಅದೆಲ್ಲ ವಿಚಾರವನ್ನು ಕೂಡ ಅವರು ಸ್ವಾಮಿಗಳ ಅನುಗ್ರಹ ಭಾಷಣಗಳು ಎಲ್ಲ ಇದೆ, ಅದನ್ನೆಲ್ಲ ಕೂಡ ಆಗಲೇ ಅವರು ಪುಸ್ತಕ ಮಾಡಿ ಪ್ರಕಾಶನ ಮಾಡಿದ್ರು. ಸದ್ವಿಚಾರ ಹೆಸರಿಟ್ಟುಬಿಟ್ಟು ಒಂದು ಕಾರ್ಯಕ್ರಮ ಆದಮೇಲೆ ಬಹುಶಃ ಮುಂಚೆ ಸಾಮಾನ್ಯರು ಬೇಕಾದಷ್ಟಾಗ್ತಾ ಇರುತ್ತೆ ಫಂಕ್ಷನ್ಗಳಿಗೆ, ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಅದರ ಸ್ಮಾರಕವಾಗಿ ಪ್ರಕಟವಾಗಿದ್ದ ಬಹುಶಃ ಒಂದೇ ಒಂದು ಗ್ರಂಥ ಅಂದ್ರೆ ಆ ಸದ್ವಿಚಾರ ಅಂತಕ್ಕಂಥ ಗ್ರಂಥ. ಆಗಿನ ಕಾಲಕ್ಕೆ ಅದು ಸಾಕಷ್ಟು ಜನ ತಗೊಂಡಿದ್ರು, ಇನ್ನು ಅನೇಕ ಜನ ಕೇಳ್ತಾ ಇರ್ತಾರೆ. ಅದನ್ನ ಅವರು ಉಚಿತವಾಗಿ ಕೊಡ್ತಾರೆ. ಈ ಯಾರು ಮಾಧ್ಯ ಸಮಾಚಾರ ಪತ್ರಿಕೆ ಚಂದಾದಾರರಾಗ್ತಾರೆ ಈ ಉಪನ್ಯಾಸದ ಅವಧಿಯೊಳಗೆ, ಅವರಿಗೆ ಆ ಪತ್ರಿಕೆ ಚಂದಾದಾರ ಹಣ ಕೊಟ್ಟು ಬಿಟ್ರೆ ಆ ಪುಸ್ತಕವನ್ನು ಉಚಿತವಾಗಿ ಕೊಡಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ಅದ್ರ ಪ್ರಯೋಜನ ಪಡೆಯಬೇಕು ಅಂತ ಹೇಳಿ ಅವರು ಕೇಳ್ಕೊತಾ ಇದ್ದಾರೆ, ಅದ್ರ ಉಪಯೋಗ ಪಡೆಯಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ನಾಳೆ ದಿವಸ ಸಾಯಂಕಾಲ ಭೀಮಸೇನ, ಕಾಳಿದೇವಿಯ ಸ್ವಯಂವರ ಮತ್ತು ಅನೇಕ ವಿಧವಾದಂತಹ ಅರ್ಜುನ ಸುಭದ್ರಾ ಕಲ್ಯಾಣದ ಪ್ರಸಂಗ ಪ್ರಾರಂಭ ಆಗಬೇಕು. ಅದೇ ಲಿಂಕ್ ಆಗೋದು ಸುಭದ್ರಾ ಕಲ್ಯಾಣ, ಅದೆಲ್ಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಮಯ.